योऽन्तः प्रविश्य मम वाचमिमां प्रसुप्तां सञ्जीवयेत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं जयति हरिरचिन्त्यः सर्वदेवैकवन्द्यः परमगुरुरभीष्टावप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानतो नः यस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति वाणिते करवाण्यम्बा चरणौ हृदि सर्वदा मद्वाक्यसरणिर्भूयात् श्रीमदाचार्यभावना हराय भजकानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्यासुरावोहं ईडे चेतोऽभिमानिनः यूयं सर्वे प्रकुरुता मनो मे मध्वभावगम् श्रीमध्वः कल्पवृक्षस्तु जयार्यः कामधुस्मृतः चिन्तामणिस्तु व्यासार्यः मुनित्रयमुदाहृतं वादिराजगुरून् वन्दे रघूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् श्रीगुरुभ्यो नमः हरिः ओम् जन्माद्यश्च यतो अन्वयादितरतश्चार्थेष्वभिघ्नस्वरा तेने ब्रह्महृदायादिकवये मुह्यन्ति यं सूरयः तेजो वारिवृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीतिरसितमोपन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्रात्मकस्य विष्णोर्व्यस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ಪರಮಪವಿತ್ರವಾದಂತಹ ಶ್ರೀಮದ್ಭಾಗವತ ಮಹಾಪುರಾಣ ಸರ್ವೋತ್ಕೃಷ್ಟವಾಗಿರ್ತಕ್ಕಂಥ ಪುರಾಣ ಪುರಾಣ ರಾಜ ಅಂತಕ್ಕಂಥ ಹೆಸರಿಗೆ ಪಾತ್ರವಾಗಿರ್ತಕ್ಕಂಥ ಮಹೋನ್ನತವಾದ ಕೃತಿ ಅದರ ಮಹತ್ವವನ್ನು ಶ್ರೀಮದ್ಭಾಗವತ ಪುರಾಣವನ್ನು ಅನೇಕ ಸರ್ತಿ ಕೇಳಿದ್ದು ಸಾಮಾನ್ಯವಾಗಿ ಹೆಚ್ಚು ಪರಿಚಯ ಇದ್ದೇ ಇರುತ್ತದೆ ಆದರೆ ಭಾಗವತದ ಮಹಾತ್ಮ್ಯ ಏನು ಭಗವದ್ಗೀತೆಯ ಪರಿಚಯ ಇರತಕ್ಕಂಥ ಜನಗಳಿಗೆಲ್ಲ ಭಗವದ್ಗೀತಾ ಮಹಾತ್ಮ್ಯವನ್ನು ವೇದವ್ಯಾಸ ದೇವರು ಪದ್ಮಪುರಾಣದಲ್ಲಿ ಹೇಳ್ತಾರೆ ಮಹಾಭಾರತದಲ್ಲಿ ಭಗವದ್ಗೀತೆ ಬಂದರೆ ಅದನ್ನು ಬರೆದ ವೇದವ್ಯಾಸ ದೇವರೇನೆ ಪದ್ಮಪುರಾಣದಲ್ಲಿ ಪ್ರತಿ ಅಧ್ಯಾಯಕ್ಕೂ ಏನು ಮಹತ್ವ ಎಂಬುದನ್ನು ತಿಳಿಸಿಕೊಟ್ಟು ಭಗವದ್ಗೀತೆಯ ಮಹತ್ವವನ್ನು ತಿಳಿಸಿದ್ದಾರೆ ಅದೇ ರೀತಿಯಲ್ಲಿ ಭಾಗವತ ಪುರಾಣವನ್ನು ರಚನೆ ಮಾಡಿದ ವೇದವ್ಯಾಸ ದೇವರೇನೆ ಪದ್ಮಪುರಾಣದಲ್ಲಿ ಅದನ್ನು ರಚನೆ ಮಾಡಿದವರು ಅವರೇನೆ ಶ್ರೀಮದ್ ಭಾಗವತದ ಪ್ರತಿ ಸ್ಕಂಧದ ಮಹತ್ವವನ್ನು ಕೂಡ ಹೇಳುತ್ತಾರೆ ಪ್ರತಿ ಅಧ್ಯಾಯದ ಮಹತ್ವ ಭಗವದ್ಗೀತೆಗೆ ಪ್ರತಿ ಸ್ಕಂಧದ ಮಹಾತ್ಮ್ಯ ಶ್ರೀಮದ್ ಭಾಗವತಕ್ಕೆ ಎರಡು ಪದ್ಮಪುರಾಣದಲ್ಲಿ ಬಂದಿರೋದು ವಿಶೇಷ ಭಗವದ್ಗೀತೆ ಹೇಳಿದ ವೇದವ್ಯಾಸ ದೇವರು ಶ್ರೀಮದ್ ಭಾಗವತ ರಚನೆ ಮಾಡಿದ ವೇದವ್ಯಾಸ ದೇವರು ಪದ್ಮಪುರಾಣ ರಚನೆ ಮಾಡಿದ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣನು ಹೀಗೆ ತಮ್ಮ ಕೃತಿಯ ಮಹಿಮೆಯನ್ನು ತಾವೇ ನಿರೂಪಣೆ ಮಾಡಿರೋದರಿಂದ ಅದರ ಮಹತ್ವ ಇನ್ನೂ ಹೆಚ್ಚು ಫಲಶ್ರುತಿಯನ್ನು ಇನ್ನೊಬ್ಬರು ಹೇಳೋದೊಂದು ತಾವೇ ಹೇಳೋದೊಂದು ಅದರಲ್ಲೂ ಪ್ರತ್ಯೇಕವಾಗಿ ಫಲಶ್ರುತಿ ಇಡೀ ಶ್ರೀಮದ್ಭಾಗವತಕ್ಕೆ ಫಲಶ್ರುತಿ ಅದರ ಒಂದೊಂದು ಸ್ಕಂದಕ್ಕೂ ಮಹತ್ವ ಎರಡನ್ನೂ ಕೂಡ ಹೇಳೋದು ಪದ್ಮಪುರಾಣದಲ್ಲಿ ಇವತ್ತು ಗೀತಾ ಜಯಂತಿ ಅಂತ ಮಹೋನ್ನತವಾದ ದಿವಸ ಶ್ರೀಮದ್ಭಾಗವತಕ್ಕೂ ಗೀತಾಕ್ಕೂ ಏನು ಸಂಬಂಧ ಅಂತ ಸ್ವಲ್ಪ ಯೋಚನೆ ಮಾಡಿದರೆ ಗೀತಾ ಜಯಂತಿ ಎಂದು ಶ್ರೀಮದ್ಭಾಗವತದ ಶ್ರವಣ ಗೀತಾ ಶ್ರವಣ ಇದ್ದಂತೆಯೇ ಲೆಕ್ಕ ಶ್ರೀಮದ್ ಆಚಾರ್ಯರು ಶ್ರೀಮದ್ಭಾಗವತದ ಮಹತ್ವ ವರ್ಣನೆ ಮಾಡಬೇಕಾದರೆ ಭಾರತಾರ್ಥ ವಿನಿರ್ಣಯ ಅಂತ ಹೇಳಿದ್ದಾರೆ ಭಾರತಾರ್ಥ ವಿನಿರ್ಣಯ ಶ್ರೀಮದ್ ಮಹಾಭಾರತ ಎಷ್ಟು ಶ್ರೇಷ್ಠ ಗ್ರಂಥ ಅಂತ ನಮಗೆ ಗೊತ್ತಿದೆ ಅದರ ಅರ್ಥ ನಿರ್ಣಯಕ್ಕೆ ವೇದವ್ಯಾಸರೇ ಬರೆದಂಥ ಕೃತಿ ಅಂದರೂ ಕೂಡ ಶ್ರೀಮದ್ ಭಾಗವತವೇ ಮಹಾಭಾರತದಲ್ಲಿ ಮಹಾಭಾರತಕ್ಕೆ ನಿರ್ಣಯ ಭಾಗವತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಮಹಾಭಾರತ ಭಗವದ್ಗೀತೆ ಒಂದಕ್ಕೊಂದು ಸಂಬಂಧವನ್ನು ಹೇಳ್ತಾ ನೋಡಿದ್ರೆ ಅರ್ಥ ಆಗುತ್ತೆ. ಶ್ರೀಮದ್ ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯ ಭಾಗವತ ಆದ ಮೇಲೆ ಮಹಾಭಾರತದಲ್ಲೇ ಭಗವದ್ಗೀತೆ ಬಂದಿರೋದ್ರಿಂದ ಭಗವದ್ಗೀತೆಗೂ ತಾತ್ಪರ್ಯ ನಿರ್ಣಯ ಅಂತ ಆಯಿತು. ಅದು ಎರಡು ರೀತಿಯಲ್ಲಿ ತಾತ್ಪರ್ಯ ನಿರ್ಣಯ. ಒಂದು ರೀತಿಯಲ್ಲಿ ಶ್ರೀಮದ್ ಭಾಗವತದ ಅರ್ಥವನ್ನು ತಿಳಿಸ್ಕೊಳ್ಳೋದ್ರ ಜೊತೆಗೆ ಭಗವದ್ಗೀತೆಯ ಮುಖ್ಯವಾದ ಸಾರ ಏನಿದೆ ಅದನ್ನು ತಿಳಿಸ್ಕೊಡ್ತಕ್ಕಂಥದ್ದು ಒಂದು ದೃಷ್ಟಿಯಲ್ಲಿ ಭಾರತಾರ್ಥ ನಿರ್ಣಯ. ಮತ್ತೊಂದು ಕಡೆಗೆ ಏಕಾದಶಕಂಥ ಭಾಗವತ ಪೂರ್ತಿ ಭಗವದ್ಗೀತೆ ಇದ್ದಾಗ ಲೆಕ್ಕ. ಶ್ರೀಕೃಷ್ಣಾರ್ಜುನ ಸಂವಾದ ಭಗವದ್ಗೀತೆ ಹೇಗೋ, ಶ್ರೀಕೃಷ್ಣೋದ್ಧವ ಸಂವಾದ ಭಾಗವತ ಏಕಾದಶ ಸ್ಕಂಧ. ಅಲ್ಲೂ ಕೃಷ್ಣನ ಉಪದೇಶ, ಇಲ್ಲೂ ಕೃಷ್ಣನ ಉಪದೇಶ. ಅಲ್ಲಿ ಕೇಳಿದ್ದು ಅರ್ಜುನ, ಇಲ್ಲಿ ಕೇಳೋದು ಉದ್ಧವರು, ಇಷ್ಟೇನೆ. ಈ ಅರ್ಥದಲ್ಲಿ ಭಗವದ್ಗೀತೆಯ ಮತ್ತೊಂದು ರೂಪವೇ ಶ್ರೀಮದ್ ಭಾಗವತ ತತ್ವಶಃ. ಇಲ್ಲಲ್ಲಿ ಬರ್ತಕ್ಕಂಥ ಸಂದೇಶ ಪೂರ್ತಿ ಭಗವದ್ಗೀತೆಯ ಸಂದೇಶನೂ ಅದೇ, ಶ್ರೀಮದ್ ಭಾಗವತದ ಸಂದೇಶನೂ ಅದೇ. ಆದ್ದರಿಂದಾಗಿಯೇ ಭಾರತಾರ್ಥ ವಿನಿರ್ಣಯ ಅನ್ನೋ ಮಾತಿನಲ್ಲಿ ಅದರ ಮಹತ್ವ ತಿಳಿಯುತ್ತೆ. ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದರೆ ಭಗವದ್ಗೀತೆ ಅರ್ಥ ಆಗಬೇಕಾದ್ರೆ ಭಾಗವತ ಓದಿರಬೇಕು ಅಂತಲೂ ಅರ್ಥ ಇದೆ. ಭಗವದ್ಗೀತೆ ಅರ್ಥ ಆಗಬೇಕು, ಭಾಗವತ ಓದಿರಬೇಕು. ಅದು ಸುಲಭ ಹೇಗೆ ಅಂದರೆ, ಶ್ರೀಮದ್ ಭಗವದ್ಗೀತೆ ಪೂರ್ತಿ ತತ್ವಗಳ ಸುರಿಮಳೆ ಅದು ಒಂದು. ಅದಕ್ಕೆ ನಿದರ್ಶನ ದೃಷ್ಟಾಂತ ಬೇಕು ಅಂದರೆ ಭಾಗವತದಲ್ಲಿ ಕಾಣುತ್ತೆ. ದೃಷ್ಟಾಂತ ನೋಡಿದಾಗ ವಿಷಯ ಸ್ಪಷ್ಟವಾಗುತ್ತೆ. ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತೆ. ಆಚಾರ್ಯರು ಮಹಾಭಾರತದ ಹಿರಿಮೆಯನ್ನು ವರ್ಣನೆ ಮಾಡಬೇಕಾದ್ರೆ ಕೊಟ್ಟ ಕಾರಣಗಳಲ್ಲಿ ಒಂದು, ಎಲ್ಲ ಶಾಸ್ತ್ರ ತತ್ವಗಳನ್ನು ನಾವು ನಿದರ್ಶನ ಪೂರ್ವಕ ಕೇಳೋದಕ್ಕೆ ಅವಕಾಶ ಇರೋ ಶ್ರೀಮನ್ ಮಹಾಭಾರತದಲ್ಲಿ ಅಂತ ಹೇಳಿದ್ದಾರೆ. ಆದ್ದರಿಂದನೇ ಭಗವದ್ಗೀತೆ ನಿದರ್ಶನ ಕೂಡ ಬರೋದು ಮಹಾಭಾರತದಲ್ಲಿ, ಅದರ ನಿದರ್ಶನ ಬರೋದು ಮತ್ತೆ ಭಾಗವತದಲ್ಲಿ. ಈಗ ಭಾಗವತಕ್ಕೂ ಭಗವದ್ಗೀತೆಗೂ ನೇರ ಸಂಬಂಧ ಇದೆ. ಅಲ್ಲಿ ಬರತಕ್ಕಂಥ ಧ್ರುವನ ಕಥೆ, ಪ್ರಹ್ಲಾದನ ಕಥೆ, ಪ್ರತಿಯೊಂದು ಕಥೆಗಳು ಸಹ ಶ್ರೀಮದ್ ಭಗವದ್ಗೀತೆಗೆ ನಿದರ್ಶನ ಇದ್ದಂತೆ ಇರೋದು. ಇವತ್ತು ಗೀತಾ ಜಯಂತಿ ಆದ್ದರಿಂದ ಸ್ವಲ್ಪ ಅದರ ಬಗ್ಗೆ ತಿಳ್ಕೊಳ್ಬಹುದು. ನಾವು ಭಗವಂತ ಹೇಳ್ತಾರೆ, ನನ್ನನ್ನು ನಾಲ್ಕು ವಿಧವಾದ ಭಕ್ತರು ಆರಾಧನೆ ಮಾಡ್ತಾರೆ. ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋ ಅರ್ಜುನ, ಆರ್ತೋ ಜಿಜ್ಞಾಸುರ್ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಏಳನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾಲ್ಕು ವಿಧ ಜನರಿದ್ದಾರೆ ನನ್ನ ಆರಾಧನೆ ಮಾಡ್ತಕ್ಕಂಥವರಲ್ಲಿ. ಆರ್ತಃ ಮೊದಲನೇದಾಗಿ ನೊಂದವರು, ಮತ್ತು ಅದೇ 100 to 90 ಪಾಲು ಜನ ನೊಂದವರು ಅಂದರು ಒಂದೇ, ಸಂಕಟಬದ್ಧ ವೆಂಕಟರಮಣ ಅಂದರು ಒಂದೇ. ನೊಂದಾಗ ಭಗವಂತ ಜ್ಞಾಪಕವಾಗ್ತದೆ. ನೋವಿನಲ್ಲಿ ನಾವು ಯಾರಲ್ಲೂ ಕೂಡ ಪರಿಹಾರ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದುಃಖ ಮಿತರ ಸರ್ವಂ ಜೀವಾಯೇವತು ದುಃಖಿನಃ. ಜೀವರೊಂದು ದುಃಖ ಇಲ್ಲವರೇ ಜೀವರೇ ಅಲ್ಲ. ಹಾಗಾಗಿದೆ ಸಂಸಾರ ಅಂದರೆ ದುಃಖ ಹೇಗೋ, ಜೀವರೊಂದರೆ ದುಃಖ ಹಾಗೆ. ಸಂಸಾರಕ್ಕೆ ಬರೋ ಜೀವನೇ ಹೊರತು ಭಗವಂತನಲ್ಲ. ಬರೀ ದುಃಖ, ದುಃಖಗಳ ವೈವಿಧ್ಯ, ದುಃಖಗಳು ಬದಲಾವಣೆ ಆಗೋದೇ ನಮ್ಮ ಸುಖ ಅಂತ ತಿಳ್ಕೊತೇವೆ ಹೊರತು ನಿಜವಾದ ಸುಖ ಅನ್ನೋದು ಭೂಲೋಕದಲ್ಲಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಗೊಂದಲಮಯವಾದ ಜೀವನದಲ್ಲಿ ನಾವಿದ್ದೇವೆ. ಅಂದಮೇಲೆ ಆರ್ತಃ, ಆರ್ತರು ಮೊದಲು ಶರಣ ಹೊಂದಬೇಕಾದ್ದು ಭಗವಂತನನ್ನು. ಇವತ್ತು ಆರ್ತರು ಭಗವಂತ ಶರಣ ಹೊಂದೋದಿಲ್ಲ, ಈ ಮದ್ಯಪಾನಕ್ಕೆ ಶುರು ಮಾಡಿಬಿಡ್ತದೆ, ಇದು ಪದ್ಧತಿ ಆಗ್ತದೆ. ಅವರಿಗೆ ಭಗವಂತ ಅಂದರೆ ಕುಡಿಯೋದು ತಿನ್ನೋದೇ ಭಗವಂತ ಆದರೆ ಅದು ಪ್ರಯೋಜನ ಇಲ್ಲ. ಇನ್ನು ದುಃಖ ಹೆಚ್ಚಾಗುತ್ತೆ ಅಷ್ಟೇ. ಅದರಿಂದ ದುಃಖ ಪರಿಹಾರ ಅಲ್ಲ, ದುಃಖ ಹೆಚ್ಚಳದ ಮಾರ್ಗ ಹೊರತು ಪರಿಹಾರದ ಮಾರ್ಗ ಅಲ್ಲ ಅದು. ಇವತ್ತು ನಿಮ್ಗೆ ರೆಲೆವೆಂಟ್ ಆಗಿರೋ ಪದ ಅದು. ದುಃಖಗಳು ಯಾರಿಲ್ಲ? ಶ್ರೀಮಂತ ಅತಿ ಬಡವನಿಗೂ ದುಃಖ ಇದೆ, ಶ್ರೀಮಂತನಿಗೂ ದುಃಖ ಇದೆ. ಅದಕ್ಕೆ ಸರಳ ದೃಷ್ಟಾಂತ ಅಂದರೆ ಬಡವನೂ ಆತ್ಮಹತ್ಯೆ ಮಾಡ್ಕೊಡ್ತಾನೆ, ಶ್ರೀಮಂತನೂ ಆತ್ಮಹತ್ಯೆ ಮಾಡ್ಕೊಡ್ತಾನೆ. ಶ್ರೀಮಂತ ಜಾಸ್ತಿ, ಎರಡು ಶ್ರೀಮಂತ ಬಡವ ಆತ್ಮಹತ್ಯೆ ಮಾಡ್ಕೊತಾನೆ ಅಷ್ಟೇ. ಶ್ರೀಮಂತನ ಎರಡು ಇಲ್ಲ, ಆತ್ಮಹತ್ಯೆ ಮಾಡ್ಕೊಡ್ತಾ ಇಲ್ಲ ಕೊಲೆ ಮಾಡ್ತಾರೆ ಎರಡೆರಡು ಬೇರೆ. ಬಡವ ಕೊಲೆ ಆಗೋದು ಭಾರಿ ಕಡಿಮೆ, ಶ್ರೀಮಂತರ ಕೊಲೆ ಆಗೋದೇ ಜಾಸ್ತಿ. ಶ್ರೀಮಂತರ ದುಃಖ ಇನ್ನೂ ಜಾಸ್ತಿ. ಅಂದಮೇಲೆ ಆರ್ತರ ಸಂಖ್ಯೆ ತುಂಬ ಜಾಸ್ತಿ. ಅವ್ರು ನನ್ನ ಭಜನೆ ಮಾಡಬೇಕು ಅಂತ ಭಗವಂತ ಹೇಳ್ತಾನೆ. ಅದು ಆಚಾರ್ಯರ ಮಾತು ಕೂಡ ಹೌದು. ತುಂಬ ತಾಪ ಜಾಸ್ತಿ ಆದಾಗ ನಮಗೆ ತಾಪ ಪರಿಹಾರದ ವಸ್ತು ಬೇಕು. ತಾಪತ್ರಯೇಣ ಸಂತಪ್ತಂ ಯದೇತದ್ ಅಖಿಲಂ ಜಗತ್ ವಕ್ಷಾಮಿ ಶಾಂತಯೇ ತಸ್ಯ ಕೃಷ್ಣಾಮೃತ ಮಹಾರ್ಣವಂ. ಆಚಾರ್ಯರ ಮಾತದು, ಇಡೀ ಜಗತ್ತು ತಾಪತ್ರಯದಿಂದ ಬೆಂದಿದೆ, ನೊಂದಿದೆ. ಅದಕ್ಕೆ ಅತಿಪೂರ್ಣವಾದ ಖಚಿತ ಪರಿಹಾರ ನಮಗೆ ಬೇಕು. ಟೆಂಪರರಿ ರೆಮಿಡಿ ಬೇರೆ, ಪರ್ಮನೆಂಟ್ ರೆಮಿಡಿ ಬೇರೆ. ಲೌಕಿಕ ಸುಖಗಳೆಲ್ಲ ಟೆಂಪರರಿ ರೆಮಿಡಿ ಅಷ್ಟೇ ಹೊರತು ಅದು ಪರ್ಮನೆಂಟ್ ಅಲ್ಲ. ಅದಕ್ಕೆ ತಾಪತ್ರಯ ಉನ್ಮೂಲನ ಆಗಬೇಕು. ಅದಕ್ಕಿರೋ ಒಂದೇ ಉಪಾಯ ಅಂದರೆ ಕೃಷ್ಣಾಮೃತ ಮಹಾರ್ಣವ ಅಂತ ಕರೀತಾರೆ. ಕೃಷ್ಣಾಮೃತ ಮಹಾರ್ಣವ ಅಂದರೆ ಒಂದೇ, ಭಗವತ್ ಶ್ರೀಮದ್ ಭಾಗವತ ಪುರಾಣ ಅಂದರೆ ಒಂದೇ. ಕೃಷ್ಣನ ಮಹಿಮೆ ಹೇಳೋ ಗ್ರಂಥನೇ ಶ್ರೀಮದ್ ಭಾಗವತ. ಶ್ರೀಮದ್ ಭಾಗವತ ಅಮೃತ, ಕೃಷ್ಣಾಮೃತ ಮಹಾರ್ಣವ ಆಚಾರ್ಯ ಹೇಳಿದ್ದು. ಅಂದಮೇಲೆ ದೇವರನ್ನ ಮರೆ ಹೋಗ್ರೆ ಎಂಥ ದುಃಖನೂ ಪರಿಹಾರ ಆಗುತ್ತೆ. ಅದಕ್ಕೆ ಗಜೇಂದ್ರನ ಕಥೆ ಒಳ್ಳೆ ದೃಷ್ಟಾಂತ ಭಾಗವತದ್ದು. ಇದು ಆರ್ತಃ ಅನ್ನೋ ಪದ ಇದೆ, ಗಜೇಂದ್ರ ಭಗವದ್ ಆರಾಧನೆ ಮಾಡಿದ, ಅದಕ್ಕೇನು ಕಾರಣ ಆಯಿತು? ಅದೇ ಭಾಗವತ ಪುರಾಣ ಹೇಳುತ್ತೆ. ಅಂತಃಸರ ಶಿರುಬಲೇನ ಪದೇ ಗೃಹೀತ. ಎಂಥ ಪುಣ್ಯಾತ್ಮ ಗಜೇಂದ್ರ ರಾಜ, ಆರ್ತಃ ತುಂಬ ನೊಂದ. ಆಗ ನಾರಾಯಣ ಅಖಿಲಗುರು ಭಗವನ್ ನಮಸ್ತೆ ಅಂತ ಪ್ರಾರ್ಥನೆ ಮಾಡ್ದ. ತಕ್ಷಣ ಭಗವಂತ ಬಂದ, ಉದ್ಧಾರ ಮಾಡ್ದ. ಅಲ್ಲಿ ಎರಡು ಸಂದೇಶ ಇದೆ. ದೇವರು ತಕ್ಷಣ ಬಂದ, ಅದರ ಜೊತೆ ಇನ್ಯಾರು ಸಹಾಯ ಮಾಡಲಿಲ್ಲ. ಮೊದಲು ತನ್ನ ಹೆಂಡರನ್ನು ನೋಡ್ದ, ಬಂಧುಗಳನ್ನು ನೋಡ್ದ, ಮಂತ್ರಿಗಳನ್ನು ನೋಡ್ದ, ಪರಿವಾರ ನೋಡ್ದ, ಯಾರು ಸಹಾಯ ಮಾಡಲಿಲ್ಲ. ಆರಿಗಾರಿಲ್ಲ ವಾಪತ್ ಕಾಲದೊಳಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನು ಏನು ಪರಿಹಾರ ಸಿಗಲೇ ಇಲ್ಲ. ಇದು ಒಂದು ಭಾಗ. ಉಳಿದವರು ಯಾರೂ ಕಾಪಾಡೋದಿಲ್ಲ. ಒಂದಾಯ್ತು, ಅನ್ಯಥಾ ಶರಣಂ ನಾಸ್ತಿ. ಆಮೇಲೆ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ, ಎರಡು ದುಷ್ಟಾಂತರ ಕಾಣ್ತಾ ಇದೆ. ಉಳಿದವರು ಕಾಪಾಡೋದಿಲ್ಲ, ದುಷ್ಟಾಂತನೂ ಬಂತು, ಭಗವಂತ ಕಾಪಾಡ್ತಾ ಇರೋ ಪರಿಹಾರನೂ ಸಿಕ್ತು. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ಇಲ್ಲೂ ಸ್ತೋತ್ರ ಮಾಡಬೇಕಾದ್ರೆ ನಾರಾಯಣ ದೊಡ್ಡವನು, ನೀನು ಎಲ್ಲರಿಗಿಂತ ದೊಡ್ಡ. ಅಖಿಲ ಗುರು ಎಲ್ಲರಿಗೂ ಗುರು, ಎಲ್ಲರಿಗೂ ಗುರು ಅಂದ್ರೆ ಆಚಾರ್ಯ ಹೇಳ್ತಾರೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಜ್ಞಾನಸ್ಫೂರ್ತಿ ಕೊಡ್ತಕ್ಕಂಥ ಗುರು ನೀನು ಅಂತ ಹೇಳಿದ್ದಾರೆ. ಅಂದಮೇಲೆ ಪರಮಾತ್ಮ ಗುರು ಅಂದಮೇಲೆ ಉಳಿದವರು ಶಿಷ್ಯರಾದಾಗ ಹರಿಯೇ ಸರ್ವೋತ್ತಮನ ತತ್ವ ಸ್ಪಷ್ಟ ಗೊತ್ತಾಯಿತು. ದೇವರನ್ನು ಬರೀ ದೇವರು ಅಂದರೆ ಆರಾಧನೆ ಮಾಡಿದರೆ ಸಾಲದು, ನಾನೇ ದೇವರು ಅಂದರೂ ಸಾಲದು. ಅದು ಭಾರಿ ಅಪಾಯಕರವಾದ ಚಿಂತನೆ. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಪ್ರಾರ್ಥನೆ ಮಾಡಿದ ತಕ್ಷಣ ಭಗವಂತ ಬಂದ. ಪರಿಹಾರ ಸಿಕ್ತು, ತಕ್ಷಣ ಸಿಕ್ತು, ಮತ್ತೆ ತಡ ಆಗಲಿಲ್ಲ. ತಕ್ಷಣ ಇಮ್ಮಿಡಿಯೇಟ್ ಅದು. ಸದ್ಯೋ ಹೃದ್ಯವರುದ್ಧತೆ ಇತ್ರ ಕೃತಿಭಿ ಶುಶ್ರೂಷುಭಿಸ್ತ ಕ್ಷಣ. ಇಂಪಾರ್ಟೆಂಟ್, ಸದ್ಯ ಆ ಕ್ಷಣದಲ್ಲೇ ಭಗವಂತ ಬಂದ, ಬಿಡುಗಡೆ ಮಾಡುತ್ತೆ. ಎಷ್ಟು ದೊಡ್ಡ ಆಶ್ವಾಸನೆ ಕೊಡ್ತೇನೆ ಭಗವಂತ, ಪರಿಹಾರ ಕೊಟ್ಟೇ ಕೊಡ್ತೇನೆ, ತಕ್ಷಣ ಕೊಡ್ತೇನೆ. ಇಂಥ ದೇವರನ್ನು ಬೇರೆ ಕಡೆ ಹೋಗೋದಾದರೆ ವಿವೇಕ ಇಲ್ಲ ಅಂತ ಅರ್ಥ. ತಕ್ಷಣದ ಪರಿಹಾರ, ಖಚಿತ ಪರಿಹಾರ, ಮತ್ತು ಅಪೂರ್ಣ ಅಲ್ಲ, ಪರಿಪೂರ್ಣವಾದ ಪರಿಹಾರವನ್ನು ಭಗವಂತ ಕೊಟ್ಟ. ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೇ ಪ್ರಗೃಹ್ಯ ಭಗವಾನ್ ಕೃಪಯಾ ಉಜ್ಜಹಾರ. ಒಂದು ಕ್ಷಣದಲ್ಲಿ ನಕ್ರ ತಲೆಯನ್ನು ಕತ್ತರಿಸಿದ. ಬರೀ ಮೊಸರನ್ನು ದೂರ ಓಡಿಸ್ಲಿಲ್ಲ, ನಾಶ ಮಾಡಿಬಿಟ್ಟ. ನಾವು ದಾರಿಯಲ್ಲಿ ಹೋಗ್ತಿರ್ತೇವೆ, ಬಾಳೆಹಣ್ಣು ಸಿಪ್ಪೆ ಬಿದ್ದಿರುತ್ತೆ, ನಾವೇನು ಮಾಡ್ತೇವೆ ಗೊತ್ತಾ? ಪಕ್ಕಕ್ಕೆ ಸರಿಸಿ ಹೋಗ್ತೇವೆ, ದೂರ ಹಾಕೋದಿಲ್ಲ. ನಾವು ಮಾತ್ರ ಬಚಾವಾದ್ರೆ ಸಾಕಷ್ಟು, ಉಳಿದವ್ರು ಬೇಕಾದ್ರೆ ಬೀಳಲೆ ತಗೋ ಮನುಷ್ಯನ ಪದ್ಧತಿ. ಸ್ವಲ್ಪ ಸರಿಸಿ ಹೋಗಿಬಿಡ್ತಾರೆ, ಇನ್ನೊಬ್ರು ಯಾರೋ ಬಿಡ್ತಾರಪ್ಪ. ಇವರು ನೋಡಿದವನು ತಪ್ಪಿಸ್ಕೊಂಡು ನೋಡದೇ ಇದ್ದವ್ರು ಬಿದ್ದರೆ ಪದ್ಧತಿ ಏನಾಗತ್ತೆ ಈಗ? ಆದರೆ ಭಗವಂತ ಹಾಗೆ ಮಾಡಲಿಲ್ಲ. ಚಕ್ರೇಡ ನಕ್ರವದನ ಮಿನಿಪಾಠ್ಯ, ಅದನ್ನು ಕತ್ತರಿಸಿದ ನಕ್ರ. ಇದನ್ನು ಇದು ಹೇಳ್ತಾ ಇದೆ ಶಾಶ್ವತ ಪರಿಹಾರ ಅಂದರೆ. ಅದು ಮೊಸಳೆಯ ಪರಿಹಾರ ಅಂತ ಹೇಳಿದರೆ ತಾತ್ಕಾಲಿಕ ಪರಿಹಾರ ಅಲ್ಲ, ಶಾಶ್ವತ ಪರಿಹಾರವನ್ನು ಭಗವಂತ ಮಾಡ್ದ, ಉದ್ಧಾರ ಮಾಡ್ದ ಗಜೇಂದ್ರನನ್ನ. ಆಗ ನಮಗೆ ಚತುರ್ವಿಧ ಭಜಂತೆ ಮಾಂ ಜನಾಹ ಸುಕೃತಿನೋ ಅರ್ಜುನ ಒಂದಾಯ್ತಾಗ. ಆರ್ಥೋ ಜಿಜ್ಞಾಸುರ್ ಅರ್ಥಾರ್ಥಿ. ಜಿಜ್ಞಾಸುಹು ಎರಡನೇದಾಗಿ ಒಳ್ಳೆ ಜ್ಞಾನಿಗಳು, ಜ್ಞಾನ ಬೇಕು ಅಂತ ಅಪೇಕ್ಷೆ ಪಡ್ತವ್ರು ಇರ್ತಾರಲ್ಲ, ದುಃಖಕ್ಕೇನಿಲ್ಲ ಅವರಿಗೆ. ಅಂದರೆ ನಮ್ಮಂಥ ದುಃಖ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ಅಂತ ಇರಿದ್ದಾರೆ, ಅದು ಎಂಥ ಬಡತನ ಇತ್ತು ನಮಗೆ ಗೊತ್ತಿದೆ. ಬಡತನ ಹೋಗಲಿ ಅಂತ ಮಾಡಲಿಲ್ಲ. ಬಹಳ ಆಶ್ಚರ್ಯ ಅಂದರೆ ಬಡತನ ಹೋಗಲಿ ಅಂತ ಆರಾಧನೆ ಮಾಡಲಿಲ್ಲ ಅವರು. ದೇವರ ಆರಾಧನೆ ಮಾಡಿದರು, ಬಡತನ ಹೋಗಲಿ ಅಂತ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎರಡನೇ ಗುಂಪಾಯ್ತು. ಜಿಜ್ಞ ಒಳ್ಳೆ ಜ್ಞಾನ ಬೇಕು ಅವರಿಗೆ, ವಿಶಿಷ್ಟವಾದ ಜ್ಞಾನವನ್ನು ಹುಡುಕ್ತಾರೆ. ಜ್ಞಾನ ಹೇಗೆ ನಮಗೆ ಮುಳ್ಳು ಚುಚ್ಚಿದ್ರೆ ಎಲ್ಲಿಂದ ಬಂತು ಹುಡುಕ್ತೇವೆ, ನೋವಾದರೆ ಯಾರಿಂದ ಆಯಿತು ಹುಡುಕ್ತೇವೆ. ಆ ಯೋಚನೆ ಮಾಡ್ತಾರೆ, ಇದೆಲ್ಲ ಯಾರಿಂದ? ಬಂಧಕೋ ಭವಪಾಶೇರ ಭವಪಾಶಾಚ ಮೋಚಕ. ಅದೇ ಜಿಜ್ಞಾಸೆ ಅಂದರೆ ಅದು ತಿಳುವಳಿಕೆ, ಅರ್ಥವನ್ನು ತಿಳಿಬೇಕು, ಅರ್ಥ ಮಾಡ್ಕೋಬೇಕು ನಾವು, ತಿಳಿಬೇಕು. ಇಂಥ ಜ್ಞಾನಿಗಳ ಗುಂಪು ಹೊಂದಿದೆ ಜಿಜ್ಞಾಸುಗಳು. ಇನ್ನು ಕೆಲವು ಅರ್ಥಾರ್ಥಿ, ಹಣಕಾಸು ಬೇಕವರಿಗೆ. ಅರ್ಥ ಶಬ್ದಕ್ಕೆ ಎರಡು ಅರ್ಥ. ಅರ್ಥ ಅಂದರೆ ಒಂದರ್ಥ, ಅರ್ಥ ಅರ್ಥಶಾಸ್ತ್ರ ಅಂತಾರಲ್ಲ, ಹಣ. ಧನವನ್ನು ಬಯಸ್ತಕ್ಕಂಥ ಜನ ಭಗವದ್ ಆರಾಧನೆ ಮಾಡ್ತಾರೆ. ಆ ರೀತಿ ಬಯಸಿ ಆಗರ್ಭ ಶ್ರೀಮಂತರು, ಜನ್ಮ ಜನ್ಮದಲ್ಲೂ ಶ್ರೀಮಂತರಾದ ಜನ ಇದ್ದಾರೆ ಅರ್ಥಾರ್ಥಿ. ಸುಧಾಮ ಬಂದ, ಅರ್ಥ ಬೆಳೆಸ್ಕೊಂಡು ಬಂದ. ಎಂಥ ಅರ್ಥ ಸಿಕ್ತು ಅಂದರೆ ಯಾವ ಜನ್ಮಕ್ಕೂ ಕೂಡ ದಾರಿದ್ರ್ಯ ಬರಲಾರ್ದ ಅಂಥ ಸಂಪತ್ತನ್ನು ಭಗವಂತ ಕೊಟ್ಟ. ಅರ್ಥಾರ್ಥಿಯವರು ಬಂದು ಅರ್ಥಾರ್ಥಿಯಾಗಿ ಬಂದ. ಇನ್ನು ಪುರುಷಾರ್ಥಾರ್ಥಿ ಇನ್ನೊಂದು ಅರ್ಥ. ಪುರುಷಾರ್ಥವನ್ನು ಬಯಸಿ ಬರೋದು, ಸಂಪತ್ತನ್ನಷ್ಟೇ ಬಯಸಿ ಬರೋದು. ಪುರುಷಾರ್ಥ ನಾಲ್ಕು ಪುರುಷಾರ್ಥದಲ್ಲಿ ಸಂಪತ್ತು ಒಂದು. ಯಾವ ಸಂಪತ್ತಾದರೂ ಆಯಿತು ಭಗವಂತ ಕೊಡ್ತಾನೆ, ಅದಕ್ಕೋಸ್ಕರವಾಗಿ ಅರ್ಥಾರ್ಥಿ. ಇನ್ನು ಜ್ಞಾನೀಚ ಪರಿಷಾರ್ಥವ, ಜ್ಞಾನಿಗಳಿದ್ದಾರೆ ಅವರಿಗೆ ಜಿಜ್ಞಾಸು ಎಲ್ಲ ಜ್ಞಾನಿಗಳು, ಆದರೂ ದೇವರ ಆರಾಧನೆ ಮಾಡ್ತಾರೆ. ಜ್ಞಾನಿಯೂ ಆರಾಧನೆ ಮಾಡ್ತಾನೆ, ಜಿಜ್ಞಾಸು ಆರಾಧನೆ ಮಾಡ್ತಾರೆ. ಅದರಲ್ಲಿ ಬರ್ತಕ್ಕಂಥ ಬ್ರಹ್ಮದೇವರು ಸದಾ ಭಗವದ್ ಆರಾಧನೆ ಮಾಡ್ತಾರೆ. ಅವರಿಗೆ ಲೋಕದ ಯಾವುದಕ್ಕೂ ಅವರಿಗಿಲ್ಲ, ಅವ್ರಿಗಿರೋದೊಂದೇ ರುಜುವಿನಾಮ ಏಕಏವಾಸ್ತಿ ಪರಮೋತ್ಸಾಹ ವರ್ಜನ. ಪರಮೋತ್ಸಾಹ ಇಲ್ಲ ಎಂಬುದು ಬಿಟ್ಟುಬಿಟ್ರೆ ಅವ್ರಿಗೆ ದುಃಖದ ಹೆಸರೇ ಇಲ್ಲ. ಆನಂದ ತೀರ್ಥರು, ದೇವರನ್ನು ಅವರಷ್ಟು ಆರಾಧನೆ ಯಾರು ಮಾಡೋದೇ ಇಲ್ಲ. ಬಹಳ ಆಶ್ಚರ್ಯ. ಯಾವ ದುಃಖಗಳು ಕೂಡ ದೇವರನ್ನು ಎಷ್ಟು ಆರಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥದ್ದನ್ನು ಯಾವ ದುಃಖವೂ ಇಲ್ಲದ ಬ್ರಹ್ಮದೇವರ ಆರಾಧನೆ ಮಾಡ್ತಾರೆ ಅಂತ ಗೊತ್ತಾದರೆ ದೇವರು ಎಷ್ಟು ಶ್ರೇಷ್ಠ ಅಂತ ಗೊತ್ತಾಗುತ್ತೆ. ದುಃಖದಿಂದ ಆರಾಧನೆ ಮಾಡೋದ್ರ ಪ್ರಯೋಜನ ಒಂದು ಅಪೇಕ್ಷೆ ಇದೆ, ಆದರೆ ಬ್ರಹ್ಮದೇವರ ಪ್ರಯೋಜನ ಅಪೇಕ್ಷೆ ಇಲ್ಲದ ಆರಾಧನೆ ಮಾಡ್ತಾರೆ ಅಂದರೆ ಏಕಾಂತ ಭಕ್ತರು ಅಂತವ್ರ ಹೆಸರು. ಸಂಪೂರ್ಣವಾಗಿ ಪರಮಾತ್ಮನನ್ನೇ ತಿಳಿತಕ್ಕಂಥ ಹಠ ಹಿಡಿದ ಭಕ್ತರು. ಇದೆಲ್ಲ ಭಗವದ್ಗೀತೆಯಲ್ಲಿ ಕೇಳಿರ್ತೇವೆ, ಅಲ್ಲಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಅರ್ಜುನನೇ ತಗೊಳ್ಳಿ, ತುಂಬ ದುಃಖಪಟ್ಟ ಅರ್ಜುನ ಆರಂಭದಲ್ಲಿ. ಎರಡೂ ಸೈನ್ಯವನ್ನು ನೋಡಿದ, ತಾನ್ ಸಮೀಕ್ಷ ಸಕೌಂತ್ಯೇಯ ಸರ್ವಾನ್ ಬಂಧೂನ್ ಅವಸ್ಥಿತ ಕೃಪಯಾ ಪರಯಾ ವಿಷ್ಟ ವಿಷೀದನ್ ನಿಧಮ ಬ್ರವೀನ್. ವಿಷಾದಕ್ಕೆ ಒಳಗಾದ ಅರ್ಜುನ ಆರ್ತಃ, ಅರ್ಜುನನ ಆರ್ತನೆಯ ಸಮಯದಲ್ಲಿ. ಅಷ್ಟೇ ಅಲ್ಲ, ತಂ ತಥಾ ಕೃಪಯಾ ವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನ. ಅಶ್ರುಪೂರ್ಣಾಕುಲೇಕ್ಷಣ, ಕಣ್ಣು ತುಂಬ ನೀರು ಅರ್ಜುನನಿಗೆ. ಇದು ಅರ್ಥ ಮಾಡಿಕೊಂಡ್ರೆ ಒಳಗಿನ ನೋವು ಹೊರ ಕೂಡ ಕಂಡು ಬಂದಿದೆ ಈಗಾಗಲೇ. ಕೆಲವು ದುಃಖ ಹೊರಗೆ ಕಣ್ಣೀರು ಬರೋಷ್ಟು ದುಃಖ ಇರೋದಿಲ್ಲ, ನಾವು ದುಃಖ ಪಡ್ತಿರ್ತೇವೆ. ಆದರೆ ಕಣ್ಣೀರು ಬಂದಾಗ ಹೊರಗೂ ವ್ಯಕ್ತವಾಗುತ್ತೆ. ಅರ್ಜುನನಿಗೆ ಎರಡೂ ಆಗೋಯ್ತು, ಮನಸ್ಸಿನಲ್ಲೂ ಭಾರಿ ದುಃಖ ವಿಷಾದ ಸುಮ್ಮನೆ ಕೂತ, ಹೊರಗೆ ದುಃಖ ಕಣ್ಣೀರು ಸುರಿತಾ ಇದೆ. ಯಾರ್ದೋ ಕಣ್ಣಲ್ಲಿ ನೀರು ಸುರಿದ್ರೆ ಆಶ್ಚರ್ಯ ಆಗೋದಿಲ್ಲ. ಅರೆ ಅರ್ಜುನ ಎಂಥವ್ರು ಗೊತ್ತಾ, ಮಹಾವೀರ ಪಾರ್ಥ ಏವ ಧನುರ್ಧರ ಅಂತ ಕೀರ್ತಿ ಪಡೆದವರು. ಪಾರ್ಥ ಏವ ಧನುರ್ಧರ, ಅದ ಧನುರ್ಧಾರಿ ಮತ್ತೊಬ್ಬರು ಹುಟ್ಟಲಿಲ್ಲ, ಅಂಥ ಧನುರ್ಧಾರಿ ಅರ್ಜುನ. ಅಂಥವ್ರ ಕಣ್ಣಲ್ಲಿ ನೀರು ಅಂದರೆ ಎಷ್ಟು ಆಶ್ಚರ್ಯ. ಅದೇ ಆರ್ತನಾಗಿ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತಾಹ ಯಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯ ಸ್ನೇಹಂ ಶಾತಿ ಮಾಂ ತ್ವಾಂ ಪ್ರಪನ್ನ. ಅರ್ಜುನ ಆರ್ತನಾಗಿ ಹೇಳ್ತಾನೆ, ನಾನು ಕೃಷ್ಣ ನನಗೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ, ನನ್ನ ಸಹಜಶಕ್ತಿ ಮುಚ್ಚೋಗಿದೆ, ನನಗೇನು ದಿಕ್ಕೇ ತೋಚೋದಿಲ್ಲ, ಅದಕ್ಕೆ ಅನುಗ್ರಹ ಮಾಡುವಂಥ ಪ್ರಾರ್ಥನೆ ಮಾಡ್ತಾನೆ. ಭಗವಂತ ಆಗ ಉಪದೇಶವನ್ನು ಮಾಡ್ತಾನೆ. ಅರ್ಜುನ ಗೀತೆಯನ್ನು ಕೇಳೋದಕ್ಕೆ ಕಾರಣವಾದ ಸನ್ನಿವೇಶ, ಆತನಿಗೆ ದುಃಖ ಬಂತು, ಪರಿಹಾರ ಮಾಡಿಕೊಳ್ಳೋಕ್ಕಾಗಲಿಲ್ಲ. ಆಗ ದೇವರನ್ನು ಆರಾಧನೆ ಮಾಡ್ತಾನೆ, ತಿಳಿಸುವಂಥ ಪ್ರಾರ್ಥನೆಯನ್ನು ಮಾಡ್ತಾನೆ. ಅದು ಅರ್ಜುನನ ಹಿನ್ನೆಲೆ. ಇವತ್ತು ನಮಗೂ ಸಹ ಜೀವನದಲ್ಲಿ ದುಃಖ ಮತ್ತು ಕರ್ತವ್ಯ ಹೇಳ್ತಾನೆ, ನನಗೆ ಧರ್ಮ ಸಮೂಢ ಚೇತ ಏನು ಮಾಡೋಣ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾವು ತೋಚೋದಿಲ್ಲ ಅಂತೇವಲ್ಲ, ಹಾಗೆ ಏನು ತೋಚೋದೇ ಇಲ್ಲ, ನಾವು ತೋಚೋದಿಲ್ಲ ಸುಮ್ಮನೆ ಕೂತ್ಬಿಡ್ತೇವೆ. ಅರ್ಜುನ ಸುಮ್ಮನೆ ಕೊಡಲಿಲ್ಲ, ಭಗವಂತನನ್ನು ತಿಳಿಸಿಕೊಡ್ತಾನೆ. ಯಾವುದನ್ನು ತೋಚೋದು ಭಗವಂತನೇ, ಧಿಯೋ ಯೋನಃ ಪ್ರಚೋದಯ. ಎಲ್ಲರಿಗೇನೇ ತೋಚಿತು ಅಂದರೆ ದೇವರ ದಯೆ ಅಷ್ಟೇ, ಬೇರೆ ಅಲ್ಲ. ತಕ್ಷಣ ಅರ್ಜುನ ಪ್ರಾರ್ಥನೆ ಮಾಡಿದಂತೆ, ಇವತ್ತು ನಾವು ದಿಕ್ಕು ತೋಚದ ಪ್ರಸಂಗದಲ್ಲಿ ಭಗವಂತನನ್ನು ಶರಣ ಹೊಕ್ಕರೆ ಭಗವಂತ ದಿಕ್ಕು ತೋರಿಸ್ತಾನೆ ಅಂತ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಅರ್ಜುನ ಅದನ್ನು ಹೇಳ್ತಾನೆ, ಬೇರೆ ಏನೂ ಇಲ್ಲ, ನೀನೊಬ್ಬನೇ ಗತಿ. ತ್ವದನ್ಯ ಸಂಶಯ ಶಾಸ್ಯ ಛೇತ್ತಾನ ಹ್ಯುಪಪದ್ಯತೆ. ಅರ್ಜುನನ ಮಾತು, ನೀನು ಬಿಟ್ಟರೆ ಯಾರಿಗೂ ಸಂಶಯ ಪರಿಹಾರ ಮಾಡೋ ಶಕ್ತಿ ಇಲ್ಲ, ನೀನೇ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ನೀನೇ ನನಗೆ ಗತಿ. ಅದನ್ನಿಟ್ಕೊಂಡೇ ಆಚಾರ್ಯರು ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಾಮ ರಮಣ. ಅಷ್ಟೇ ಅಲ್ಲ, ಪರಮಾತ್ಮನನ್ನು ಎಷ್ಟು ಹೇಳ್ತಾರೆ ಅಂದರೆ, ನೀನು ಭವಮಮ ಶರಣಂ ಭವಮಮ ಶರಣಂ ಭವಮಮ ಶರಣಂ. ಬರೀ ಪಲ್ಲವೇ ಅದೇನೆ, ನನಗೆ ಗತಿಯಾಗು ಗತಿಯಾಗು ಗತಿಯಾಗು, ರಕ್ಷಣೆ ಕೊಡು ರಕ್ಷಣೆ ಕೊಡು ರಕ್ಷಣೆ ಕೊಡು. ಆಚಾರ್ಯರು ಎಷ್ಟು ಪ್ರಾರ್ಥನೆ ಮಾಡಿದ್ದನ್ನು ಅರ್ಥ ಮಾಡಿಕೊಂಡು ಅರ್ಜುನ ಕೇಳಿದ್ದ ಅದನ್ನೇ ರಕ್ಷಣೆ ಮಾಡುವಂತೆ ಕೇಳಿದ. ಆಗ ಭಗವಂತ ಉತ್ತರ ಕೊಟ್ಟ, ಅರ್ಜುನಿಗೇನು ಗೊತ್ತಾಗದೆ ಹೋಗಿತ್ತು ಅದು ಗೊತ್ತಾಯಿತು. ಇದು ಭಗವದ್ಗೀತೆಯಿಂದ ಆಗ್ತಕ್ಕಂಥ ಪ್ರಯೋಜನ. ಭಗವದ್ಗೀತೆ ಎಲ್ಲ ಪರಮಾತ್ಮ ಉದ್ದೇಶ ಮಾಡಿದ, ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಮೊದಲ ಸೊಲ್ಯೂಷನ್, ದೇವರ ಹತ್ರ ಹೋಗ್ಬೇಕಾದ್ರೆ ಮೊದಲು ಕರ್ಮಣ್ಣೇ ವಾಧಿಕಾರಸ್ತೆ, ನಿನ್ನ ಕರ್ತವ್ಯ ಕರ್ಮ ಮಾಡ್ಕೊಂಡು ಹತ್ರ ಬಾ ಅಂತ ಹೇಳಿದ್ದ. ದೇವರ ಹತ್ರ ಹೋಗ್ತಾರೆ, ಸನ್ಯಾಸ ಮಾಡ್ಕೊಂಬಂದಿದ್ದೀಯಾ, ಪೂಜೆ ಮಾಡ್ಕೊಂಬಂದಿದ್ದೀಯಾ, ಏನಿಲ್ಲ ಹಾಗೆ ಕೂತ್ಕೊಂಡ್ರೆ ಸಾಧ್ಯ ಇಲ್ಲ. ನೀನು ಕರ್ತವ್ಯ ಪರಾಯಣನಾಗಿ ಹೋಗಬೇಕು. ಕರ್ತವ್ಯ ಮಾಡ ಒಂದು ಕರ್ತವ್ಯ ಮಾಡಬೇಕಾದ್ರೆ ಇನ್ನೊಂದು ಕರ್ತವ್ಯ ಪೂರೈಸಿರಬೇಕು. ಅದು ಹೇಗೆ, ಮತ್ತು ಎಮ್ ಎಸ್ ಸಿಗೆ ಹೋಗ್ತಾನೆ, ಪಿ ಎಸ್ ಸಿ ಪೂರೈಸಿರ್ತಾನೆ, ಇಲ್ಲವರು ಸಾಧ್ಯ ಇಲ್ಲ, ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪಿ ಯು ಸಿಗೆ ಹೋಗ್ತಾ ಎಸ್ ಎಲ್ ಸಿ ಪೂರೈಸಿರ್ಬೇಕು. ಆದ್ದರಿಂದ ಇವತ್ತು ದೇವರ ಹತ್ರ ಒಂದನ್ನು ಪೂರೈಸಬೇಕು ನಾವು. ಯಾವುದು? ಕರ್ಮಣ್ಣೇ ವಾಧಿಕಾರಸ್ತೆ. ಯಾವ ಕರ್ಮ ಅದು? ಆಚಾರ್ಯ ಹೇಳ್ತಾರೆ, ವಿಹಿತ ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯು ಚಕರ್ಮಣ ಕುರು ಹುಂಕ್ಷ ಚಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತ. ಇದು ಆಚಾರ್ಯ ಕೊಟ್ಟ ಸಂದೇಶ. ಏನು ತೋಚ ಸುಮ್ಮನೆ ಕೂತ್ರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅದು ಬಸ್ ಸಿಗಲಿಲ್ಲ ಅಂಥೇಳಿ ಎಲ್ಲೋ ಕೂತ್ರೆ ಇನ್ನೂ ಪ್ರಾಬ್ಲಮ್. ಬಸ್ ಸ್ಟ್ಯಾಂಡಲ್ಲಾದ್ರೂ ಕೂತ್ರೆ ಎಷ್ಟೋ ವಾಸಿ, ಎಲ್ಲೋ ಕೂತ್ರೆ ಬಸ್ ಬರುತ್ತಾ? ಅವನು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಕೂತ್ರೆ ಪರಿಹಾರ ಸಿಗ್ಬೋದೆ ಹೊರತು ಎಲ್ಲೋ ಕೂತ್ರೆ ಇನ್ನೂ ಹೋಪ್ಲೆಸ್ ಆಗುತ್ತೆ ಸ್ಥಿತಿ. ಅದಕ್ಕೆ ಜಾಗದ ಸರಿಯಾಗಿ ಭಗವಂತನ ಮುಂದೆ ಕೂತ ಆರಾಧನೆ ಮಾಡ್ದ. ಅದನ್ನೇ ನಾವು ತಿಳ್ಕೊಳ್ಳೋ ಪಂಡಿತ ಆಚಾರ್ಯ ಹಾಗೆ ಆಯ್ತಂತೆ. ತುಂಬ ಗೊಂದಲ ಆಯ್ತು ಅವರಿಗೆ. ಅವರ ಅದ್ವೈತವನ್ನು ಓದಿದ್ರು, ಮಾಯಾವಾದ ಶಾಸ್ತ್ರವನ್ನು ಭಾರಿ ಆಳವಾಗಿ ಅಭ್ಯಾಸ ಮಾಡಿದ್ರು. ಅವರ ತಂದೆ ಸಂದೇಶ ಕೊಟ್ಟರು ಅಂತ್ಯಕಾಲಕ್ಕೆ, ನಾವು ಹಿಡಿದ್ರೂ ಮತ್ತೆ ಸರಿಯಲ್ಲ, ಇದ್ರ ಕೇಳಿ ಉಪಯೋಗ ಇಲ್ಲ, ಕಲವು ನ ನಿರ್ಗುಣ ಭಾವನಾ ಸುಖಾಯ ಸಂದೇಶವನ್ನು ಕೊಟ್ಟರು. ಅವ್ರಿಗೆ ಆಶ್ಚರ್ಯ ಆಯ್ತದ, ಓಯರ್ ಓದ್ತಾ ಇದ್ದಾರೋ ಅದು ಸರಿಯಲ್ಲ ಅಂತ ಅವ್ರು ಹೇಳಿದರು. ಇವ್ರ ಮನಸ್ಸಿಗೂ ಆಗ ಅನ್ನಿಸ್ತಾ ಇದೆ, ತಂದೆ ಇದೇ ಮಾತನ್ನು ಹೇಳಿದರು, ಭಾರಿ ಗೊಂದಲ ಬಂತು. ಅವಾಗ ಏನು ಮಾಡಿದಾರಾಗ ಅವರು, ಇದೇನು ಹೇಳಬೇಕು, ಇದೇ ಕರ್ತವ್ಯವನ್ನು ಮಾಡೋದನ್ನೇ ಭಗವದ್ ಮಧ್ವವಿಜಯ ಹೇಳುತ್ತದೆ, ಸ್ಪಷ್ಟ ಬರೀತಾರೆ, ದಿಕ್ಕು ತೋಚ್ತಾ ಇಲ್ಲ. ಒಂದೇ ಉಪಾಯ, ಸ್ಮೃತಿ ಧರ್ಮಾನ್ ಭುಷಾಮ್ ಆಚಾರಂತ ಏವಾ, ಶಾಸ್ತ್ರೋಕ್ತವಾದ ಕರ್ಮಾಚರಣೆ ಮಾಡಿಕೊಂಡು ಬದುಕೋಣ ಅಂತ ಬದುಕಿದ್ರು. ಸಾಕ್ಷಾತ್ ಮಧ್ವಾಚಾರ್ಯ ಅವರಿಗೆ ಸಿಕ್ಕರು, ಎಂಥ ಭಾಗ್ಯವಂತರು. ಆ ರೀತಿ ಮಾಡಿದ್ರ ಫಲ ಅರ್ಜುನನಿಗೆ ಕೃಷ್ಣ ಸಿಕ್ಕ, ತಿರುಕುರು ಪಂಡಿತರಿಗೆ ಸಾಕ್ಷಾತ್ ಮಧ್ವಾಚಾರ್ಯರು ಸಿಕ್ಕರು. ಅದರ ಫಲ ಅವರ ಶಿಷ್ಯರಾಗಿ ವಾಯುಸ್ತುತಿಯನ್ನು ಬರೆದು ಲೋಕಮಾನ್ಯರಾದಂಥ ಪುಣ್ಯಾತ್ಮರು ತಿರುಕುರು ಪಂಡಿತಾಚಾರ್ಯ. ನೋಡಿ, ಧರ್ಮ ಬಿಟ್ಟು ಹೋಗಲಿಲ್ಲ ಅವರು, ಧರ್ಮ ಮಾಡ್ತಾನೆ ಪರಿಹಾರ ಕಾಣಬೇಕೆ ಹೊರತು ಬೇರೆ ಇಲ್ಲ. ದಾರಿಯಲ್ಲಿ ಬಸ್ಸೋ ಕಾರೋ ಕೆಟ್ಟೋದ್ರೆ ನಾವು ಬಿಟ್ಟು ಹೋಗೋದ್ರೆ ಅಲ್ಲೇ ನಿಂತ್ಕೊಂಡು ಹುಡುಕ್ತಾ ಇರ್ತೇವೆ, ಅಲ್ಲಿ ಯಾರೋ ಬರೋ ಸಂಭವ ಇದೆ, ಬೇರೆ ಕಡೆ ಯಾರು ಬರ್ತಾರೆ ಮತ್ತೆ, ಅದೇ ದಾರಿಯಲ್ಲಿ ಹುಡುಕಬೇಕು. ಅದನ್ನೇ ಭಗವಂತ ತಿಳಿಸಿಕೊಟ್ಟ, ಅರ್ಜುನ ಎಲ್ಲವನ್ನು ಕೇಳಿಕೊಂಡ. ಆದರೆ ಒಂದು ಎಚ್ಚರವನ್ನು ಕೊಡ್ತಾನೆ, ಧರ್ಮಾಚರಣೆ ಮಾಡೋದು ಅಂದರೆ ಫಲ ಕೇಳೋದು ಅಂತ ಅರ್ಥ ಅಲ್ಲ. ಇವತ್ತನ್ನು ಬರ್ತಾ 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 ಭಗವದ್ಗೀತೆ ಏನು ಹೇಳುತ್ತೋ ಅದು ವಿರುದ್ಧವಾದ ಗತಿ ಬರ್ತಾ ಇದೆ. ಭಗವಂತ ಹೇಳ್ತಾನೆ, ಮಾ ಫಲೇಶು ಕಲಾಚನ, ಪ್ರತಿಫಲವನ್ನು ಕುರಿತು ಆಚರಣೆ ಮಾಡಬೇಡ. ಒಂದು 50-60 ವರ್ಷಗಳ ಹಿಂದೆ ಜನ ಆಗಲೂ ಫಲ ಅಪೇಕ್ಷೆ ಪಡ್ತಿದ್ರು, ಅದು ಎಲ್ಲದಕ್ಕೂ ಅಪೇಕ್ಷೆ ಪಡ್ತಿರಲಿಲ್ಲ, ಕೆಲವೊದಕ್ಕೆ ಮಾತ್ರ ಪಡ್ತಿದ್ರು. ಇವತ್ತು ಮನೆಗೆ ಯಾರು ಅನ್ನ ಹಾಕ್ಲಿಕ್ಕೆ ಯಾರೂ ಫಲ ಕೇಳ್ತಿರಲಿಲ್ಲ, ಅಂಥ ಬಡವನು ಕೂಡ ಹಾಗೆ ಹಾಕ್ತಾ ಇದ್ರು. ಅಂಥ ಒಂದು ವಾತಾವರಣ ಇತ್ತು. ಯಾರೋ ಒಂದು ಎಳಿಸ್ತಿರ್ತೇವೆ ಅಂತ ಹೇಳಿದರೆ ಸಂಪೂರ್ಣ ಅನುಕೂಲ ಮಾಡಿಕೊಡ್ತಾ ಇತ್ತು. ಅಂಥ ವಾತಾವರಣ ಇತ್ತು, ಬರ್ತಾ ಬರ್ತಾ ಹೊರಟೋಯ್ತು. ಎಲ್ಲದಕ್ಕೂ ಎಷ್ಟು ದುಡ್ಡು ಕೊಡ್ತೇನೆ ಅಂತ ಕೇಳೋ ಅಭ್ಯಾಸ ಶುರುವಾಯಿತು. ಎಲ್ಲಿ ಬಂದು ಗೊತ್ತಾ, ಈಗ ತಂದೆ ತಾಯಿನೇ ಕೇಳೋಷ್ಟ್ರ ಮಟ್ಟಿಗೆ, ಅಲ್ಲಿ ಬರೋದಲ್ಲ, ಎಷ್ಟೋದ್ರೆ ಹೇಳ್ತಿರ್ತಾರೆ, ಮಕ್ಕಳು ಅನ್ನ ಹಾಕ್ಬೇಕು ಪೆನ್ಷನ್ ದುಡ್ಡು ಕೊಟ್ಟರೆ ಹಾಕ್ತೀವಿ ಅಂತ ಹೇಳ್ತಾರೆ, ಅದು ಬೇರೆ, ಪೆನ್ಷನ್ ದುಡ್ಡು ಕೊಟ್ಟರೆ ಮಾತ್ರ ಹಾಕ್ತೀವಿ, ಇಲ್ಲದವ್ರು ಹಾಕೋದಿಲ್ಲ. ಅಂದರೆ ಮಹಾಫಲೇಶ್ವರ ಕಲಾ ಎಲ್ಲಿ ಬಂತು ಅಂದರೆ ತೀರ ಅಲ್ಲಿವರೆಗೂ ಹೋಯ್ತು, ಪ್ರತಿಯೊಂದು ಹಂತದಲ್ಲೂ ಕೂಡ ಇತ್ತು. ಇವತ್ತು ಎಲ್ಲಿ ನೋಡಿದ್ರು ಕೂಡ ಫಲಾಪೇಕ್ಷೆನೆ, ಅದಿಲ್ಲದೆ ಕೆಲಸ ಮಾಡೋ ಜನ ಗೊತ್ತೇ ಇಲ್ಲ ಸ್ಥಿತಿ ಬಂದಿ. ಅಂದರೆ ಭಗವದ್ಗೀತೆ ಹೇಳಿದ್ದೇ ಒಂದು, ಜನ ಇವತ್ತು ಮಾಡ್ತಿರೋದೇ ಮತ್ತೊಂದು, ಅಂದರೆ ಪರಿಹಾರ ಸಿಗೋ ಚಾನ್ಸೇ ಇಲ್ಲ. ಭಗವಂತ ಹೇಳ್ತಾರೆ, ಪಾರ್ಟಿಯೇ ಕರ್ಮಾಚರಣೆ ಮಾಡೋದು, ಪಾರ್ಟ್ ಬಿ ಫಲಾಪೇಕ್ಷೆ ಬಿಡೋದು. ಯಾವುದೇ ಕರ್ಮ ನಾವೇನು ಮಾಡ್ತೇವೆ, ಅತಿ ದೊಡ್ಡ ಕರ್ಮ ಮಾಡಿ ಫಲಾಪೇಕ್ಷೆ ಮಾಡಬೇಡ ಅಂತ ಭಗವಂತ ಹೇಳ್ತಾರೆ. ಅಶ್ವಮೇಧ ಯಾಗ ಮಾಡು, ಫಲ ಕೇಳಬೇಡ, ರಾಜಸು ಯಾಗ ಮಾಡು, ಫಲ ಕೇಳಬೇಡ. ನಾವು ಹಾಗಲ್ಲ, ಸಣ್ಣ ಪುಟ್ಟ ಕೆಲಸಕ್ಕೆ ಫಲ, ಸತ್ಯನಾರಾಯಣ ಪೂಜೆಗೆ ದೊಡ್ಡ ಫಲ, 5 ರೂಪಾಯಿಗೆ ಲಕ್ಷಾಂತರ ರೂಪಾಯಿ ಫಲ ಕೇಳೋದು ಬರ್ತಿ, ಎಷ್ಟನ್ಯಾಯ ಆಗುತ್ತೆ, ಈಗ ಎಷ್ಟು ತಪ್ಪಾಗುತ್ತೆ. ಸರಿಯಾದ ಕೆಲಸವನ್ನು ಮಾಡಿ ಅದಕ್ಕೆ ಫಲ ಕೇಳಬೇಡ ಅಂತ ಹೇಳಿದಾಗ, ಚಿಕ್ಕ ಕೆಲಸ ಮಾಡಿ ದೊಡ್ಡ ಫಲ ಕೇಳಿ ಇನ್ನೂ ತಪ್ಪಾಗುತ್ತೆ. ಅದು ಕಲಿಯುಗದ ಲಕ್ಷಣ ಅಂತ ಅದು ಅಂತ ಹೇಳ್ತಾರೆ. ಫಲಾಪೇಕ್ಷೆ ಮನುಷ್ಯನಿಗೆ ಬಂತು, ಅವನ ಪತನ ಆರಂಭವಾಯಿತು ಅಂತ ಅರ್ಥ. ಫಲ ಕೇಳೋಕ್ಕೆ ಶುರು ಮಾಡಿದ್ರೆ ಗ್ಯಾರಂಟಿ ಬಿಡ್ತಾನೆ ಅಂತ ಅರ್ಥ. ಫಲ ಕೇಳೋದು ಬಿಟ್ಟಾದ್ರೆ ಮೇಲೆ ಕೇಳ್ತಾನೆ ಅಂತ ಅರ್ಥ. ಫಲಾಪೇಕ್ಷೆ ಬಿಡೋದು, ಫಲಾಪೇಕ್ಷೆಯನ್ನು ಹಿಡಿಯೋದು, ಅದರಲ್ಲೇ ಉದ್ಧಾರವಾಗುತ್ತೋ ಅಥವಾ ವಿನಾಶವಾಗುತ್ತೋ ಅಂಬುದಕ್ಕೆ ಅದೇ ಕಾರಣ. SLC ಪಾಸ್ ಆದ ಕೆಲಸ ಹುಡುಕ್ತಿದ್ದಾರೆ ಅಂದರೆ ಓದ್ ನಿಂತು ಅಂತ ಅರ್ಥ. SLC ಪಾಸ್ ಆಗಿ ಕೆಲಸ ಹುಡುಕ್ತಾರೆ ಅಂದರೆ ಓದೋದಿಲ್ಲ ಅಂತ ಗ್ಯಾರಂಟಿ. PUC ಪಾಸ್ ಆಗಿ ಕೆಲಸ ಹುಡುಕ್ತಾರೆ, ಕೆಲಸ ಆದರೆ ಫಲ ಅದು, ಜ್ಞಾನ ನಿಂತೋಯ್ತು, ಓದೋದು ಗ್ಯಾರಂಟಿ, ಜ್ಞಾನ ನಿಂತೋಯ್ತು ಅಂತ ಅರ್ಥ. ಫಲಾಪೇಕ್ಷೆ ಮಾಡೋದ್ರೆ ಜ್ಞಾನ ಬರೋದಿಲ್ಲ. ಇವತ್ತು ನಿಮಗೆ ಅಂತಿದ್ದ ಜ್ಞಾನ ಅಲ್ಲ, ಬ್ರಹ್ಮಜ್ಞಾನ ಬರಬೇಕಾಗಿದೆ. ಅದು ಯಾವ ಫಲವನ್ನು ಅಪೇಕ್ಷೆ ಪಡಬಾರ್ದು, ಅದು ನಿಜವಾದ ಸಾಧನೆ. ಅದನ್ನು ಭಗವದ್ಗೀತೆ ಹೇಳಿದ್ದನ್ನೇ ಪ್ರಹ್ಲಾದರಾದ ಹೇಳಿದ್ದು, ಅದನ್ನೇ ನಾವು ಭಾರತಾರ್ಥ ವಿನಿರ್ಣಯ, ಅದನ್ನು ಯಾರು ಮಾಡ್ತಾರಾದ್ರೆ ಪ್ರಹ್ಲಾದ ಮಾಡ್ತಾನೆ. ಅದನ್ನು ದೇವ್ರ ಪ್ರತ್ಯಕ್ಷ ದರ್ಶನದೇವರು ನಿಂತಿದ್ದಾರೆ, ಎಂಥ ಭಾಗ್ಯ, ವಿಗ್ರಹ ಅಲ್ಲ, ದೇವರೇ ನಿಂತಿದ್ದಾನೆ. ಬರೀ ನಿಂತಿಲ್ಲ, ಏನು ಬೇಕು ಅಂತ ಕೇಳ್ತಾನೆ ಮಧ್ಯೆ ಜೊತೆಗೆ, ಬರೀ ನಿಂತಿದ್ದರೆ ಸಾಲದು, ಏನು ಬೇಕು ಅಂತ ಕೇಳ್ತಾನೆ. ಅಂಥ ಹೊತ್ತಲ್ಲಿ ಪ್ರಹ್ಲಾದ ನಡ್ಕೊಂಡ್ಲಲ್ಲ, ಆಗ ಭಗವದ್ಗೀತೆ ನಿದರ್ಶನ. ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ, ಪ್ರಹ್ಲಾದ ಎಷ್ಟು ಅದ್ಭುತವಾದ ಮಾತಾಡ್ತಾನೆ. ಭಗವದ್ಗೀತೆ ಅರ್ಥದಂತೆ ಆತನ ಕಥೆ. ಫಲ ಯಾತಕ್ಕೆ ಫಲ ಕೇಳಬಾರದ್ದು ಭಗವಂತ ಹೇಳಿದ, ಯಾತಕ್ಕೆ ಕೇಳಬಾರದ್ದು ಪ್ರಹ್ಲಾದ ಹೇಳ್ತಾನೆ. ಎಷ್ಟು ಆಶಿಷ ಆಶಾಸ್ತೆ ನವೈ ಭಕ್ತ ಸವೈ ಬಣಿ, ಯಾರು ಮಾಡಿದ ಸೇವೆಗೆ ಪ್ರತಿಫಲವನ್ನು ಕೇಳ್ತಾನೋ ಅವನು ಯಾರು ಗೊತ್ತಾ, ಅವನು ಭಕ್ತನಲ್ಲ, ಅವನೊಬ್ಬ ವ್ಯಾಪಾರಿ ಅಂತ ಪ್ರಹ್ಲಾದ ಹೇಳ್ತಾನೆ. ಅದಕ್ಕೆ ಭಗವಂತ ಹೇಳಿದ, ನನ್ನ ಹತ್ರ ಭಕ್ತರಾಗಿ ಬರಬೇಕೆ ಹೊರತು ವ್ಯಾಪಾರಿಗಳಾಗಿ ಬರಬಾರದು ಅಂತ ಹೇಳ್ತಾನೆ. ವ್ಯಾಪಾರಿಗಳಾಗಿ ಬಂದರೆ ಬೇರೆ, ಭಕ್ತರಾಗಿ ಬಂದೇ ಬೇರೆ. ಆ ಮಠಕ್ಕೆ ಬರ್ತಾನೆ, ಸೇವೆ ಹಾಕಿದ್ರೆ ಎಷ್ಟೋ ದುಡ್ಡು ಹಾಕ್ತಾರೆ, ಊಟ ಮಾಡ್ಕೊಂಡು ಹೋಗ್ತಾನೆ, ಅದು ಸೇವೆ. ಬರ್ತಾನೆ, ಹಸ್ತೋದಕ್ಕೆ ಬರೆಸ್ತಾರೆ, ನೋಡ್ತಾನೆ ಎಷ್ಟು ರೇಟ್ ಇದೆ, ನೋಡ್ತಾನೆ ಅಷ್ಟು ರೇಟ್ ನೋಡಿ ಬರೆಸ್ತಾರೆ, ಅಷ್ಟು ಊಟ ಮಾಡ್ತಾರೆ. ಸ್ವಲ್ಪ ಊಟ ಕಡಿಮೆ ಆದರೆ ಯಾಕೋ ವರ್ಕೌಟ್ ಆಗಲಿ, ಒಂದು ಸತ್ತು ಹಾಕಿ 100 ರೂಪಾಯಿ ತೊಗೊಂಡ್ರು 2 ಸತ್ತು ಕೇಳಲೇ ಇಲ್ಲ, ಇದ್ರ ವ್ಯಾಪಾರಿ ಬುದ್ಧಿ ಶುರುವಾಯ್ತಾಗಲಿ. ಅವರು ಅದನ್ನು ಕೇಳಲೇ ಇಲ್ಲ, ಬೇರೆ ಬಂದವನು ಸುಮ್ಮನೆ ಪ್ರಸಾದ ತಗೊಂಡೋದ. ಅವ್ರಿಗೆ ಬರೋ ಪುಣ್ಯ ಬೇರೆ, ಇವರಿಗೆ ಬರೋ ಇದು ಬೇರೆ. ಎಷ್ಟೇ ದುಡ್ಡು ಕೊಟ್ಟಿರಬಹುದು, ಯಾವಾಗ ಪ್ರತಿಫಲ ಅಪೇಕ್ಷೆ ಪಡ್ತಾರಲ್ಲ ಆಗ ಅವರು ಕ್ವಾಲಿಟಿ ಡೌನ್ ಆಗಿಬಿಡುತ್ತೆ. ಇವತ್ತು ಪ್ರತಿನಿತ್ಯ ಮಾಡೋ ತಪ್ಪಿದ್ದು ಒಂದು ಪ್ರಹ್ಲಾದ ಹೇಳ್ತಾರೆ, ನಾವು ಭಕ್ತರು ಅಂತ ಕರ್ಕೋಬಾರ್ದು, ವ್ಯಾಪಾರಿಗಳು ಅಂತ ಕರ್ಕೋಬೇಕು ಅಂತ ಹೇಳ್ತಾರೆ. ದೇವರ ಹತ್ರ ವ್ಯಾಪಾರ ಮಾಡಲಿಕ್ಕೆ ಬಂದವರು. ಅದಕ್ಕೆ ಪರಮಾತ್ಮ, ನಾನು ವ್ಯಾಪಾರ ಮಾಡೋದಿಲ್ಲ, ನಾನೀಗ ಭಕ್ತರಾಗಿ ಬಂದಿದ್ದೇನೆ, ಆದ್ದರಿಂದ ಒಂದೇ ವರ ಕೊಟ್ಟುಬಿಡು ಸಾಕು. ಭಗವದ್ಗೀತೆಯ ಪ್ರಾಕ್ಟಿಕಲ್ ಅದು, ಕಾಮಾನಾಂ ಹೃದಯ ಅಸಂರೋಹಂ ಭವತಸ್ತು ವೃಡೇ ವರಂ. ನನ್ನ ಮನಸ್ಸಿನಲ್ಲಿ ಕೇಳಬೇಕು ಅನ್ನೋ ಬಯಕೆ ಎಂದೆಂದೂ ಬರಬಾರ್ದು ಹಾಗೆ ಮಾಡಿ ಹೇಳ್ತಾರೆ. ಎಷ್ಟು ಒತ್ತು ಕೊಡ್ತಾನೆ, ಹೃದಯ ಅಸಂರೋಹಂ, ಹೃದಯದಲ್ಲಿ ಬರಲೇಬಾರ್ದಂಥ ವರವನ್ನು ಕೊಡ. ಭಗವದ್ಗೀತೆಯ ಸಂಬಂಧ ಅರ್ಥ ಮಾಡಿಕೊಂಡ್ರೆ ಭಾರತಾರ್ಥ ವಿನಿರ್ಣಯ ಅನ್ನೋ ಮಾತು ತಿಳಿಯುತ್ತೆ. ಗೀತಾ ಜಯಂತಿಯ ದಿವಸ ಭಾಗವತದ ಭಾಗ ಕೇಳಿದರೆ ಎಷ್ಟು ಶ್ರೇಷ್ಠವಾದಂಥ ಫಲವನ್ನು ಭಗವಂತ ತಿಳಿಸ್ತಾನೆ. ನಿಜವಾದ ಏನು ಫಲ ಕೇಳಬೇಡ ಅಂತ ಅರ್ಥ ಮಾಡ್ಕೊಂಡ್ರೆ ಅದೇ ದೊಡ್ಡ ಫಲ ನೆನಪಿರಬೇಕು. ಏನು ಫಲ ಕೇಳಬೇಡ ಅಂತ ಹೇಳ್ತಾರೆ, ಆದರೆ ಬಿಡ್ತೇವಲ್ಲ, ನಿಜವಾಗ್ಲೂ ಶಾಸ್ತ್ರ ಓದಿದ್ದರ ಫಲ ಅದು. ಕರ್ಮಾಚರಣೆ ಮಾಡಿದ, ಏನು ಫಲ ಕೇಳಬೇಕು ಅನ್ನಿಸ್ಲೇ ಇಲ್ಲ, ಅವ್ರು ಮಾಡಿದ ಕರ್ಮ ಸಾರ್ಥಕ ಅಂತ. ಫಲ ಕೇಳಬೇಕು ಅನ್ನಿಸ್ತು, ಆಗ ಫಲ ಸರಿ ಇಲ್ಲ ಅಂತ. ನಮ್ಮಲ್ಲಿ ಪದ್ಧತಿ ಇದೆ, ಊಟಕ್ಕೆ ಕೂತವ್ರು ಇನ್ನೂ ಸ್ವಲ್ಪ ಹಾಕಿ ಅಂತ ಕೇಳಿದರೆ ಬಡಿಸಿದ್ದು ಸರಿ ಇಲ್ಲ ಅಂತ ಅರ್ಥ. ಪದ್ಧತಿ ಇದು, ಊಟಕ್ಕೆ ಕೂತವನು ಏನು ಇನ್ನೊಮ್ಮೆ ಕೇಳಿದ ಅಂದರೆ ಸರಿಯಾಗಿ ಬಡಿಸಿಲ್ಲ ಅಂತ ಅರ್ಥ. ಬಡಿಸೋನಿಗೆ ಎಷ್ಟು ಎಚ್ಚರ ಇದ್ದಾಗ ಭಗವಂತನಿಗೆ ಎಷ್ಟು ಎಚ್ಚರ ಇರಬೇಕು ಕೊಡು. ನಾವು ಕೇಳ್ತೇವೆ ದೇವರು ಬೈತೇವೆ ಅಂತ ಅರ್ಥ. ದೇವರಿಗೆ ಕೊಟ್ಟಿದ್ದು ಸಾಲದು, ಅದಕ್ಕೆ ಕೇಳ್ತೇವೆ ಅಂತ ತಿಳ್ಕೊಂಡೆ. ದೇವರು ಕಾಮೆಂಟ್ ಮಾಡಿದಾಗಲಿಲ್ಲ, ಈಗ ದೇವರಿಗೆ ಅಜ್ಞಾನ ಹೇಳಿದಾಗಲಿಲ್ಲ. ಅದಕ್ಕಾಗಿಯೇ ಕರ್ಮಣ್ಯೇ ವಾಧಿಕಾರಸ್ಥೇ ಮಾ ಫಲೇಶು ಕದಾಚನ. ಎಷ್ಟು ನಮಗೆ ಆಳವಾದ ಸಿದ್ಧಾಂತವನ್ನು, ಅನುಭವದ ಸಿದ್ಧಾಂತವನ್ನು ಪ್ರಹ್ಲಾದ ಹೇಳ್ತಾನೆ. ಅದೇನು ಸುಮ್ಮನೆ ಅಲ್ಲ, ಅದ್ರ ಮುಂದೆ ದೊಡ್ಡ ಸಮಸ್ಯೆ ಇದೆ. ಈಗ ತಂದೆ ಸತ್ತು ಬಿದ್ದಿದ್ದಾನೆ, ರಾಜ್ಯ ಕೊಡುವಂತ ಕೇಳಬಹುದಾಗಿತ್ತು, ಬೇಕಾದ ಛಾಯಿಸುತ್ತೆ ಕೇಳೋದು. ಆತನ ಯಾವನನ್ನೂ ಕೇಳೋದಿಲ್ಲ, ನನಗೆ ಫಲ ಕೇಳಬೇಕು ಭಗವಾನೇ ಬರಬಾರ್ದು. ಇದು ನಾವು ವೆರಿಫೈ ಮಾಡ್ಕೋತ ಹೋಗಿ ಪ್ರತಿನಿತ್ಯ ವೆರಿಫೈ ಮಾಡಬೇಕು. ನಾವು ಮಾಡ್ತಕ್ಕಂಥ ಸಂಧ್ಯಾವಂದನೆ ಇರ್ಬೋದು, ಪೂಜೆ ಇರಬಹುದು, ದಾನ ಇರಬಹುದು, ಧರ್ಮ ಇರಬಹುದು, ಅದು ಮಾಡಿದ ತಕ್ಷಣ ನಮ್ಗೆ ಏನು ಅನಿಸುತ್ತೆ ಭಾಳ ಇಂಪಾರ್ಟೆಂಟ್. ಫಲ ಕೇಳಬೇಕು ಅನಿಸಿದ ತಕ್ಷಣ ವ್ಯರ್ಥ ಆಗಿದೆ, ಸಿಂಪಲ್. ಅದು ಫಲ ಕೇಳಬಾರ್ದು ಅನಿಸಿದ ತಕ್ಷಣ ಅದು ಸರಿಯಾಗಿದೆ. ಇನ್ನೇನು ಬಡಿಸ್ಬೇಡಿ ಅಂತ ಕೇಳ್ತಾನಲ್ಲ, ಊಟ ಪೂರ್ತಿ ಮುಗಿದಿದೆ ಅಂತ ಅರ್ಥ. ಅಡ್ಡ ಇನ್ನೇನೇನು ಹಾಕಬೇಡಿ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆ ಭಾವನೆ ಬರಬೇಕು. ಆ ಭಾವನೆ ಬಂದಮೇಲೆ ಹೇಗೆ ಊಟ ಮುಗಿಯುತ್ತೋ, ಊಟ ಮುಗಿಯೋದು ಯಾವಾಗ, ಎಲ್ಲ ಸಾಕು ಅಂದಾಗ. ಸಂಸಾರ ಮುಗಿಯೋದು ಯಾವಾಗ, ಇನ್ನು ಫಲ ಬೇಡ ಅಂತ ಹೇಳಿದಾಗ. ಇನ್ನು ಫಲ ನಮಗೆ ಬೇಡೇ ಬೇಡ ಅಂತ ಕೇಳಿಬಿಟ್ರೆ ಅಲ್ಲಿಗೆ ಸಂಸಾರ ಮುಗೀತು ಅಂತ. ಇವತ್ತು ಹಾಗಲ್ಲ, ಇನ್ನು 10 ತಲೆಮಾರಿ ಕೂಡಷ್ಟು ಆಸ್ತಿ ಮಾಡಿರ್ತೇನೆ, ಇನ್ನೇನು ಸಂಸಾರ ಮುಗಿಯುತ್ತೆ ಪಾಪ ಒಂದು. ಇನ್ನು ಸಂಸಾರ ಇನ್ನು ನಿಜವಾಗ್ಲೂ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಬಡವರ ಸಂಸಾರ ಮುಗಿಬೋದು, ಶ್ರೀಮಂತರ ಸಂಸಾರ ಮುಗಿಯೋದಿಲ್ಲ ಅಂತ ಅರ್ಥ. ಅದಕ್ಕೆ ದೊಡ್ಡ ಲಿಂಕ್ ಇದೆ ಅದಕ್ಕೊಂದು. ಅದಕ್ಕೆ ಆ ತಪ್ಪನ್ನು ಮಾಡದೇ ಇರೋದು ಭಗವಂತ ಕೊಟ್ಟ ಸಂದೇಶವೇ ಭಗವದ್ಗೀತೆ. ಅದರ ನಿದರ್ಶನದ ಸುರಿಮಳೆಯನ್ನು ಭಾಗವತ ಪುರಾಣದಲ್ಲಿ ಕಾಣುತ್ತೆ. 18,000 ಶ್ಲೋಕ ಇದು, ಬರೀ 700 ಶ್ಲೋಕಗಳ ಅದು, ಅದು ಬರೀ ಥೀರಿ, ಬರೀ ತತ್ವ ನಿದರ್ಶ. ಒಂದು ಕಥೆ ಬರೋದಿಲ್ಲ ಭಗವದ್ಗೀತೆಯಲ್ಲಿ. ಭಾಗವತದಲ್ಲಿ ಕಥೆಗಳ ಸುರಿಮಳೆಯನ್ನು ಮಾಡ್ತಾರೆ ಅಂತ ಹೇಳಿದ ಅರ್ಥ ಏನೋ, ಅದೆಲ್ಲ ತಿಳಿಸ್ಕೊಡ್ತಾರೆ ಅಂತ ಅರ್ಥ. ಇದು ಭಾಗವತ್ಗೂ ಭಗವದ್ಗೀತೆಗಳ ಸಂಬಂಧ. ಆದ್ದರಿಂದ ಗೀತಾ ಜಯಂತಿಯ ದಿವಸ ಯಾತಕ್ಕೆ ಭಾಗವತ ಮಹಾತ್ಮೆ ಪ್ರಾರಂಭ ಅಂತ ಕೇಳಬೇಕಾಗಿಲ್ಲ. ಮತ್ತು ಭಾಗವತ ಬರೆದವರು ಅವರೇ, ಗೀತೆ ಬರೆದವರು, ಒಂದ್ಮೇಲೆ ಸಂಬಂಧ ಇರಲೇಬೇಕಲ್ಲ. ಕರ್ತೃಗಳು ಒಬ್ಬರೇ ಆದಾಗ ಸಂಬಂಧ ಸಹಜವಾದ ಸಂಬಂಧ. ಎರಡೂ ಭಗವಂತ ಬರೆದಿದ್ದು, ಅಂದಮೇಲೆ ಎರಡೂ ತಾರಕವಾದದ್ದೆ. ಇನ್ನೊಂದು ಸಂಬಂಧ ಇದೆ, ಭಗವದ್ಗೀತೆ ಕೇಳಿದವನು ಅರ್ಜುನ, ಭಾಗವತಗಳನ್ನು ಪರೀಕ್ಷಿತ ರಾಜ. ಆತ್ಯಾರು ಅರ್ಜುನ, ತಾತ ಆಯ್ತ ಬೊಮ್ಮಗ, ಇನ್ನೊಂದು ಸಂಬಂಧ ಬಂತಲ್ಲ. ಸೊ ವಂಶ ಪಾರಂಪರ್ಯ ಸಂಬಂಧ ಕೂಡ ಇದೆ. ವಂಶ ಪಾರಂಪರ್ಯ ಸಂಬಂಧ ಬಂದಿರೋದ್ರಿಂದ ನಾವೇನು ಯೋಚನೆ ಕೇಳಲೇಬೇಕು, ಸಂಬಂಧ ಇದೆ ಎಂದಂತಾಯ್ತು. ಅದರಲ್ಲೂ ಮೊದಲು ಭಗವದ್ಗೀತೆ, ಆಮೇಲೆ ಭಾಗವತ. ಭಗವದ್ಗೀತೆಯ ಮೂಲ ಟೀಕಾ ಮೊದಲು, ಟಿಪ್ಪಣಿ ಆಮೇಲೆ, ಭಾಷ್ಯ ಮೊದಲು, ಟೀಕಾ ಆಮೇಲೆ, ಭಗವದ್ಗೀತೆ ಮೊದಲು, ಭಾಗವತ ಆಮೇಲೆ ಅಂದಮೇಲೆ ಭಗವದ್ಗೀತೆಯ ಮೂಲ, ಭಾಗವತ ಅದಕ್ಕೆ ವ್ಯಾಖ್ಯಾನ ಅಂತ ಅರ್ಥ. ಆದ್ದರಿಂದ ಭಾಗವತ ಮಹತ್ವ ಕೇಳೋದು ಭಗವದ್ಗೀತೆಯ ಮಹತ್ವವನ್ನು ತಿಳಿಲಿಕ್ಕೆ ಒಳ್ಳೆ ಅರ್ಹತೆ ಕೊಡತಕ್ಕಂಥ ಅಪೂರ್ವವಾದ ಅವಕಾಶ ಅಂತ ತಿಳ್ಕೊಂಡಾಗ ಮಹಿಮೆ ತಿಳಿಯುತ್ತೆ. ಇಂಥ ಭಾಗವತದ ಮಹತ್ವವನ್ನು ತುಂಬ ಹೇಳ್ತಾರೆ. ಹೇಗೋ ನಮ್ಗೆ 6 ದಿವಸ, ಇನ್ನೂ 6 ದಿವಸ ಟೈಮ್ ಇದೆ. ಇವತ್ತಿನ ದಿವಸ ವಾರಾಂಭದ ಹಂತದಲ್ಲಿ ಪದ್ಮಪುರಾಣದಲ್ಲಿ ಒಂದು ಘಟ್ಟ. ಸೂತ ಪುರಾಣಿಕರು ಬಂದಿದ್ದಾರೆ, ಶೌನಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಶೌನಕರೇ, ಇಷ್ಟೊತ್ತು ಭಾಗವತ ಬಗ್ಗೆ, ಭಾಗವತ ಹೇಳೋದೊಂದು, ಅದ್ರ ಫಲವನ್ನು ಹೇಳೋ ಭಾಗ ಮತ್ತೊಂದು, ಎಲ್ಲ ಹೇಳಿದ್ದೇನೆ. ಇನ್ನೇನು ಬೇಕು ಅಂದರೆ, ಭಾಗವತ ಕೇಳ್ತಾ ಇದ್ದೇವೆ, ಕೇಳಿದ್ದೇವೆ, ಅದರ ಫಲ ನಾವು ಕೇಳಬೇಕಾಗಿದೆ, ಅದರ ಹಿರಿಮೆ ನಾವು ಕೇಳಬೇಕಾಗಿದೆ. ಹಿರಿಮೆ ಗೊತ್ತಾದಷ್ಟು ಕೂಡ ನಮಗೆ ಆಸಕ್ತಿ ಜಾಸ್ತಿ ಆಗ್ತದೆ. ಫಲಶ್ರುತಿಯ ಕಥನ ನಮಗೆ ಮುಖ್ಯದರಲ್ಲಿ ವಿಶಿಷ್ಟವಾದ ಆಧಾರ ಹುಟ್ಟಿಸ್ತದೆ. ಫಲಾಧ್ಯಾಯ ಕೇಳಿದಾಗ ಹೇಗೆ ನಮಗೆ ಜಿಜ್ಞಾಸೆ ಬಗ್ಗೆ ಆಧಾರ ಹುಟ್ಟುತ್ತ ಹಾಗೆ, ಅದಕ್ಕಾಗಿ ಫಲ ಹೇಳಬೇಕು ಅಂತ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಆಯಿತು ಪರೀಕ್ಷಿತ ರಾಜ, ಅದ್ರ ಫಲ ಹೇಳ್ತೇನೆ ಕೇಳು. ಅಂತ ಶುಕಮುನಿಗಳು ಹೇಳಿದ್ದನ್ನು ಇವರು ಹೇಳ್ತಾರೆ. ಸೂತಪುರಾಣಿಕರು ಶೌನಕರು ಹೇಳ್ತಾರೆ. ಪರೀಕ್ಷಿತ ರಾಜನಿಗೆ ಭಾಗವತ ಹೇಳ್ತ ಪ್ರಸಂಗ ಬಂತಂತೆ. ಅವ್ರು ಹೇಳ್ತಾ ಕೂತಿದ್ದಾರೆ, ಆಗ ದೇವತೆಗಳು ಬಂದರಂತೆ. ದೇವತೆಗಳು ಬಂದು ಅಮೃತದ ಕಲಸ ತಂದಿದ್ದಾರೆ. ಶುಕಾಚಾರ್ಯರೇ, ದಯವಿಟ್ಟು ಅಮೃತ ಕಲಸ ತಗೋಬೇಕು ಅಂತ ಹೇಳ್ತಾರೆ. ಅಮೃತ ಕಲಸ ತಗೋಬೇಕು, ಒಂದು ಪ್ರಾರ್ಥನೆ, ನಮಗೆ ಭಾಗವತ ಹೇಳಬೇಕು ಅಂತ ಕೇಳಿದರು. ಅಮೃತ ಕಲಸ ನೀವು ತಗೋಬೇಕು, ಭಾಗವತ ನಮಗೆ ಹೇಳಬೇಕು. ಇದು ಸುಧಾ, ಇದು ಅಮೃತ, ದಯವಿಟ್ಟು ತಗೊಂಡು ಹೇಳಿ ಅಂದರು. ಎಷ್ಟು ಟೆಂಪ್ಟ್ ಮಾಡ್ತಿದ್ದಾರೆ. ಅಮೃತ ಕಲಸ, ಅಮೃತಕ್ಕೆ ಎರಡು ವ್ಯಾಲ್ಯೂ, ಆ ಕಲಸಕ್ಕೂ ವ್ಯಾಲ್ಯೂ, ಅಮೃತಕ್ಕೂ ವ್ಯಾಲ್ಯೂ. ಮತ್ತೆ ಬಂಗಾರದ ಕಲಸದಲ್ಲಿ ಅಮೃತ ಕೊಟ್ಟರೆ, ಕಾಫಿ ಬಂಗಾರದ ಕಲಸದಲ್ಲಿ ಕೊಟ್ಟರೆ ಏನು ಮಾಡ್ತಾರೆ ಯೋಚನೆ ಮಾಡಿ ನೋಡುತ್ತೆ. ಕಾಫಿ ಕುಡಿದಿದ್ರು ತೊಗೊಂಡ್ಬಿಡ್ತಾರೆ, ಯಾಕಂದ್ರೆ ಕಾಫಿ ಚೆಲ್ಲಿ ಬಂಗಾರದ ಕವಚ ಲೋಟ ಒಯ್ಬೋದಲ್ಲ. ಎರಡು ಮಹತ್ವ ಇದೆ, ಆ ವಸ್ತುವಿಗೂ ಮಹತ್ವ, ಕಂಟೈನರಿಗೂ ಮಹತ್ವ. ಅದಕ್ಕೋಸ್ಕರ ಕಂದು ಕೊಳ್ಳಕ್ಕೆ ಬಂದಾಗ ವಿಕಾಸರ್ ನೋಡಿ ಒಂದು ತಟ್ ನಕ್ರಂತೆ. ನಕ್ಕ ಹೇಳ್ತಾರೆ, ಓಹೋ ನೀವು ನನ್ನ ಪರೀಕ್ಷೆ ಮಾಡೋಕ್ಕೆ ಬಂದಿದ್ದೀರಿ ಹಾಗಿದ್ದೀರಿ ಅಂತ ಕೇಳ್ತಾರೆ. ಯಾರು ಬೇಕು ಅಷ್ಟೇ ಹೇಳ್ಕೋಬೋದು. ಅದನ್ನು ಭಾಗವತ ಕೇಳಬೇಕಾದ್ರೆ ಕಾಫಿ ಕೊಟ್ಟರೆ ಬಿಡೋದಿಲ್ಲ, ಅಂಥದ್ದು ಅಮೃತ ಕೊಟ್ಟರೆ ಯಾರು ಬಿಡ್ತಾರಾ? ತಕ್ಷಣ ಇಸ್ಕೊಂಡು ಬಿಡ್ಬೋದಾಗಿತ್ತು. ಎಷ್ಟೊತ್ತು ಕಾಫಿ ಬ್ರೇಕ್ ಎತ್ತೋಗ್ಬಿಡ್ತೆ, ಯಾರಿಗೆ ಹೇಳೋರ ಬ್ರೇಕ್ ಕೂತಿರ್ಬೇಕಷ್ಟೇ. ಅಂಥ ಒಂದು ಪ್ರಸಂಗ ನಡೆದಿರ್ಬೋದು, ನಾನ್ ಸ್ಟಾಪ್ ನಡೆದಾಗ ಅಂಥ ಆಭಾಸ ನಡೀತಾ ಇರುತ್ತೆ. ಅಂಥ ಹೊತ್ತಿನ ಅವ್ರು ಹೇಳ್ತಾರೆ, ಪರೀಕ್ಷೆ ಮಾಡೋಕ್ಕೆ ಬಂದಿರಿ, ಗೊತ್ತಾಯ್ತು ನನಗೆ ಏನೇನು ತಿಳ್ಕೊಂಡಿದ್ದೀರಿ. ಇದನ್ನು ನೀವು ಕೊಡೋದು ಅಮೃತ, ಕೇಳೋದು ಭಾಗವತ, ನಮ್ಮದು ದಡ್ಡ ಅಂತ ತಿಳ್ಕೊಂಡ್ಬಿಟ್ರೆ ಅಂತ ಹೇಳ್ತಾರೆ. ಅದು ಹೇಗೆ ಗೊತ್ತಾ? ಒಂದು ಬೆಳ್ಳಿ ಬಟ್ಟಲು ಕೊಟ್ಟು ಬಂಗಾರ ಪಾತ್ರೆ ಕೊಡ್ತೀರಾ ಅಂತ ಕೇಳಿದಾಗ ಆಗುತ್ತೆ ಅಂತ ಹೇಳ್ತಾರೆ. ಈಕ್ವಲ್ ವಿಟ್ ಬೆಳ್ಳಿ ಬಟ್ಟಲು ಕೊಡ್ತೇನೆ, ಬಂಗಾರ ಬಟ್ಟಲು ಕೊಡ್ತೀರಾ ಅಂತ ಯಾರೋ ಕೊಟ್ಬಿಡ್ತಾರಾ? ನಮ್ಮ ಭಾಗವತ ಎಷ್ಟು ದೊಡ್ಡದು ಗೊತ್ತಾ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೋಬೇಕು, ಭಾಗವತ ಎಷ್ಟು ದೊಡ್ಡದು ಗೊತ್ತಾ? ಹಾಗೆ ಅಮೃತ ಕೊಟ್ಟರೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದರೆ, ಇದು ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ಅರ್ಥ ಆಗುತ್ತೆ. ನ್ಯಾಯಸುಧಾದಿ ಗ್ರಂಥಗಳು ರಾಜ್ಯಪಾಲನೆಗಿಂತ ದೊಡ್ಡದು, ಸಾಮ್ರಾಜ್ಯ ಪಡೆಯೋದಕ್ಕಿಂತ ನ್ಯಾಯಸುಧಾ ದೊಡ್ಡದು. ಸುಧಾವಾ ಪಠನೀಯ, ವಸುಧಾವಾ ಪಾಲನೀಯ. ಯಾಕೆ ಇದು ನಶ್ವರ, ಇದು ಆದರೆ ಅದು ಶಾಶ್ವತ. ಇದು 5 ವರ್ಷದ್ದು, ಇವತ್ತೊಂದು 5 ವರ್ಷದ್ದೇ ರಾಜ್ಯ. ಸುಧಾ ಪಾಂಡಿತ್ಯ 5 ವರ್ಷದ್ದಲ್ಲ, ಜನ್ಮ ಜನ್ಮಗಳ ಆಸ್ತಿ ಆಗುತ್ತೆ. ಇಲ್ಲೇ ವ್ಯತ್ಯಾಸ ಕಾಣುತ್ತೆ ಕ್ಲಿಯರ್. ಇವತ್ತು ಎಷ್ಟು ರಾಜ್ಯ ಕೊಟ್ಟರು ಸುಧಾ ಅರ್ಥ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದರೆ ಇವತ್ತು ರಾಜ್ಯ ಬರೀ ಓಟಿಂದ ತೊಗೊಂಡ್ಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, ಜನ ಮೆಚ್ಚಿದ ರಾಜ್ಯ ಸಿಗ್ತದೆ, ಜನಾರ್ದನ ಮೆಚ್ಚಿದ್ರೆ ಸುಧಾ ಸಿಗ್ತದೆ. ಡಿಫರೆನ್ಸ್ ಗೊತ್ತಾಯ್ತಲ್ಲ. ಜನ ಮೆಚ್ಚಿದ್ರೆ ಎಳೆಕ್ ಮಾಡಿ ಹಾಕ್ಬಿಡ್ತಾರೆ, ಮುಗಿದೋಯ್ತು. ಆದರೆ ಮೋಕ್ಷ ಕೊಡಿಸ ಶಕ್ತಿ ಅವರಿಗಿಲ್ಲ. ದೇವ್ರ ಮೆಚ್ಚಿದರೆ ಮಾತ್ರ ನಮಗೆ ಮೋಕ್ಷ ಸಿಗೋದು. ಸುಧಾ ಅಂದರೆ ಅಮೃತ, ಅಮೃತ ಅಂದರೆ ಮೋಕ್ಷ. ಅಂಥ ಭಾಗವತ ಅಮೃತ, ಇದಕ್ಕೆ ಜೈತೀರ್ಥರ ಸುಧಾನೇ ಅಷ್ಟು ದೊಡ್ಡದಿರಬೇಕಾದ್ರೆ, ಇದು ವೇದವ್ಯಾಸರ ಸುಧಾ ಶ್ರೀಮದ್ ಭಾಗವತ ಅಮೃತ. ಹಾಗೆಲ್ಲ ಕೊಡ್ಲಕ್ಕಾಗೋದಿಲ್ಲ ಅಂದಾಗ ಭಾರಿ ಖುಷಿ ಆಯ್ತಂತ ಅವರಿಗೆ. ಹಾಗೆ ನಮಗೆ ಕೇಳೋದಿಲ್ಲ, ಉಪದೇಶ ಮಾಡಿ ಅಂತ ಕೇಳ್ತಾರೆ. ಆಗ ಉಪದೇಶವನ್ನು ಮಾಡ್ತಾರೆ. ಉಪದೇಶ ಬೇರೆ, ವ್ಯಾಪಾರ ಬೇರೆ. ಎಕ್ಸ್ಚೇಂಜ್ ಬಂದಿದ್ದಾರಲ್ಲ, ಎಕ್ಸ್ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರು. ಆಗ ಅವರು ಕೂತ್ಕೊಂಡು ಕೇಳಕ್ಕೆ ಶುರು ಮಾಡಿದ್ರಂತೆ. ಇದನ್ನು ಹೇಳ್ತಾ ಹೇಳ್ತಾ ಅವ್ರು ಹೇಳ್ತಾರೆ, ಒಂದು ಪ್ರಸಂಗ ಹೇಳ್ತೇನೆ ಕೇಳಿ, ಭಾಗವತ ಎಷ್ಟು ದೊಡ್ಡದು ನಿಮ್ಗೆ ಅರ್ಥವಾಗುತ್ತೆ ಅಂತೇಳಿ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ದೃಷ್ಟಾಂತ ಇದು, ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಒಂದು ದಿವಸ ಸನಕಾದಿಗಳೆಲ್ಲ ಬರ್ತಾ ಇದ್ದಾರೆ, ಸಂಚಾರ ಮಾಡ್ತಾ ಬದರಿಕಾಶ್ರಮದಲ್ಲಿದ್ದಾರೆ. ನಾರದ ಮುನಿಗಳು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ನಾರದ ಮುನಿಗಳು ಬಂದರು, ಈ ಕಡೆಯಿಂದ ಸನಕಾದಿಗಳು, ಆ ಕಡೆ ನಾರದ ಮುನಿಗಳು. ಸನಕಾದಿಗಳನ್ನು ನೋಡ್ತಾರೆ ನಾರದರು, ತುಂಬ ಗೌರವದಿಂದ ಕಾಣ್ತಾರೆ. ಯಾಕೆ ಅವರು ಬ್ರಹ್ಮದೇವರ ಮಕ್ಕಳು, ಇವರು ಬ್ರಹ್ಮದೇವರ ಮಕ್ಕಳು, ಅವರು ಯತಿಗಳು, ಇವರು ಯತಿಗಳು, ಅನೇಕರಿಗೆ ಗೊತ್ತಿಲ್ಲ. ನಾರದರು ಸನ್ಯಾಸಿಗಳು, ಸನಕಾದಿಗಳು ಸನ್ಯಾಸಿಗಳೇ. ನಾರದ ಸನ್ಯಾಸಿಗಳು ತುಂಬ ಜನ ಬ್ರಹ್ಮಚಾರಿ ಅಂತ ಕೆಲವರು ಅಥವಾ ಗೃಹಸ್ಥ ಅಂತ ಅಷ್ಟೇ ತಿಳ್ಕೊಂಡಿರ್ತಾರೆ. ಟೀಕಾರಾಯರು ತಮ್ಮ ಗೀತಾಭಾಷ್ಯ ಪ್ರವೇದೀಪಿಕೆಯಲ್ಲಿ ಬರೀತಾರೆ, ಅವರು ಪರಿವ್ರಾಜಕರು ಅಂತ ಬರೀತಾರೆ. ಬರೀ ಯತಿಗಳಲ್ಲ, ಶ್ರೇಷ್ಠ ಯತಿಗಳು ನಾರದ ಮುನಿಗಳು. ಅವರಿಬ್ಬರು ಪರಸ್ಪರಂ ಭಾವ ಎಂತಹ, ಪರಸ್ಪರ ಕುಶಲ ಪ್ರಶ್ನೆ ಮಾಡ್ಕೋತಾರೆ. ಸನಕಾದಿಗಳು ಕೇಳ್ತಾರೆ, ನಾರದರೇ ಯಾಕೋ ಭಾರಿ ಯೋಚನೆ ಮಾಡ್ತಿದ್ದ ಕಾಣುತ್ತಲ್ಲ, ತುಂಬ ಮ್ಲಾನವದನರಾಗಿದ್ದೀರಲ್ಲ, ಏನು ಸಮಸ್ಯೆ ಅಂತ ಕೇಳಿದ್ರು. ಇದು ಅರ್ಥ ಮಾಡಿಕೊಂಡ್ರೆ ಕುಶಲ ಪ್ರಶ್ನೆ ಅಂದ್ರೆ ಅದು, ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಹೋಗ್ಬಿಟ್ರೆ ಕುಶಲ ಪ್ರಶ್ನೆ ಅಲ್ಲ, ಸಮಸ್ಯೆ ವಿಚಾರಿಸ್ಬೇಕೇನಿದೆ ಅಂತ ಹೇಳ್ಬಿಟ್ಟು ಅದನ್ನು ಪರಿಹಾರ ಮಾಡಿದರೆ ಇದು ಯಾತಕ್ಕೆ ಗೊತ್ತಾ ಕೇಳು, ಸಮಸ್ಯೆ ಇದ್ದರೆ ಪರಿಹಾರ ಮಾಡ್ತೇವೆ ಅಂತ ಅರ್ಥ. ಅದು ನಿಮಗೆ ಸಾಧನೆ, ಅದು ಒಂದು. ಇನ್ನೊಬ್ಬರು ಸಮಸ್ಯೆಯಿಂದ ಏನು ಮಾಡ್ತೇವೆ ಗೊತ್ತು, ಎಂಜಾಯ್ ಮಾಡ್ತೇನೋ, ಓ ಸಮಸ್ಯೆ ಇದೆ ಪರವಾಗಿಲ್ಲ ನಮ್ಮಂತೆ ಆಗಿಬಿಟ್ಟು ಅಂತ ಖುಷಿ ಆಗುತ್ತೆ. ಅದಿರಬಾರ್ದು. ಕೆಲವರಂತೂ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ, ಇನ್ನೂ ಡೇಂಜರಸ್. ಸುಖವಾಗಿದ್ದೀರಾ, ಹೋಗ್ತಾ ಏನಾದ್ರು ಸಮಸ್ಯೆ ಇಟ್ಟೋಗ್ಬಿಟ್ರೆ ಇನ್ನೂ ಖುಷಿಯಾಗುತ್ತೆ. ಅದಿರಬಾರ್ದು. ನಮ್ಮ ಸಾಧನೆ ಏನು ಗೊತ್ತಾ, ಇನ್ನೊಬ್ರು ಉಪಕಾರ ಮಾಡೋದೇ ದೊಡ್ಡ ಸಾಧನೆ. ಇನ್ನೊಬ್ರು ಯಾರೂ ಆಗಬಾರ್ದು, ಭಗವದ್ಭಕ್ತರಾಗಬೇಕು, ವೈಷ್ಣವರಾಗಬೇಕು. ಅವರು ಯಾವ ನಾವಾಗಿ ಅವರಾಗಿ ಅನೇಕರು ಕೇಳೋದಿಲ್ಲ ಸಮಸ್ಯೆನ. ಯಾಕೆಂದರೆ ಮಾ ಫಲೇಶು ಕದಾಚಾರ ಇದೆ, ಒಂದು ತೇನ ತ್ಯಕ್ತೇನ ಭುಂಜಿತಃ ಇದೆ, ನೆನಪಿರಬೇಕು. ನಾವು ತಿಳಿದವರು ದೊಡ್ಡವರು ಎಂದು ಸಮಸ್ಯೆ ತಾವೇ ಹೇಳ್ಕೊಳ್ಳೋದಿಲ್ಲ, ನಾವಾಗಿ ಕೇಳಿದರೆ ಮಾತ್ರ ಹೇಳ್ತಾರೆ, ನೆನಪಿರಬೇಕು. ತಾವತ್ತೊಬ್ಬ ನಾವಾಗಿ ಕೇಳಿದಾಗ ಮಾತ್ರ ಸಮಸ್ಯೆ ಹೇಳೋದ್ರಿಂದ ಅವರೇನು ಕೇಳಲಿಲ್ಲ ಅಂತ ಸುಮ್ಮನೆ ಕೊಡಬಾರದು. ನಮಗೆ ಏನಾರು ಆಗಬಹುದಾ ಅಂತ ಕೇಳಬೇಕು. ಆಗ ಒಳ್ಳೆ ಅವಕಾಶ, ಒಳ್ಳೆ ಅವಕಾಶ. ಅದು ಉಳ್ಕೊಂಡು ನಾವು ಕೇಳ್ತೇವೆ ಅದನ್ನು. ನಾವು ಕೇಳೋದಿಲ್ಲ ಅಕಸ್ಮಾತ್ ಹೇಳಿದರೆ ಕಷ್ಟ ಅಂತಲೂ ಕೇಳೋದಿಲ್ಲ. ಕೆಲವರು ಸಮಸ್ಯೆ ಹೇಳ್ಕೊಂಡ್ರೆ ಕಷ್ಟ ಅಂತ ಹೇಳಿದ್ರು ಕೇಳೋದಿಲ್ಲ, ತಪ್ಪದು. ನಮ್ಮ ಸಾಧನೆ ಅಂದರೆ ಊಟ ಸಾಧನೆಯಲ್ಲ. ನಿತ್ಯ ಕರ್ಮಗಳೆಲ್ಲ ಸ್ಟೇಟಸ್ಗೋ ಮೇಂಟೈನ್ ಮಾಡುತ್ತಷ್ಟೇ. ಈ ಮುಂದೆ ಹೋಗ್ಬೇಕಾದ್ರೆ ಆಚಾರ್ಯ ಹೇಳ್ತಾರೆ, ನಾನಾ ಆಚಾರ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ವಿತೇಹಿ. ಪ್ರತಿನಿತ್ಯದಲ್ಲೂ ಕೂಡ ಇನ್ನೊಬ್ಬರು ನಮ್ಮಿಂದ ಆದ ಸೇವೆ ಸಲ್ಲಿಸಬೇಕು ಅಂತ ಹೇಳ್ತಾರೆ. ನಮ್ಮಿಂದ ಏನೋ ಒಂದು ಅಗತ್ಯ ಇರುತ್ತೆ, ತುಂಬ ಜನ ಸ್ವಲ್ಪವೂ ಇರಬಹುದು, ಅದನ್ನು ಪೂರೈಸಿಬಿಟ್ರೆ ನಮ್ಮ ಜೀವ ದೊಡ್ಡ ಭಾಗ್ಯ ಅದು. ಇವತ್ತಿನ ದಿವಸ ಸಾರ್ಥಕ ಅಂತ ಅರ್ಥ. ಇವತ್ತು ಒಬ್ಬರಿನ ಹೆಚ್ಚು ಸಹಾಯ ಮಾಡಿದೆ, ವೈಷ್ಣವರು ನನ್ನಿಂದ ಸಹಾಯ ಆಯಿತು. ನೀರು ಕೊಡೋದಾಗ್ಬೋದು, ತುಳಸಿ ತಂದು ಕೊಡೋದಾಗ್ಬೋದು, ಹೂ ಕೊಡೋದಾಗ್ಬೋದು, ಅಥವಾ ಒಳ್ಳೆ ಮಾತಾಡಿದ್ರು ಮುಗಿತು ಕೊನೆ ಪಕ್ಷ. ಏನೂ ಆಗಲಿಲ್ಲ ಹೋದಲ್ಲೋ, ಹೀಗಾಗಬಾರ್ದಾಗಿತ್ತು, ನಿಮಗೆ ತುಂಬ ದುಃಖ ಆಗ್ತಾ ಇದೆ, ಒಂದು ಪರಿಹಾರ ಮಾಡಿ ಹುಡುಕೋಣ ಅಂತ ಸಮಾಧಾನ ಹೇಳಿದ್ರು ಕೂಡ ಎಷ್ಟು ನೆಮ್ಮದಿ ಸಿಗುತ್ತೆ ಮನುಷ್ಯನಿಗೆ. ಅದು ಜೀವನದ ಗುರಿಯಾಗಬೇಕು. ಸನಕಾದಿಗಳು ಒಳ್ಳೆ ಪ್ರಶ್ನೆ ಮಾಡ್ತಾರೆ, ನಾರದರೆ ಏನಾಗಿದೆ ನಿಮಗೆ, ತುಂಬ ಯೋಚನೆ ಮಾಡ್ತಿದ್ದೀರಲ್ಲ ಅಂತ ಕೇಳಿದ್ರಂತೆ. ಆಗ ನಾರದರು ಹೇಳ್ತಾರೆ, ನಾವು ತುಂಬ ನೋವಾಗಿದೆ, ಸಂಚಾರ ಮಾಡ್ತಾ ಮಾಡ್ತಾ ಬಂದೆ, ತುಂಬ ಸಂಚಾರ ಮಾಡ್ತಾ ಬಂದಾಗ ಜನಗಳನ್ನು ನೋಡದೆ ಕಲಿಗನ ವರ್ಣನೆ ಮಾಡ್ತಾ ಹೋಗ್ತಾರೆ. ಎಂಥ ಜನಗಳು, ಒಬ್ಬರಿಗೂ ದೇವರು ಬೇಡ ಅಂತ ಹೇಳ್ತಾರೆ, ಒಬ್ಬರಿಗೂ ದೇವರು ಬೇಡೇ ಬೇಡ. ಇವತ್ತು ಜನಗಳೆಲ್ಲ ಮನೆಗಳಲ್ಲೇ ದೇವರು ಬೇಡ ಅಂತ ಜನ ಸಿಗ್ತಾರೆ, ಮನೆಗಳಲ್ಲೇ ದೇವರು ಬೇಡ ಜನ ಸಿಗ್ತಾರೆ, ಗಂಟೆ ಗಟ್ಟೆ ಬಾರಿಸಿದ್ರು ಗಲಾಟೆ ಮಾಡೋದನ್ನ ಸಿಗ್ತಾರೆ. ಅಂಥ ಕಾಲ ಇದು. ಜನಗಳು ನೋಡ್ತೇನೆ, ಎಲ್ಲರೂ ಕೂಡ ಹಣಕಾಸಿಗೆ ಬಾಯಿ ಬಿಟ್ಟಿದ್ದಾರೆ. ಯಾರಿಗೂ ಕೂಡ ಸಂಸಾರ ಬೇಕೇ ಹೊರತು ಮೋಕ್ಷ ಬೇಡೇ ಬೇಡ. ಚಿತ್ರ ವಿಚಿತ್ರವಾದಂಥ ಆಸಕ್ತಿ ಒಳಗಾಗಿದ್ದಾರೆ. ಕ್ಷುಲ್ಲಕ ವಿಚಾರದ ಬಗ್ಗೆ ಪ್ರಾಣ ಬೇಕಾದ್ರೂ ಬಿಡ್ತಾರೆ, ಆದರೆ ದೇವರ ಕಥೆ ಯಾರೂ ಇಷ್ಟನೇ ಪಡ್ತಾ ಇಲ್ಲ. ನಾನು ತುಂಬ ನೋವಾಗ್ತಾ ಇದೆ. ಎಂಥ ಜನಗಳಿವರೆಲ್ಲ ಕೂಡ, ಅದೇ ನಮ್ಗೆ ಯಾವಾಗ ಅರ್ಥ ಆಗುತ್ತೆ ಗೊತ್ತಾ ನಮಗದು ಸೀರಿಯಸ್ನೆಸ್ಸು. ಬೆಳಗಾದರೆ ಪರೀಕ್ಷೆ, ಹಾಸ್ಟೆಲ್ಗೆ ಹೋಗಿ ನೋಡ್ತಾರೆ, ಹುಡುಗರೆಲ್ಲ ಕುಡಿದು ಎಜ್ಜೆ ಮಾಡ್ತಾ ಕೂತ್ಬಿಟ್ಟಿದ್ದಾರೆ. ಎಷ್ಟು ದುಃಖ ಆಗುತ್ತೆ ಗೊತ್ತು, ಬರೆದಿಸ್ ಪರೀಕ್ಷೆ ಇದೆ, ನಾಳೆ ಗತಿಯೇನು ಇವ್ರದ್ದೆಲ್ಲ ಕೂಡ. ನಾಳೆ ಪರೀಕ್ಷೆ ಅಂತ ಗೊತ್ತಿದ್ದವರು ಅರ್ಥ ಮಾಡ್ಕೋತಾರೆ. ನಮಗಷ್ಟೇ, ನಾಳೆ ಪರೀಕ್ಷೆ ಅಲ್ಲ, ಎನಿ ಮೊಮೆಂಟ್ ಸಾವಿ ಬರ್ಬೋದು, ನಾಳೆವರೆಗೂ ಗ್ಯಾರಂಟಿ ಕೂಡ ಇಲ್ಲ. ಮನುಷ್ಯ ಓಡಾಡ್ಕೊಂಡು ಕೂತಿದ್ದಾರೆ, ಎಷ್ಟು ದುಃಖ ಆಗುತ್ತೆ ನಮಗೆ. ಎಚ್ಚರಣೆ ಇಲ್ವಲ್ಲ ಇವರಿಗೆ, ನಾಳೆ ಏನೋ ಅಂತ ಯೋಚನೆ ಮಾಡಿಲ್ವಲ್ಲ. ಇದು ನಿಜವಾದ ಜ್ಞಾನಿಗಳ ರೀತಿ ಅಂದ್ರೆ, ಅದು ಒಬ್ಬ ಪರೀಕ್ಷೆಗೆ ಕೂತ ವ್ಯಕ್ತಿ ಬರುದಿಸಿದ ಪರೀಕ್ಷೆಯನ್ನು ಮರೆತು ಮಲಗೋದೇ ತಪ್ಪು. ಅದು ಜೂಜಾಡ್ತಾನೆ, ಇಸ್ಪೇಟ್ ಆಡ್ತಾರೆ, ಹೆಂಡ ಕುಡಿತಾನೆ, ಇನ್ನೂ ಹೋಪ್ಲೆಸ್ ಕೇಸ್ ಅದು. ಅಂಥ ಸ್ಥಿತಿಯಲ್ಲಿ ಮನುಷ್ಯ ಇದ್ದಾನೆ. ಇವತ್ತು ಜನ ಬೆಳಗಾದರೆ ಎಲ್ಲಿ ಹೋದರೂ ಕೂಡ ಲೌಕಿಕದ ಆಕರ್ಷಣೆ. ಹಣ ಜಾಸ್ತಿ ಆದಷ್ಟು ಕೂಡ ಆಸಕ್ತಿ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು, ಅಪೇಕ್ಷೆಗಳು ಜಾಸ್ತಿ ಶುರುವಾಯಿತು, ಮನೆಗಳೇ ಹಾಳಾಗಲ ಸ್ಥಿತಿ ಬಂದಿದೆ. ಮತ್ತು ಕೈ ತುಂಬ ಹಣ, ಆದರೆ ಮನಸ್ಸಿನಲ್ಲಿ ಶ್ರೀಮಂತಿಕೆಯೇ ಇಲ್ಲ. ತಂದೆ ತಾಯಿಗಳಿಂದ ಯಾರೂ ಬೇಡ ಅಂತಕ್ಕಂಥ ಸ್ಥಿತಿಯಲ್ಲಿ ಮನುಷ್ಯ ಇದ್ದಾನೆ. ನಾರದರ ಮಾತಿನಲ್ಲಿ ಅರ್ಥ ಆಗುತ್ತೆ, ಬರೀ ಹಣಕಾಸಿ ಮನುಷ್ಯ ಸಾಯ್ತಾನೆ, ಇವ್ರು ಹೇಗೆ ಉದ್ಧಾರ ಆಗ್ತಾರೆ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾರಪ್ಪ. ಇವ್ರು ಹೇಗೆ ಉದ್ಧಾರ ಆಗ್ತಾರೆ, ಜ್ಞಾನಿಗಳ ಸಂದೇಶನೇ ಅದು. ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹ ಏಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಭಾಗವತದ ಮಾತು. ಅವ್ರು ಸಂಚಾರ ಯಾತಕ್ಕೆ ಮಾಡ್ತಾರೆ ಗೊತ್ತಾ, ದುಃಖಿಗಳನ್ನು ಕಂಡು ದುಃಖವನ್ನು ತಿಳಿದು ಪರಿಹಾರ ಹೇಳಬೇಕು ಅಂತ ಬರ್ತಾರಂತ. ಇವತ್ತು ಹೋಗ್ತೀರಿ, ಯಾರಿಗೂ ಬೇಡೇ ಬೇಡ. ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಬಂದೆ, ಯಮುನಾ ನದಿಯ ತೀರಕ್ಕೆ ಬಂದೆ ಅಂತ ಹೇಳಿದ್ದಾರೆ. ಯಮುನಾ ನದಿಯ ತೀರಕ್ಕೆ ಬಂದೆ. ಯಮುನಾ ನದಿಗೆ ಒಂದು ವಿಶೇಷ ಪ್ರಾಶಸ್ತ್ಯ ಇದೆ, ಅದು ಪ್ರಸಂಗ ಬಂತು ತಿಳ್ಕೊಂಡಿರಬೇಕು. ಗಂಗಾ ನದಿ ಪ್ರಾಶಸ್ತ್ಯ ಎಲ್ಲರಿಗೂ ಗೊತ್ತು, ಕೃಷ್ಣನ ಪಾದೋದಕ ಅದು, ಭಗವಂತನ ಪಾದೋದಕ. ಬ್ರಹ್ಮದೇವರು ತೊಳೆದ ಭಗವಂತನ ಪಾದದ ನೀರು. ನ ಗಂಗಾ ಸದೃಶಂ ತೀರ್ಥಂ, ಆ ಬಗ್ಗೆ ವಿಚಾರಣೆ ಇಲ್ಲ. ಗಂಗಾ ಸರ್ವಶ್ರೇಷ್ಠವಾದ ನದಿ. ಆದರೆ ಯಮುನಾ ನದಿಗೆ ಒಂದು ಸ್ಪೆಷಾಲಿಟಿ ಇದೆ, ಏನು ಗೊತ್ತಾ? ಕೃಷ್ಣ ವಿಹಾರ ಮಾಡಿದ್ದೆಲ್ಲ ಯಮುನಾ ನದಿಯೊಳಗೆ. ಗಂಗಾ ನದಿಯಲ್ಲಿ ಜಲಕ್ರೀಡೆ ಆಡಲಿಲ್ಲ ಕೃಷ್ಣ, ಯಮುನಾ ನದಿಯಲ್ಲಿ ಆಡ್ತಾನೆ ಅಂದಮೇಲೆ ಯಮುನಾ ನದಿಯ ಮಹತ್ವನೇ ಮಹತ್ವ. ಭಾರಿ ಮಹತ್ವ ಇರತಕ್ಕಂಥ ನದಿಗಳು. ಯಮುನಾ ನದಿಗೆ ಒಂದು ವಿಶಿಷ್ಟ ಮಹತ್ವ ಇದೆ. ಅದು ಒಂದೆರಡು ದಿವಸ ಅಲ್ಲ, 10 ವರ್ಷಗಳ ಕಾಲ ಕೃಷ್ಣ ಈ ಮಧುರೆಗೆ ಹೊರಟಾಗ ಗೋಕುಲವನ್ನು ಬಿಟ್ಟು ವೃಂದಾವನವನ್ನು ಬಿಟ್ಟು 10 ವರ್ಷ ಮುಗಿದಿತ್ತು ಕೃಷ್ಣನಿಗೆ. 11ನೇ ವರ್ಷ ಕೃಷ್ಣ ಕಂಸನನ್ನು ಕೊಂದಿದ್ದು. ಜನತೆ 8 ವರ್ಷದಲ್ಲಲ್ಲ, 11ನೇ ವರ್ಷದಲ್ಲಿ. 8 ವರ್ಷ ಕೃಷ್ಣ ಓಡಾಡಿದ ಜಾಗ ಅದು. ಯಮುನಾ ನದಿ ಆ ಸಂಪರ್ಕ 8 ದಿವಸ ಬಂದ ಮೇಲೆ ಎಷ್ಟು ಪುಣ್ಯಕರವಾದ ನದಿಯಾಗಿರ್ಬೇಕು ಯಮುನಾ ನದಿ. ನಾನು ಅಲ್ಲಿ ಹೋದೆ ಅಂತ ಹೇಳ್ತಾರೆ. ಈಗ ಅಲ್ಲಿದ್ದ ಘಟ್ಟ ನಡೀತಾ ಇದೆ. ಈಗ ಅಲ್ಲಿ ಹೋದೆ, ವಿಚಿತ್ರವಾದ ದೃಶ್ಯವನ್ನು ಕಂಡೆ ಅಂತ ಹೇಳ್ತಾರೆ. ಒಬ್ಬ ಹುಡುಗಿ, ಚಿಕ್ಕ ಹುಡುಗಿಯಿಂದ ತರುಣಿ, ಯುವತಿ. ಅವಳು ಯುವತಿ ತುಂಬ ತೆಳ್ಳಗಿದ್ದಾಳೆ, ಕೃಶವಾಗಿದ್ದಾಳೆ. ಅವಳಿಗೆ ನೋಡಿದರೆ ಯೌವನ ಅಂತ ಗೊತ್ತಾಗುತ್ತೆ, ಆದರೆ ಆರೋಗ್ಯ ಏನೂ ಸರಿಯಿಲ್ಲ. ಅಂಥ ಯುವತಿ ಅಳುತ್ತಾ ಕೂತಿದ್ದಾಳೆ, ಡಲ್ಲಾಗಿದ್ದಾಳೆ. ಪಕ್ಕದಲ್ಲಿ ಇಬ್ಬರು ಮಲಗಿದ್ದಾರೆ, ಹಣ್ಣಣ್ಣು ಮುದುಕರು, ಇಬ್ಬರು ಕೂಡ ಭಾರಿ ವೃದ್ಧರು. ಇಬ್ಬರು ಹಣ್ಣಣ್ಣು ಮುದುಕರು, ಇವರು ಚಿಕ್ಕ ಹುಡುಗಿ, ಅಳುತ್ತಾ ಕೂತಿದ್ದಾಳೆ ಇವಳು. ಅವರು ಎಚ್ಚರಣೆ ಇಲ್ಲ, ಮಲ್ಕೊಂಡ್ಬಿಟ್ಟಿದ್ದಾರೆ ಹಾಗೆ, ಕೋಮದಲ್ಲಿದ್ದಾಗ ತರಿದ್ದಕ್ಕೂ. 100 ಜನ ಇವಳು ಸೇವೆ ಮಾಡ್ಕೊಂಡು ಮಾಡುತ್ತಿದ್ದಾರೆ ಈ ಯುವತಿಗೆ, ತರುಣಿಗೆ 100 ಜನ ಸೇವೆ ಮಾಡ್ತಿದ್ದಾರೆ. ಅವಳು ದುಃಖ ಮಾತ್ರ ಭಾರಿ ಜೋರಾಗಿದೆ. ನಾರದರು ನೋಡಿದ್ರಂತೆ, ಅಲ್ಲಿ ಹೋಗ್ತಾರೆ. ಅಮ್ಮ, ಏನು ವಿಷಯ ಅಂತ ಕೇಳ್ತಾರೆ. ಇದು ನಾರದರ ಉಪಕಾರ ಬುದ್ಧಿ. ನಾರದರ ಕಥೆ ಎಲ್ಲಿ ಹೋದರೂ ನಾರದರು ಬಂದರು, ಉಪಕಾರ ಮಾಡಿದ್ರು ಅಂತ ಕೇಳಿ ಕೇಳ್ತೇವೆ. ಜಗಳ ಮಾಡಿದ್ರು ಅಂತ ಕೇಳೋ ಜನ ಬೇಕಾಷ್ಟು ಜನ ಇದ್ದಾರೆ. ಜಗಳ ಮಾಡೋದೆಲ್ಲ ಅಯೋಗ್ಯರ ನಾಶಕ್ಕೆ ಹೊರತು ಯೋಗ್ಯರಿಗೆ ಉದ್ಧಾರ ಮಾಡೋದೇ ಅವರ ಉದ್ದೇಶ. ನಾರದ ಅಂತಾನೆ ಹೆಸರು ಅವರಿಗೆ. ನಾರಂ ಅಂದರೆ ಜ್ಞಾನಂ, ನಾರಾಯಣಾಮಿದಂ ನಾರದಂ ಜ್ಞಾನಂ, ನಾರಂ ಜ್ಞಾನಂ, ನಾರಂ ದದಾತಿ ಇತಿ ನಾರದ. ಜ್ಞಾನ ಕೊಡಲಿಕ್ಕೆ ಬರೋ ಮಹಾನುಭಾವ. ಅಮ್ಮ ಏನಿದು, ನೀನು ಯಾರು, ಇವರು ಯಾರು, ಇಬ್ಬರು ಇವರೆಲ್ಲ ಯಾರು ಸೇವಕರು ಅಂತ ಕೇಳ್ತಾರೆ. ನೀನು ಯಾರು, ಇವರಿಬ್ಬರು ಯಾರು, ಇವರೆಲ್ಲ ಸೇವಕರು ಯಾರು? ಅದಕ್ಕೆ ಹೇಳ್ತಾಳೆ, ನಾನು ಇವರ ತಾಯಿ ಅಂತ ಹೇಳ್ತಾರೆ. ಹನ್ನೊಂದು ಮುದುಕರವರು, ಇವಳು ಹುಡುಗಿ, ನಾನು ಇವರ ತಾಯಿ, ನನ್ನ ಮಕ್ಕಳು ಇವರು ಅಂತ ಹೇಳ್ತಾರೆ. ಇವತ್ತು ಅಂಥ ಕಾಲ ಬಂದೋಗಿದೆ, 40 ವರ್ಷಕ್ಕೆ ಇವ್ರಿಗೆ ಓವರ್ ಟೈಮ್ ಮಾಡಿ 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 ನರ ಹಿಡಿದಿರ್ತಾರೆ. ತಾಯಿ ಎದುರು ಚಿಕ್ಕವರು ಕಾಣ್ತಾರೆ, ಮಕ್ಕಳು ಮುದುಕರು ಕಾಣ್ತಾರಂತ ಕಾಲ. ನಿಜವಾಗ್ಲೂ ಕೂಡ ಅವ್ರ ಹನ್ನೊಂದು ಮುದುಕರಾಗಿ ರೋಗ ರುಜಿನ ಕಣ್ಣು ಎಲ್ಲ ಹೋಗ್ಬಿಟ್ಟಿರ್ತ ಅಂಥ ಕಾಲದಲ್ಲಿ ಇರ್ತಾರೆ. ಅದು ಕಥೆ, ಇದು ಫ್ಯಾಕ್ಟ್ ನಡೀತಿರೋದು. ನಾನು ತಾಯಿ, ಇವರಿಬ್ರು ನನ್ನ ಮಕ್ಕಳು, ತುಂಬ ದುಃಖ ಪಡ್ತಾ ಇದ್ದಾರೆ, ಎಚ್ಚರಿಕೆಯೇ ಇಲ್ಲ, ತುಂಬ ಆರೋಗ್ಯ ಕೆಟ್ಟ ಹೋಗಿಬಿಟ್ಟಿದೆ. ಇವರೆಲ್ಲ ಯಾರನ್ನ ಸೇವಕರು, ಇವರೆಲ್ಲ ಕೂಡ ನಾರದ ಒಳ್ಳೆ ಜ್ಞಾನಿಗಳು, ಅವ್ರಿಗೆ ಗೊತ್ತಿಲ್ವಾ? ಮತ್ತೆ ಪ್ರಶ್ನೆ ಮಾಡ್ತಾರೆ, ಅಮ್ಮ ಏನಿದು ಒಗಟು, ಇದು ಒಂದು ನೀನು ಹುಡುಗಿ, ಅವರು ಮುದುಕರು. ತಂದೆ ತಾಯಿ ಮುದುಕರಿದ್ದ ಮಕ್ಕಳು ಹುಡುಗರಿರ್ತಾರೆ, ಅದ್ರ ಬದಲು ನೀನೇ ಮುದುಕಿ ಹುಡುಗಿಯಾಗಿ ಅವರು ಮುದುಕರಾಗಿದ್ದಾರಲ್ಲ, ಇದೇನು ನಂಬೋದು ಹೇಗೆ? ಸೇವಕರು ಎಷ್ಟು ವರ್ಚಸ್ವಿಗಳಾಗಿದ್ದಾರೆ, ನೀನು ನೋಡಿದರೆ ಹೀಗಿದ್ದೀಯಾ. ನೀ ಸೇವೆ ಮಾಡೋರೆಲ್ಲ ಭಾರಿ ಒಳ್ಳೆ ಲಕ್ಷಣವಾಗಿದ್ದಾರೆ, ಆರೋಗ್ಯವಂತರು, ಯಾಕಿದೆಯಲ್ಲ ಅಂತ ಕೇಳಿದ್ರೆ ಆಗ ಕೇಳ್ತಾಳೆ ನಾರದರೆ, ನಾನು ಯಾರು ಅಂದರೆ ನಾನು ಭಕ್ತಿ ಅಂತ ಹೇಳ್ತಾಳೆ. ನಾನು ಭಕ್ತಿ, ಭಕ್ತಿ ಅಭಿಮಾನಿ ದೇವತೆ ನಾನು. ಇವರಿಬ್ಬರು ಯಾರು ಅಂದರೆ ಜ್ಞಾನ ವೈರಾಗ್ಯ ಅಂತ ಹೇಳ್ತಾರೆ. ಜ್ಞಾನ ವೈರಾಗ್ಯ ಹೀಗೆ ಬಿದ್ದುಕೊಂಡಿವೆ, ಕಲಿಯುಗದ ದೃಶ್ಯ ಅದು ಒಂದು. ಜ್ಞಾನ ವೈರಾಗ್ಯ ಸತ್ತ ಬಿದ್ದಿರುತ್ತದ್ದು, ಕುಮಾರದಲ್ಲಿದ್ದಾಗಿದ್ದಾರೆ ಅಂತ ಹೇಳ್ತಾರೆ. ಜ್ಞಾನನೂ ಇಲ್ಲ, ವೈರಾಗ್ಯನೂ ಇಲ್ಲ, ಅದು ಹಣ್ಣು ಮುದುಕರಾಗಿಬಿಟ್ಟಿದ್ದಾರೆ, ಎಚ್ಚರಣೆ ಇಲ್ಲ, ಮೈ ಮೇಲೆ ಹೋಗಿಬಿಟ್ಟಿದ್ದಾರೆ. ಇನ್ನು ಸಾಯೋದೊಂದು ಬಾಕಿ ಆ ಸ್ಥಿತಿಯಲ್ಲಿದ್ದಾರೆ. ನಾನು ಭಕ್ತಿ ಅಭಿಮಾನಿ ದೇವತೆ, ಇವರೆಲ್ಲ ಯಾರು ಗೊತ್ತಾ? ಗಂಗಾದಿ ತೀರ್ಥಗಳು ನನ್ನ ಸೇವೆ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಈ ದೇವರ ಭಕ್ತಿ ಇದ್ದಲ್ಲಿ ಎಲ್ಲ ತೀರ್ಥಗಳು ಬರುತ್ತೆ ಅಂತ ಅರ್ಥ. ತತ್ರೈವ ಗಂಗಾ ಯಮುನಾ ಚ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋದಾರ ಕಥಾ ಪ್ರಸಂಗ. ಅಂದರೆ ಒಳ್ಳೆ ಸೂಚನೆ, ಭಕ್ತಿ ಭಗವಂತನ ಭಕ್ತಿಯಲ್ಲಿರುತ್ತೋ ಎಲ್ಲ ತೀರ್ಥಕ್ಷೇತ್ರಗಳ ಅಭಿಮಾನಿ ದೇವತೆಗಳೆಲ್ಲ ಅಲ್ಲಿ ಬಂದುಬಿಟ್ಟಿರ್ತಾರಂತೆ. ಇವರೆಲ್ಲ ಸೇವಕರು ಹಾಗೆ ನಿಂತಿದ್ದಾರೆ ನನ್ನ ಮುಂದೆ ಅಂತ ಹೇಳಿದಾಗ ಆಚಾರ್ಯರು ಮಾತಾಡಿದ ಅರ್ಥ ಆಗುತ್ತೆ. ಭಕ್ತಿ ಪ್ರಧಾನ, ಉಳಿದ ಎಲ್ಲ ಅಂಗಗಳು, ಅದಕ್ಕೆ ಸ್ವಾಮಿ ಭೃತ್ಯ ಭಾವ ಅಂತ ಕರೀತಾರೆ. ದಾನ ತೀರ್ಥ ತಪೋಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಮ್ ಭಕ್ತಿ ಸ್ವೇಕಾಭಿಮುಕ್ತಯೇ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರ ಮಾತು, ದಾನ ತೀರ್ಥಯಾತ್ರೆ 1000 ಮಾಡಿ ನೀವೀಗ, ಅವ್ಯಾವ ಪ್ರಧಾನ ಅಲ್ಲ, ಭಗವಂತನ ಭಕ್ತಿ ಮಾಡೋದು ಅತ್ಯಂತ ಪ್ರಧಾನವಾದದ್ದು. ಭಕ್ತಿ ಪ್ರಧಾನ, ಅವೆಲ್ಲ ಅನುಯಾಯಿಗಳಷ್ಟೇ. ಭಕ್ತಿ ಇಲ್ಲದೆ ಅವನ್ನೆಲ್ಲ ಮಾಡಿದರೆ ಅವು ಶ್ರಮಯೇವ ಹಿ ಕೇವಲ ಅಷ್ಟೇ ಹೊರತು ಮುಖ್ಯಾರ್ಥ ಕೊಡೋದಿಲ್ಲ. ಅದಕ್ಕೆ ನಿರ್ಣಯ ಇಟ್ಕೊಂಡು ನೋಡಿದಾಗ ವಿಷ್ಣು ಆಚಾರ್ಯರು ಈ ಭಾಗಕ್ಕೆ ತಾತ್ಪರ್ಯ ಅಂತ ಬರೆದಿಲ್ಲ, ಅವ್ರು ಬರೆದ ಸರ್ವಮೂಲ ಗ್ರಂಥಗಳು ಉತ್ತರ ಸಿಗುತ್ತಾ, ಅದರಿಂದ ಹೊಂದ್ಕೊಂಡ್ರೆ ಆಯ್ತಷ್ಟೆ. ಸರಿ, ಯಾಕೆ ಹೀಗಿರೋದು ಅಂತ ಹೇಳ್ತಾಳೆ ಸ್ವಾಮಿ. ಆಗಿರೋದಿಷ್ಟೇ, ನಾನು ಭಕ್ತಿ, ಇದು ಜ್ಞಾನ ವೈರಾಗ್ಯ, ಎಚ್ಚರಿಲ್ಲದಂತ ಹೋಗಿಬಿಟ್ಟಿದೆ ಜನಗಳ ಲೋಕದ ಸ್ಥಿತಿಯಲ್ಲಿ. ಒತ್ತಾಗಿದೆ ಜ್ಞಾನ ವೈರಾಗ್ಯಗಳ ಸ್ಥಿತಿ ಅಂದರೆ ಅವು ಎಚ್ಚರ ಇಲ್ಲದ ಸ್ಥಿತಿಯಲ್ಲಿ ಮಲಗಿಬಿಟ್ಟಿವೆ. ಯಾರಿಗೂ ವೈರಾಗ್ಯ ಇಲ್ಲ, ಯಾರಿಗೂ ಜ್ಞಾನ ಇಲ್ಲ ಅಂತ ಅರ್ಥ. ವೈರಾಗ್ಯ ಇಲ್ಲ, ಜ್ಞಾನ ಇಲ್ಲ, ಭಕ್ತಿ ಇದೆ, ಮೂಢಭಕ್ತಿ ಇದೆ ಅಷ್ಟೇ. ಜಾಸ್ತಿ ಒಳ್ಳೆ ಭಕ್ತಿ ಇಲ್ಲ, ಮೂಢಭಕ್ತಿ ಮಾತ್ರ ಇದೆ. ಇವತ್ತು ಅಷ್ಟೇ, ಜನ ಸಂಧ್ಯಾನ ಮಾಡೋದಿಲ್ಲ, ಸ್ನಾನ ಪೂಜೆ ಮಾಡೋದಿಲ್ಲ, ಉತ್ಸವಕ್ಕೆ ಇದು ತುಂಬಿಟ್ಬಿಡ್ತಾರೆ ಜನಗಳು. ಆಶ್ಚರ್ಯನೇ ಆಶ್ಚರ್ಯ, ತಮಾಷೆ. ಜನ ಸೇರೋ ತಪ್ಪಲ್ಲ, ಮನೇಲಿ ಏನೂ ಮಾಡೇ ಇಲ್ಲ, ಅದು ಸಮಸ್ಯೆ ಇರೋದು. ಎಷ್ಟು ತಪ್ಪಾಗುತ್ತೆ? ರಾಯರ ಆರಾಧನೆ ದಿವಸ ಬಂದು ಎಲ್ಲ ಸೇರು, 1000 ಬಂದಿರ್ತಾರೆ. ಒಬ್ಬನು ಉದ್ವಪುಂಡ್ರನೇ ಇರೋದಿಲ್ಲ, ಅವನ ಮೇಲೆ ಸ್ನಾನನೇ ಮಾಡಿರೋದಿಲ್ಲ. ರಾಯರು ನಗ್ತಾರಲ್ಲ ಯೋಚನೆ ಮಾಡಿ, ಅವ್ರು ಏನು ಹೇಳಲಿಕ್ಕೆ ಅಂತ ಅವತಾರ ಮಾಡಿ ಬಂದಿದ್ದಾರೆ. ಅದನ್ನೇ ಅವ್ರು ಮಾಡದೆ ಹೋದರೆ ರಾಯರು ಹೇಗೆ ಸಂತೋಷ ಪಡ್ತಾರೆ? ಅದು ಜ್ಞಾನ ಇಲ್ಲ ಅಂತ ಅರ್ಥ. ಜ್ಞಾನ ಇಲ್ಲ, ಫಲ ಕೆಡ್ತಾರೆ, ವೈರಾಗ್ಯ ಇಲ್ಲ. ರಾಯರ್ಯಾರು ಅಂತ ಗೊತ್ತಿಲ್ಲ, ಜ್ಞಾನ ಇಲ್ಲ, ಭಕ್ತಿ ಮಾತ್ರ ಬೇಕಾದಷ್ಟಿದೆ. ಆದರೆ ಫಲ ಕೆಡ್ತಾರೆ, ವೈರಾಗ್ಯನೂ ಇಲ್ಲ. ಜ್ಞಾನನೂ ವೃದ್ಧ, ವೈರಾಗ್ಯನೂ ವೃದ್ಧ. ನನ್ನ ಮಾತ್ರ ಕೂತಿದ್ದೇನೆ. ಅದಕ್ಕೆ ತುಂಬ ಯೋಚನೆ ಮಾಡಿದೆ. ಸರಿನೇ, ಇಲ್ಲಿ ನಿನಗೆ ಯಾಕೆ ಏನೂ ಆಗಿಲ್ಲ ಅಂತ ಕೇಳ್ತಾರೆ. ನಾನು ನಿನಗೆ ಯಾಕೆ ಏನೂ ಆಗಿಲ್ಲ ಅಂದರೆ, ಇನ್ನೇನು ನನಗೂ ಹಾಗೆ ಆಗಿತ್ತು. ಇಲ್ಲಿ ಬಂದೆನಲ್ಲ ಯಮುನಾ ನದಿಯ ಸಾನ್ನಿಧ್ಯ, ನನಗೆ ಜೀವ ಬಂದಿದೆ ಮತ್ತೆ ಅಂತ ಹೇಳ್ತಾರೆ. ಮತ್ತೆ ಜೀವ ಬಂದು ಸ್ವಲ್ಪ ಲವಲವಿಕೆ ಬಂದಿದೆ ಅಂತ ಹೇಳ್ತಾರೆ. ಯಮುನಾ ನದಿಯ ಮಹಿಮೆ ಮಹಿಮೆ ಕೃಷ್ಣ ಓಡಾಡಿದ ಜಾಗ ಅಲ್ಲ, ಅಲ್ಲಿ ಬಂದಿದ್ದಕ್ಕೆ ಹಾಗಾಯ್ತಂತೆ. ಅಕ್ರೂರಲ್ಲಿ ಬಂದಾಗ ಹೊರಳಾಡಿಬಿಟ್ಟ ಅಂತ ಹೇಳ್ತಾರೆ ಮಹಾಭಾರತ. ಅಚೇಷ್ಟತ ಕೃಷ್ಣ ಓಡಾಡಿದ ಜಾಗ ಅಂತೇಳಿ ಹೊರಳಾಡಿದಂಥ ಅಕ್ರೂರ ಅಂತ ಪುಣ್ಯಕರವಾದ ಸ್ಥಳ ಇದು. ಅದಕ್ಕೆ ಇಲ್ಲಿ ಬಂದಿದ್ದೇನೆ, ನನಗೆ ಸ್ವಲ್ಪ ಇದಾಗಿದೆ. ಅವ್ರಿಗೆ ಮಾತ್ರ ಏನೂ ಆಗಿಲ್ಲ ಅಂತ ಹೇಳಿದರೆ ಆಯಿತು, ಸರಿ ಮಾಡ್ತೇನೆ ಅಂತ ನಾರದ್ರು ಹೋದ್ರಂತೆ. ನಾರದ್ರು ತಮ್ಮ ಕತೆ ತಾವೇ ಹೇಳ್ತಾರೆ. ಹೋಗ್ತಾರೆ, ಪಕ್ಕದಲ್ಲಿ ಕೊಡ್ತಾರೆ, ಅವುಗಳ ಮೈ ಮುಟ್ತಾರೆ, ಅನೇಕ ಶ್ಲೋಕಗಳು ಹೇಳ್ತಾರೆ, ವೇದ ಪಾರಾಯಣ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಮೆಲ್ಲಗೆ ಇವರು ಕಣ್ಣು ತೆಗೆದ್ರಂತೆ ಇಬ್ಬರು ಕೂಡ. ಕೋಮಾದಲ್ಲಿ ಇದ್ರಲ್ಲ, ಕಣ್ಣು ಬಿಟ್ರು, ಭಾರಿ ಖುಷಿ ಆಯಿತು. ಸ್ವಲ್ಪ ಹೊತ್ತು ನೋಡಿ ಮತ್ತೆ ಕಣ್ಣು ಮುಚ್ಕೊಂಡ್ಬಿಟ್ರೆ ಅಷ್ಟೇ. ಕಣ್ಣು ತೆಗೆದ ನಮ್ಮ ಹುಡುಗರು ಇರ್ತಾರೆ ಬೆಳಿಗ್ಗೆ 8 ಗಂಟೆಗೆ, 8 ಗಂಟೆಗೆ ಕಣ್ಣು ಮುಚ್ಕೊಳ್ಳಿ, 4 ಗಂಟೆ ಬಿಟ್ಬಿಡಿ. ಧನುರ್ಮಾಸ ಬೇರೆ ಇನ್ನೂ ಜಾಸ್ತಿ ನಿದ್ದೆ. ಧನುರ್ಮಾಸ ಅಂದರೆ ಪೂರ್ತಿ ಎದ್ದೇ ಇರೋದಿಲ್ಲ, ನಾಡಿದ್ರು ಮುಟ್ತಾರೆ, ಎಬ್ಬಿಸಿದ್ದು ನೋಡೋದು, ಮತ್ತೆ ಬೆಳಗಿದ್ದೆ ಕೆಲಸ. ನಾ ಭಾರಿ ಯೋಚನೆ ಮಾಡ್ತಾರೆ, ಯಾಕೆ ಹೀಗಾಯ್ತು ಅದರಿಂದ ನಾರದರು. ನಾನೇನು ತಿಳ್ಕೊಂಡಿದ್ದೆ ಗೊತ್ತಾ, ಇವರೆಲ್ಲ ಜ್ಞಾನ ಇಲ್ಲದೆ ಬಿದ್ದಿದ್ದಾರೆ, ವೃದ್ಧಾಪ್ಯ ಬಂದಿದೆ, ವೇದಾದಿ ಶಾಸ್ತ್ರ ಪಾರಾಯಣ ಮಾಡಿಬಿಟ್ರೆ ಜ್ಞಾನ ಬಂದು ಎಚ್ಚೆತ್ತುಕರತ್ತೆ ಬಂದೆ, ಕಣ್ಣೇನೋ ಬಿಟ್ಟರು, ಇವರ ಪ್ರಯೋಜನ ಆಗಲಿಲ್ಲಲ್ಲಮ್ಮ, ಏನು ಆಶ್ಚರ್ಯ ಅಂತ ಕೇಳ್ತಾರೆ. ನಾರದರೆ, ನನಗೂ ಅದೇ ಆಶ್ಚರ್ಯ, ನಿಮಗೆ ಸಂಶಯ ಆಶ್ಚರ್ಯ ಬಂದು ನಮಗತ್ತೆ ಏನಾಗಬೇಕು ಈ ಮತ್ತೆ? ದಯವಿಟ್ಟು ಇವರು ಬದುಕಿಸ್ಕೊಡಿ ಅಂತ ಕೇಳಿ, ನನ್ನ ಮಕ್ಕಳು ಇವರಿಬ್ಬರು ಕೂಡ ದಯವಿಟ್ಟು ಬದುಕಿಸ್ಬೇಕು, ಅವ್ರ ಮೊದಲನೇ ಆಗಬೇಕು, ಗಟ್ಟಿಮುಟ್ಟಾಗಬೇಕು, ಏನಾದ್ರು ಮಾಡಿ ಅಂತಷ್ಟು. ನಾರದರು ಭಾರಿ ಯೋಚನೆ ಮಾಡ್ತಾರಮ್ಮ, ಇದು ಸಾಮಾನ್ಯ ವಿಷಯ ಅಲ್ಲ, ಪರಿಹಾರ ಹುಡುಕಲೇಬೇಕು, ಹುಡುಕೇ ಹುಡುಕ್ತೇನೆ ಅಂತ ಹೇಳಿ ದೇವರ ಧ್ಯಾನ ಮಾಡ್ತಾ ಕೂತರಿದ್ದ ನಾರದರು. ನಾರದರು ಮಹಾಜ್ಞಾನಿಗಳು, ಲೋಕಕ್ಕೆಲ್ಲ ತೋರಿಸ್ಬೇಕಾಗಿದೆ. ಧ್ಯಾನ ಮಾಡ್ತಾ ಕೂತ ಅಶರೀರ ವಾಣಿ ಆಯ್ತಂತೆ, ನಾರದರೆ ಯೋಚನೆ ಮಾಡಬೇಡಿ, ನಿಮಗೆ ಪರಿಹಾರ ಸಿಗುತ್ತೆ, ಸಜ್ಜನರ ಹತ್ರ ಹೋಗಿ ಪರಿಹಾರ ಸಿಗುತ್ತೆ, ಅವ್ರು ಏನು ಹೇಳ್ತಾರಲ್ಲ ಕೇಳಿ ಪರಿಹಾರ ಆಗುತ್ತೆ, ಯೋಚನೆ ಮಾಡಲೇಬೇಡಿ ಅಂದ್ರಂತೆ. ಇಷ್ಟು ಅಶರೀರ ವಾಣಿ ಹೇಳಿ ಹೊರಟೋಯ್ತು. ಹೇಳಿದ್ದಿಷ್ಟೇ ಅದು, ಜ್ಞಾನಿಗಳ ಹತ್ರ ಹೋಗಿ ಪರಿಹಾರ ಸಿಗುತ್ತೆ, ಯೋಚನೆ ಮಾಡಬೇಡಿ. ಏನು ಸಿಕ್ಕಾಗಾಯ್ತದೆ ಅಂತ, ಡಾಕ್ಟರ್ ಹತ್ರ ರೋಗಿ ಇರ್ತಾರೆ, ಡಾಕ್ಟರ್ ಹತ್ರ ಹೋಗಿ ವಾಸಿ ಆಗುತ್ತದೆ ಆಗುತ್ತೆ ಅಷ್ಟೇ, ಯಾರು ಡಾಕ್ಟರ್ ಹೇಳೇ ಇಲ್ಲ, ಏನು ಔಷಧಿ ಕೊಡ್ತಾರೋ ಹೇಳೇ ಇಲ್ಲ. ನಾರದ್ರು ಭಾರಿ ಯೋಚನೆ ಮಾಡಿದರು, ಇದೆಂಥ ಪರಿಹಾರ ಅಂದ್ಕೊಂಡ್ರು. ಪಾಪ, ಪರಿಹಾರದಲ್ಲೂ ರಹಸ್ಯ ಇದೆ, ಪರಿಹಾರದಲ್ಲೂ ರಹಸ್ಯ ಇದೆ, ಅರ್ಥನೇ ಆಗೋದಿಲ್ಲ ಎಂಥ ಪರಿಹಾರ ಇದೆ. ಒಂದು ಗ್ಯಾರಂಟಿ, ಅಸಿರಿಯರ್ವಾಣಿ ಹೇಳ್ತು ಅಂದ ಮೇಲೆ ಪರಿಹಾರ ಒಂದು ಸಿಕ್ತು, ಇದೇ ಅಂತ ಆಯ್ತು ಅಷ್ಟೇ ಹೊರತು ಏನು ಅಂತ ಗೊತ್ತಾಗಲೇ ಇಲ್ಲ. ಇಲ್ಲಿ ಅಸಿರಿಯರವಾಣಿ ಅಂತ ಅಷ್ಟೇ ಹೇಳಿಬಿಡ್ತಾರೆ, ಅಸಿರಿಯರವಾಣಿ ಅಂದರೆ ಏನು ಜನಕ್ಕೆ ಅರ್ಥ ಆಗೋದಿಲ್ಲ. ಅಸಿರಿಯರವಾಣಿ ಅದನ್ನು ಎಷ್ಟೋ ಜನ ಆಕಾಶವಾಣಿ ಆಯಿತು ಅಂತ ಹೇಳಿಬಿಡ್ತಾರೆ, ನಮ್ಮ ಜನಕ್ಕೆ AIR ಅಂತ ತಿಳ್ಕೊಬಿಡ್ತಾರೆ ಅಷ್ಟೇ. ಆಕಾಶವಾಣಿ ಅಂದರೆ ರೇಡಿಯೋ ಅಂತ ತಿಳ್ಕೊಳ್ಳೋ ಕಾಲ ಇದು. ಅಸಿರಿಯರವಾಣಿ ಅಂದರೆ ಏನು ಆಗಿದ್ರೆ, ಆಚಾರ್ಯ ನಿರ್ಣಯದಲ್ಲಿ ಬರೀತಾರೆ ವಾಯುರುವಾಚ, ಎಲ್ಲಿ ಅಸಿರಿಯರವಾಣಿ ಅಂತ ಹೇಳ್ತೀವಿ, ವಾಯುದೇವರ ಮಾತು ಅಂತ ಅರ್ಥ. ವಾಯುದೇವರು ಮಾತಾಡಿದರೆ ಅಶರೀರವಾಣಿ, ವಾಯುದೇವರು ಮಾತಾಡೋದು ಸರ್ವಮೂಲ ಗ್ರಂಥಗಳು ಅಂತ ಅರ್ಥ, ದ್ವಾದಶ ಸ್ತೋತ್ರ ಅಂತ ಅರ್ಥ, ಯೋಚನೆ ಮಾಡಬೇಡಿ ಅಂತ ಅರ್ಥ. ಆಚಾರ್ಯರು ಬಂದಿರೋದೇ ಅದಕ್ಕೋಸ್ಕರ. ಜ್ಞಾನಾರ್ಥಮೇವ ಯದಭೂತ್ ವಸುದೇವ ಏಷಃ ಯದ್ವಾಸುದೇವ ಪದಭಕ್ತಿರತ ಸದಾಸೌ ತದ್ವಾಸುದೇವ ಪದವನ್ವದ ಅನ್ವವದನ್ ಸುರೇಂದ್ರಾಹ ತಾತೇನ ಯನ್ ನಿಗದಿತಂ ಸುತನಾಮಕರ್ತ್ರ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾರದರಿಗೆ ಪರಿಹಾರ ಯಾರಿಂದ ಸಿಕ್ತು ಅಂದರೆ ವಾಯುದೇವರಿಂದ ಸಿಕ್ತು. ಮತ್ತೊಂದು ಸಮಸ್ಯೆ, ವಾಯುದೇವರು ಯಾತ ಪರಿಹಾರ ಕೊಟ್ಟರು ಅಂತ ಮತ್ತೊಂದು ಸಮಸ್ಯೆ. ಸಂಬಂಧ ಬೇಕಲ್ಲ, ನೀವ್ಯಾರು ಹೇಳಕ್ಕೆ ಜನ ಕೇಳೋದಿಲ್ಲ, ತಷ್ಟ ಉತ್ತರ ಕೊಡ್ತಾರೆ ಆಚಾರ್ಯ. ಇದೆಲ್ಲ ನಿರ್ಣಯದಲ್ಲಿ ಬರೀತಾರೆ, ನೆನಪಿರಬೇಕು. ನಾವು ಯಾವುದೇ ಒಂದು ಮಾಸ ಮಹಾತ್ಮೆ ಅರ್ಥ ಮಾಡ್ಕೋಬೇಕಾದ್ರೆ, ಸತ್ಯನಾರಾಯಣ ಕಥೆ ಹೇಳಬೇಕಾದ್ರೆ, ಅನಂತವ್ರತ ಕಥೆ ಹೇಳಬೇಕಾದ್ರೆ, ಪರಮಾರ್ಷಿ ಕಥೆ ಹೇಳಬೇಕಾದ್ರೆ ಸ್ವರಮೂಲ ಓದಿರಬೇಕು, ಇಲ್ಲದ್ರೆ ಏನೇನೋ ಅರ್ಥ ಆಗಿಬಿಡುತ್ತವೆ ಅಲ್ಲ ಕೂಡ, ಅಪಾರ್ಥಮಯ ಆಗುತ್ತೆ. ಯಾಕೆ ಹೇಳಬೇಕಾಗಿತ್ತು ಅವರು ಅಂದರೆ, ಆಚಾರ್ಯ ಹೇಳ್ತಾರೆ ನಾರದರು ಯಾರು ಗೊತ್ತಾ, ನಾರದರು ಸತು ವಾಯು ಶಿಷ್ಯ, ವಾಯುದೇವರ ಶಿಷ್ಯರು, ವಾಯುದೇವರು ಗುರುಗಳು, ಇವರು ಶಿಷ್ಯರು, ಬ್ರಹ್ಮದೇವರ ಮಕ್ಕಳು, ಇವರು ಭಾವಿ ಬ್ರಹ್ಮದೇವರು. ಎಷ್ಟು ರಿಲೇಷನ್ಶಿಪ್ ಇದೆ ಅಂದರೆ, ಒಂದು ದೃಷ್ಟಿಯಿಂದ ಮಗ, ಇರೋ ದೃಷ್ಟಿಯಿಂದ ಶಿಷ್ಯ. ಅದಕ್ಕೆ ಹೇಳಿದರು ಅಂತ ಅರ್ಥ. ಕಂಡವ್ರು ಯಾಕೆ ಗೈಡ್ ಮಾಡ್ತಾರೆ, ಸಂಬಂಧ ಇದ್ದರೆ ಗೈಡ್ ಮಾಡ್ತಾರೆ ಆಚಾರ್ಯ ಅಂತ ನಮಗೆ ಆಶ್ಚರ್ಯ ಆಗ್ತದೆ. ಅಂತೂ ನಾವು ಮಕ್ಕಳೂ ಅಲ್ಲ, ನಾವು ಶಿಷ್ಯರೂ ಅಲ್ಲ, ನಮಗೆ ಆಗ ಆಚಾರ್ಯ ಹೇಳ್ತಾರೆ ಅಂತ ಕೇಳಿದರೆ ಯೋಚನೆ ಮಾಡಬೇಡಿ, ನಾವು ಆಗಿದ್ದೇವೆ. ಮಾತರ್ಮೇ ಮಾತರಿಶ್ವನ್ ಪಿತರ ತೊಲಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಆಚಾರ ಜನ ಇತಃ ಜನ್ಮ ಮೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ವಾಸುದೇವ. ಭಕ್ತಿಯ ಪ್ರಸಂಗನೇ ಬಂದಿರೋದೀಗ, ಅದು ಕರೆಕ್ಟಾಗಿ ಹೊಂದುತ್ತೆ. ಅದಕ್ಕೆ ವಾಯುದೇವರನ್ನ ತಂದೆ ತಾಯಿ ಬಂಧು ಬಳಗ, ತಂದೆ ತಂದೆ ಒಬ್ಬ ಆದರೆ ಪುಣ್ಯ, ತಾಯಿ ತಾಯಿ ಒಬ್ಬಳಾದರೆ ಪುಣ್ಯ, ಅಣ್ಣ ತಮ್ಮಂದ್ರಾದರೆ ಪುಣ್ಯ. ವಾಯುದೇವರು ಒಬ್ಬರೇ ಎಲ್ಲ ಆಗಿದ್ದಾರೆ, ಎಷ್ಟು ದೊಡ್ಡವರು ವಾಯುದೇವರು. ಅದಕ್ಕೆ ಅವ್ರನ್ನ ಎಷ್ಟು ಭಕ್ತಿ ಮಾಡಬೇಕು ಅಂದರೆ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ, ದೇವರಲ್ಲಿ ಭಕ್ತಿ ಕೊಡಿ, ನಿಮ್ಮಲ್ಲಿ ಭಕ್ತಿ ಕೊಡಿ. ಮತ್ತು ವಾಯುದೇವರು ಇಲ್ಲದೆ ಹೋದರೆ ಯಾವ ತಂದೆಯೂ ತಂದೆ ಆಗೋದಿಲ್ಲ, ಡೆಡ್ ಬಾಡಿ ಅಷ್ಟೇ, ಯಾವ ತಾಯಿನೂ ತಾಯಿ ಆಗೋದಿಲ್ಲ. ವಾಯುದೇವರ ಮಹಿಮೆ ಭಾರಿ ದೊಡ್ಡದು. ಅದಕ್ಕೆ ನಾರದರ ಸಂದೇಶ ಕೊಟ್ಟು ಯೋಚನೆ ಮಾಡಬೇಡಿ, ಪರಿಹಾರ ಸಿಗುತ್ತೆ ನಿಮಗೆ ತಕ್ಷಣ. ಇದರಿಂದ ಇನ್ನೊಂದು ಅರ್ಥ ಏನು ಅಂದರೆ, ದೇವರು ಪರಿಹಾರ ಕೊಡ್ತಾರೆ, ಇಂಡೈರೆಕ್ಟ್ ಆಗಿರುತ್ತೆ, ಡೈರೆಕ್ಟಾಗಿ ಕೊಡೋದಿಲ್ಲ ಅಂತ ಅರ್ಥ. ಏಕೆ ಪರೋಕ್ಷ ಪ್ರಿಯಾಯ ವಹಿ ದೇವಾಹ ಪ್ರತ್ಯಕ್ಷ ದ್ವಿಷ, ದೇವತೆಗಳ ಮಾತೆಲ್ಲ ಇಂಡೈರೆಕ್ಟ್ ಆಗಿರೋದೇ ಜಾಸ್ತಿ. ಡಾಕ್ಟರ್ಗಳೇನೆ ಕೊಟ್ಟುಬಿಡ್ತಾರೆ, ಕೇಳಿದರೆ ಕಾಂಪೌಂಡರ್ ಕೇಳಿ ಅಂತ ಕಳಿಸ್ಬಿಡ್ತಾರೆ, ತಾವು ಹೇಳೋದಿಲ್ಲ. ಉಳಿದ ವಿಷಯ ಅವ್ರನ್ನ ಕೇಳಿ ಅಂತ ಹೇಳ್ತಾರೆ, ತಾವು ಹೇಳೋ ಪದ್ಧತಿ ಉಂಟದು. ಇದು ಅರ್ಥ ಮಾಡಿಕೊಂಡ್ರೆ ನೇರವಾಗಿ ವಿಷಯ ಹೇಳಿದರೂ ದೇವತೆಗಳ ಒಂದು ವೈಶಿಷ್ಟ್ಯ ಕೂಡ ಹೌದು. ಆಯಿತು, ಹುಡುಕೊಂಡು ಹೊರಟರು ದಾರಿ ಉದ್ದಕ್ಕೆ ನಾರದರು. ಅವ್ರಿಗೆ ಎರಡು ಬೇಕಾಗಿತ್ತೀಗ, ಸಜ್ಜನರು ಉತ್ತರ ಕೊಡ್ತಾರೆ ಅಂತ ಎರಡಾಯ್ತಲ್ಲ, ಉತ್ತರ ಕೇಳ್ಕೋತ ಹೋದರು. ನಾರದ ಪ್ರಶ್ನೆ ಕೇಳಿದ ತಕ್ಷಣ ಬಂದವರು ಏನು ಮಾಡ್ತಿದ್ರು ಗೊತ್ತಾ, ಆಶ್ಚರ್ಯ ಪಡ್ತಿದ್ರು. ಕೆಲವರು ನಮಗೆ ಗೊತ್ತಿಲ್ಲ ಅಂತ ಹೇಳಿದರು. ಕೆಲವರು ಏನು ಮಾಡಿದರು, ಇದಕ್ಕಿರೋ ಸಂಭವನೇ ಇಲ್ಲ ಅಂತ ಹೇಳಿದರು. ಕೆಲವರು ಪರಿಹಾರನೇ ಇಲ್ಲ ಅಂತ ಹೇಳಿದರು. ಕೆಲವರು ಗೊತ್ತಿಲ್ಲ ಅಂದರು. ಕೆಲವರು ನಿಮಗೆ ಗೊತ್ತಿಲ್ಲ ನಮಗೇನು ಗೊತ್ತಿರುತ್ತೆ ಅಂದರು. ನಾರದ ಭಾರಿ ದೊಡ್ಡವರಲ್ಲ, ನಮಗೇನು ಗೊತ್ತಿರುತ್ತೆ. ಕೆಲವರು ಓಡೋಗ್ಬಿಟ್ರು, ಏನು ಏನೋ ಕೇಳ್ತಾ ಇರುತ್ತೆ ಓಡೋಗ್ಬಿಟ್ರು ಅಂತ ಕೆಲವರು. ಪಾಪ ನಾರದ್ರು ಹೋಗಿದ್ದಷ್ಟೇ ಬಂತು, ಏನು ಉತ್ತರನೇ ಸಿಗ್ತಾ ಇಲ್ಲ. ಸಂಚಾರ ಮಾಡ್ಕೋತಾ 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 ಹೊರಟ್ವಿ, ಎಲ್ಲೂ ಸಿಗಲೇ ಇಲ್ಲ. ಅದಕ್ಕೆ ಡಲ್ಲಾಗಿ ಬಂದಿದ್ದೇನೆ ಅಂತ ಹೇಳ್ತಾರೆ ನಾರದರಿಗೆ. ಅದಕ್ಕೆ ಬದರಿ ಬಂದಿದ್ದೇನೆ ನಾನೀಗ, ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಎಂಥ ತಮ್ಮ ಸಮಸ್ಯೆ ಅಲ್ಲ ಅದು, ಅವುಗಳ ಸಮಸ್ಯೆ. ಅದಕ್ಕೆ ಹೇಳ್ತಾರೆ ಜ್ಞಾನಿಗಳ ದುಃಖ ಅಂದರೆ ತಮ್ಮ ದುಃಖ ಅಲ್ಲ, ಸಮಾಜದ ದುಃಖ ತಮ್ಮ ದುಃಖ ಅಂತ ತಿಳ್ಕೋತಾರೆ. ತಾಯಿಗೆ ಭಾರಿ ಅಡುಗೆ ಅರ್ಜೆಂಟ್ ಮಾಡ್ತಾಳೆ, ತನಗೆ ಹಸಿವೆ ಆಗಿಲ್ಲ, ಮಗು ಹಸಿವೆ ಆಗಿದ್ದ ಅಡುಗೆ ಮಾಡ್ತಿದ್ದಾಳೆ. ಇದರ್ಥ ತನಗೆ ಹಸಿವೆ ಅಲ್ಲ, ಇವತ್ತು ತಾಯಿಂದು ತಮಗೆ ಆಗಿರ್ತದೆ ಬಿಡ್ರಿ, ಆ ವಿಚಾರ ಬೇರೆ. ಮಾಡ್ತಾ ಮಾಡ್ತಾರೆ ತಿಂದು ಬಿಡ್ತಾರಲ್ಲ ಅಂತ ತಾಯಂದರು ಇರ್ತಾರೆ. ಅದು ಆಕೆ ಸೆಡ್ತಾ ಇಲ್ಲ ನಾನು. ಮಕ್ಕಳಿಗೆ ಬೇಗ ಆಗಬೇಕು ಅಂತೇಳಿ ತಾಯಿ ಅವಸರ ಮಾಡಿಕೊಂಡು ಹೇಗೆ ಮಾಡ್ತಾಳೆ ಆ ಥರ. ಇಲ್ಲಿ ನಾರದರ ಕರುಣೆಯೆಲ್ಲ ಆ ಭಕ್ತಿಗೋಸ್ಕರ, ಆ ಜ್ಞಾನಕ್ಕೋಸ್ಕರ, ವೈರಾಗ್ಯಕ್ಕೋಸ್ಕರ. ಅವು ಮತ್ತೆ ಬದಲನಂತೆ ಆಗಬೇಕು. ನನಗೇನು ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಪರಿಹಾರ ಕೊಡಿ, ನಿಮ್ಮನ್ನು ಕೇಳೋಕ್ಕೆ ಬಂದಿದ್ದೇನೆ, ನೀವು ಸಿಕ್ಕಿದ್ದು ನಾನು ಪುಣ್ಯ ಅಂತ ನಾರದರು ಹೇಳಿದ್ರಂತೆ. ಇದರಿಂದ ಇನ್ನೊಂದು ಅರ್ಥ ಹೇಳ್ತಾರೆ, ಬದರಿಗೆ ಹೋದರು ನಾರದರು, ಬದರಿ ಯಾತ್ರೆ ಇತ್ಯಾದಿ ಯಾತ್ರೆ ಮಾಡಿದಾಗ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಇನ್ನೊಂದು ಅರ್ಥ. ಅದು ಬದರಿ ಯಾತ್ರೆ ಮೊದಲಾದ ಯಾತ್ರೆಗಳಲ್ಲಿ ಸಮಸ್ಯೆಗೆ ಪರಿಹಾರ ಸಿಗೋದರಿಂದ ತೀರ್ಥಯಾತ್ರೆಯ ಉದ್ದೇಶ ಸಮಸ್ಯೆ ಪರಿಹಾರ ಮಾಡಿಕೊಳ್ಳೋದು ಒಂದು ತತ್ವವನ್ನು ಹೇಳ್ತಾರೆ. ಅದು ಯಾವುದೋ ಸಮಸ್ಯೆ ಅಲ್ಲ, ಮನೆ ಕಟ್ಸೋದು ಹೇಗೆ ಈ ಸಮಸ್ಯೆಗಳಲ್ಲ, ಮತ್ತೆ ಅಧ್ಯಾತ್ಮದ ಸಮಸ್ಯೆ, ಅಧ್ಯಾತ್ಮದ ಸಮಸ್ಯೆ ಪರಿಹಾರ ಆಗುತ್ತೆ. ಇವತ್ತು ಇದಕ್ಕೆ ನಾವು ವೈದ್ಯಕೀಯ ಆಸ್ಪತ್ರೆಗೆ ಹೋದರೆ ಆರೋಗ್ಯ ಸಮಸ್ಯೆ ಪರಿಹಾರ ಆಗುತ್ತೆ ಹೊರತು ಯಾವುದು ಲೋನ್ ಸ್ಯಾಂಕ್ಷನ್ ಆಗಲಿಕ್ಕೆ ಹೋಗೋದಿಲ್ಲ. ಅಲ್ಲಿಗೆ ಲೋನ್ ಸ್ಯಾಂಕ್ಷನ್ ಕೇಸ್ ಅಲ್ಲ, ಅಲ್ಲಿರೋದು ಈ ಕೆಲಸ. ಬ್ಯಾಂಕಿಗೆ ಹೋದಾಗ ಹಣದ ವ್ಯವಸ್ಥೆ ಹೊರತು ಆರೋಗ್ಯದ ವ್ಯವಸ್ಥೆ ಅಲ್ಲ. ಅದು ಒಂದೊಂದು ಕಡೆ ಪರಿಹಾರ ಸಿಗ್ತದೆ. ಅಧ್ಯಾತ್ಮದ ಪರಿಹಾರ ಸಿಗಬೇಕು ಅಂದರೆ ತೀರ್ಥಯಾತ್ರ, ತೀರ್ಥ ಅಂದರೆ ಪವಿತ್ರ, ಯಾತ್ರೆ ಅಂದರೆ ಸ್ಥಳ, ಪವಿತ್ರ ಸ್ಥಳಕ್ಕೆ ಹೋದರೆ ಮಾತ್ರ ಸಾಧ್ಯ. ಇನ್ನೊಂದರ್ಥ ತೀರ್ಥ ಅಂದರೆ ಶಾಸ್ತ್ರ, ಯಾತ್ರ ಅಂದರೆ ಅಧ್ಯಯನ, ಶಾಸ್ತ್ರಾಧ್ಯಯನ ಮಾಡಿದ್ರೆ ಉತ್ತರ ಸಿಗುತ್ತೆ ಅಂತ ಇನ್ನೊಂದು ಅರ್ಥ. ಅದಕ್ಕೆ ಅದಕ್ಕೆ ಬಂದಿದ್ದೇನೆ ಸ್ವಾಮಿ, ತಾವು ಹೇಳಬೇಕು ಅಂತೇಳಿ ನಾರದರು ಹೇಳ್ತಾರೆ. ಆಗ ಸನಕಾದಿಗಳು ಹೇಳ್ತಾರೆ, ನಾರದರೆ ನಾವು ಉತ್ತರ ಹೇಳ್ತೇವೆ ಅಂತ ಹೇಳ್ತಾರೆ. ಉತ್ತರ ಹೇಳ್ತೇವೆ, ಯೋಚನೆ ಮಾಡಬೇಡಿ, ನಮ್ಮ ಉತ್ತರ ಗೊತ್ತು ಅಂತ ಹೇಳಿದರೆ. ಅಂತೂ ಗೊತ್ತಿರೋರು ಒಬ್ಬ ಸಿಕ್ಕಿ, ಇಷ್ಟೊಂದು ಓಡೋದ್ರು ಸಿಕ್ಕಿದ್ರು ಪಾಪ. ಇವತ್ತು ಹಾಗೆ ಆಗುತ್ತೆ, ದಾರಿಯಲ್ಲಿ ಹೋಗ್ತಾರೆ, ನಿಮಗೆ ಮೋಕ್ಷ ದಾರಿ ಕೇಳಿದ್ರೆ ಉಚ್ಚಾದ ತಿಳ್ಕೊಂಬಿಡ್ತಾರೆ ಅಷ್ಟೇ. ಯಾರು ಕೂಡ ಅವ್ರು ಓಡೋಗ್ತಾರೆ ಇಲ್ಲ ಉಚ್ಚಾದ ಬೈದು ಹೋಗ್ತಾರೆ, ಸುಮ್ಮನೆ ಹೋಗೋದಿಲ್ಲ. ನಾರದ್ರ ಸ್ಥಿತಿ ನಾವು ಉತ್ತರ ಕೊಡ್ತೇನೆ ಗೊತ್ತಿದೆ, ಯೋಚನೆ ಮಾಡಬೇಡಿ. ಅದು ಭಗವಂತಂದ ಮಾರ್ಗ ತೋರಿಸಿದ್ದಾನೆ. ಇಂಥ ಪ್ರಸಂಗ ಬಂದಾಗ ಉದ್ಧಾರ ಆಗಬೇಕು ಅಂತ ಹೇಳಿದ್ದಾನೆ. ಏನು ಅಂತ ಕೇಳಿದ್ದಾನೆ, ಇನ್ನೇನೂ ಇಲ್ಲ. ಶ್ರೀಮದ್ ಭಾಗವತ ಪುರಾಣ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಕೇಳ್ತಾರೆ ಇಷ್ಟೇ. ಇಲ್ಲಿ ಬಂತು ಕರೆಗಿಲ್ಲ ಆಗಿದ್ದೇನಲ್ಲಿ ಕೊನೆಗೆ ಶ್ರೀಮದ್ ಭಾಗವತದಲ್ಲಿ ಉತ್ತರ ಇದೆ. ಯಾರು ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡ್ತಾರೋ ಅವರಿಗೆ ಎಲ್ಲ ಪರಿಹಾರಗಳು ಸಿಗುತ್ತೆ. ಯೋಚನೆ ಮಾಡಬೇಕಾದ ಕಾರಣ ಇಲ್ಲ. ಅದು ಶ್ರೇಷ್ಠವಾದಂಥ ಪರಿಹಾರ ಕೊಡೋ ಗ್ರಂಥ ಶ್ರೀಮದ್ ಭಾಗವತ ಮಹಾಪುರಾಣ. ಇದೇ ರೀತಿಯಲ್ಲಿ ಭಾಗವತ ಶುರುವಾಗೋದು. ಪರಿಷತ್ ರಾಜೇ ಕೇಳ್ತಾನೆ, ಪುರುಷಸ್ಯೇ ಹೇ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವದಾ. ಸ್ವಾಮಿ, ಸಾಯೋ ಮನುಷ್ಯ ಏನು ಮಾಡಬೇಕು, ಹೇಗೆ ಉದ್ಧಾರ ಆಗಬೇಕು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡ್ತಾರೆ. ಅದೇ ಭಾಗವತವಾಗಿತ್ತು. ಭಾಗವತ ಪ್ರಸಾರವಾದ ಪ್ರಸಂಗ ಇಲ್ಲಿ ಹೇಳ್ತಿರೋ ಪ್ರಸಂಗ ಎರಡು ಒಂದೇನೆ. ನಾರದರೆ, ಖಂಡಿತ ಪರಿಹಾರ ಸಿಗುತ್ತೆ. ಭಾಗವತಲ್ಲಿ ಪರಿಹಾರ ಇದೆ. ಭಾಗವತಲ್ಲಿ ಪರಿಹಾರ ಇದೆಯಾ? ಇದ್ದೇ ಇದೆ. ಯೋಚನೆ ಮಾಡೋಕ್ಕೆ ಹೋಗಬೇಡಿ, ತುಂಬ ವರ್ಣನೆ ಮಾಡ್ತಾರೆ, ಅದನ್ನು ಆಮೇಲೆ ನೋಡೋಣ. ಆಗೊಂದು ಪ್ರಶ್ನೆ, ನಾವೆಲ್ಲ ಒಂದು ಚಿತ್ರ ಅನಿಸುತ್ತೆ, ವೇದಗಳು ದೊಡ್ಡದು, ಮಹಾಭಾರತ ದೊಡ್ಡದು, ಎಲ್ಲ ಜಿಜ್ಞಾಸೆಗಳೀಗ. ವೇದಗಳು ಅನಂತ ವೇದಗಳಿವೆ, ಅದರಲ್ಲಿ ಪರಿಹಾರ ಇಲ್ವಾ ಹಾಗಿದ್ರೆ? ಆಮೇಲೆ ಉಳಿದ 17 ಪುರಾಣಗಳಿವೆ, ಅದರಲ್ಲಿ ಪರಿಹಾರ ಇಲ್ವಾ? ಆಮೇಲೆ ಮಹಾಭಾರತ ಇದೆ, ಅಲ್ಲಿ ಪರಿಹಾರ ಇಲ್ವಾ? ಮತ್ತು ಎಷ್ಟು ಧರ್ಮಶಾಸ್ತ್ರ ಇದೆ, ಅಲ್ಲಿ ಪರಿಹಾರ ಇಲ್ವೇನು? ಈ ಭಾಗವತದಲ್ಲಿ ಪರಿಹಾರ ಅಂತ ಹೇಗೆ ಹೇಳ್ತಾರೆ? ಇದೊಂದು ಪ್ರಶ್ನೆ ಇದೆ. ಭಾಗವತ ವೇದಕ್ಕಿಂತ ದೊಡ್ಡದು ಅಂತ ಹೇಳಿಲ್ಲ ಶಾಸ್ತ್ರದಲ್ಲಿ, ಆದರೆ ಭಾಗವತ ಅತ್ಯುಪಯುಕ್ತ ಅಂತ ಹೇಳ್ತಾರೆ, ಅದು ಭಾರಿ ಆಶ್ಚರ್ಯ. ಭಾಗವತ ಕೇಳೇ ಕೇಳಿ ಅಂತ ಹೇಳ್ತಾರೆ, ಆದರೆ ಭಾಗವತಕ್ಕೆ ದೊಡ್ಡದು ಮಹಾಭಾರತನೇ, ನೆನಪಿರಲಿ. ಗಾತ್ರದಲ್ಲೂ ದೊಡ್ಡದು, ಸತ್ವದಲ್ಲೂ ದೊಡ್ಡದು ಮಹಾಭಾರತನೇ, ಆದರೆ ಭಾಗವತ ವಿಶಿಷ್ಟ ಒಂದು ಪ್ರಶಸ್ತಿ ಇದೆ ಅಂತ ಹೇಳ್ತಾರೆ. ವೇದ ಸಮಸ್ತ ವೇದಗಳು ಒಂದು ಕಡೆಗಿರಲಿ, ಶಾಸ್ತ್ರ ಎಷ್ಟು ಇದೆ ಅಂತ ಹೇಳೋದಕ್ಕೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಪ್ರತಿ ಮಂಗಲಾಷ್ಟ ಕೇಳ್ತೇವಲ್ಲ, ಬಿಡಿದ್ರೆ ಗೊತ್ತಾಗ್ತದೆ ಶಾಸ್ತ್ರ ಪ್ರಪಂಚ ಎಷ್ಟು ದೊಡ್ಡದು ಗೊತ್ತಾ? ವೇದಾಶ್ಚ ಉಪನಿಷತ್ಗಳಾಶ್ಚ ವಿವಿಧ ಸಾಂಗಾ ಪುರಾಣಾನ್ವಿತಃ ವೇದಾಂತಾಪಿ ಮಂತ್ರತಂತ್ರ ಸಹಿತಃ ತರ್ಕಾ ಸ್ಮೃತೀನಾಂಗಣಾಃ ಕಾವ್ಯಾಲಂಕೃತಿ ನೀತಿ ನಾಟಕಯುತಃ ಶಬ್ದಾಶ್ಚ ನಾನಾವಿಧಃ ಶ್ರೀವಿಷ್ಣೋರ್ ಗುಣನಾಮ ಕೀರ್ತನಪರಾಃ ಕುರುವಂತು ನೋ ಮಂಗಲಂ. ಈ ಶ್ಲೋಕ ನೆನಪಿಟ್ಟುಕೊಂಡ್ರೆ ಎಷ್ಟು ಶಾಸ್ತ್ರ ವೈಡ್ ಅಂತ ಗೊತ್ತಾಗ್ತದೆ, ಎಷ್ಟು ವೆರೈಟಿ ಶಾಸ್ತ್ರಗಳು. ವೇದಾಶ್ಚ ಉಪನಿಷದ್ಗಣಾಶ್ಚ ವಿವಿಧಾಃ ಸಾಂಗಾಃ ಪುರಾಣಾನ್ವಿತಃ ಹೇಳ್ತಾರೆ, ತಂತ್ರ ಪುರಾಣ ಮಣಿಗಣಾಃ ಏನೇನು ಬೇಕು ನಿಮಗೆ, ಪ್ರತಿಯೊಂದು ಶಾಸ್ತ್ರ ವರ್ಣನೆ ಮಾಡ್ತಾರೆ. ಅದರಲ್ಲಿ ಅಷ್ಟು ಶಾಸ್ತ್ರ ಇದೆ. ಭಾಗವತ ಎಲ್ಲಿದೆ ಅದರೊಳಗೆ? ಇದಿಷ್ಟು ಒಂದು ಭಾಗವತ ಒಂದೇನಾ? ಭಾಗವತ ಬೇರೆ ಹೇಳುತ್ತಾ? ಒಳ್ಳೆ ದೃಷ್ಟಾಂತ ಕೊಡ್ತಾರೆ, ಸನಕಾದಿಗಳು ಹೇಳ್ತಾರೆ, ವೇದವ್ಯಾಸರು ಬರೀತಾರೆ. ಹೌದು, ಭಾಗವತ ಅನ್ನೋದು ಬೇರೆ ಶಾಸ್ತ್ರ ಅಲ್ಲ, ವೇದಾದಿಗೆ ಸಂಬಂಧಪಟ್ಟ ಶಾಸ್ತ್ರನೇ ಆಗಿರೋದು. ಅದೇ ರೀತಿಯೇ ಭಾಗವತ ಅಂಬೋದು ಪ್ರತ್ಯೇಕವಾದ ಕೃತಿನೂ ಅಲ್ಲ, ಮೂಲದಲ್ಲಿರ್ತಕ್ಕಂಥ ತತ್ವ ಹೇಳ್ತಕ್ಕಂಥ ಕೃತಿನೇ ಹೊರತು ಹೊಸ ವಿಷಯ ಹೇಳ್ತಕ್ಕಂಥ ಕೃತಿ ಅಂತ ಅರ್ಥ ಅಲ್ಲ ಅದಕ್ಕೆ. ಆದರೆ ಬಹಳ ಪೂರ್ವವಾದಂಥ ಮಹಿಮೆ ಇದೆ ಅಂತ ಹೇಳ್ತಾರೆ. ಭಾಗವತದಲ್ಲಿರೋ ವೇದಾದಿಗಳಲ್ಲಿರೋದನ್ನೇ ಭಾಗವತ ಹೇಳೋದು, ಪುರಾಣದಲ್ಲಿ ಬೇರೆ ಪುರಾಣಗಳಲ್ಲೇ ಭಾಗವತ ಹೇಳೋದು, ಹೇಗೆ ಶ್ರೇಷ್ಠ ಅದು? ಆ ದೃಷ್ಟಾಂತ ಹೇಗೆ ಕೊಡ್ತಾರೆ, ಎಷ್ಟು ಚೆನ್ನಾಗಿರೋ ದೃಷ್ಟಾಂತ ಕೊಡ್ತಾರೆ ಅಂದರೆ ಹೇಳ್ತಾರೆ. ನಮ್ಮ ಮುಂದೆ ಹಾಲಿದೆ, ಈಗ ನಮ್ಮ ಮುಂದೆ ಹಾಲಿದೆ, ದೇವರು ದೀಪ ಹಚ್ಚಬೇಕಾಗಿದೆ, ತುಪ್ಪ ಬೇಕೀಗ. ತುಪ್ಪ ಎಲ್ಲಿಂದ ತರ್ತೀರಿ ನೀವೀಗ? ಹಾಲಿಂದನೇ ತರೋದು. ತುಪ್ಪ ಇರೋದು ಹಾಲಿನಲ್ಲಿ, ಹಾಲು ಬಿಟ್ಟು ತುಪ್ಪ ಇಲ್ಲ, ಹಾಲಿಂದ ತುಪ್ಪ ತರಬೇಕು. ಇವತ್ತು ಹಾಲಿನಿಂದ ತುಪ್ಪ ತರೋದು ಎಷ್ಟು ಕಷ್ಟ ಗೊತ್ತಲ್ಲ. ಅದನ್ನ ಕಾಯಿಸಬೇಕು, ಹೆಪ್ಪ ಬಂದು ಇಮ್ಮಿಡಿಯೇಟ್ ಬರೋದು, ಕಾಯಿಸಿ ಬಂದು ಇದಾಗಬೇಕು, ಕೆನೆ ತೆಗಿಬೇಕು, ಕಡಿಬೇಕು, ಬೆಣ್ಣೆ ತರಬೇಕು, ಕಾಯಿಸಬೇಕು. ಎಷ್ಟು ದೊಡ್ಡ ಪ್ರೊಸೆಸ್ ಇದೆ. ಇಷ್ಟಾದ್ರೂ ತುಪ್ಪ ಇರೋದು ಹಾಲಲ್ಲಿದೆ, ಅದು ಬೇರೆ ಅಲ್ಲ, ಅದರೊಳಗೆ ಸೇರಿರೋದು. ಅದೇ ರೀತಿಯೇ ಭಾಗವತ ಬೇರೆ ಅಲ್ಲ, ಶಾಸ್ತ್ರದಲ್ಲೇ ಸೇರಿರೋದು. ಅನಂತ ವೇದಗಳೆಲ್ಲ ಇದೆಯಲ್ಲ, ಮಹಾಭಾರತ ಎಲ್ಲ ಹಾಲಿದ್ದಾಗೆ, ಸರ್ವೋಪನಿಷದೋ ಗಾವಹ ಎಲ್ಲ ಹಾಲಿದ್ದಾಗೆ. ಭಾಗವತ ಪುರಾಣ ಏನು ಗೊತ್ತಾ, ಅದರಲ್ಲಿ ತುಪ್ಪ ತೆಗೆದು ಸಪರೇಟ್ ಇಟ್ಟಾಗಿದೆ ಅಂತ ಹೇಳ್ತಾರೆ. ಯಾವುದು ವೈಶಿಷ್ಟ್ಯ ಅರ್ಥ ಆಯ್ತಲ್ಲ, ಹಾಲಿನ ಬಿಟ್ಟು ತುಪ್ಪ ಇಲ್ಲ ಅಂತಾರೆ. ಹಾಲಿಟ್ಕೊಂಡು ಓಡಾಡಿದ್ರೆ ತುಪ್ಪ ಸಿಗೋದಿಲ್ಲ, ಹಾಲಿಂದ ಪ್ರೋಸೆಸ್ ಮಾಡೋ ಶಕ್ತಿ ನಮಗಿಲ್ಲ, ತುಪ್ಪನೇ ತಂದು ಕೊಟ್ರೆ ಎಷ್ಟು ಆರಾಮ ಇರ್ತದಲ್ಲ. ಭಾಗವತ ಹಾಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಭಾಗವತವನ್ನು ವೇದವ್ಯಾಸರು ಹಾಕೊಟ್ಟಿರೋದ್ರಿಂದ ನೋಡಿ, ಅದು ವೇದಾದಿಗಳಿಂದ ಬೇರೆ ಅಲ್ಲ ಅಂತ ಹೇಳಿದಾಗಾಯ್ತು, ಸ್ಪೆಷಲ್ ಅಂತ ಹೇಳಿದಾಗೂ ಆಯಿತು. ತುಪ್ಪ ಸ್ಪೆಷಲ್ ಹೌದು, ಹಾಲಿಂದ ಡಿಫರೆಂಟ್ ಅಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಅಂದರೆ ಹೀಗೆ. ಮತ್ತೊಂದು ದೃಷ್ಟಾಂತ ಕೊಡ್ತಾರೆ ಇದೇ ರೀತಿಯಲ್ಲಿ. ಕಬ್ಬಿನ ಒಂದು ಕೋಲಿದೆ, ಕಬ್ಬಿನ ಕೋಲು ತಂದುಕೊಟ್ಟಿದ್ದಾರೆ ಯಾರು, ಅರ್ಜೆಂಟ್ ಕಾಫಿ ಸಕ್ಕರೆ ಹಾಕೋಬೇಕು ಇವನಿಗೆ. ಹೇಗೆ ಹಾಕೋಬೇಕು ಅದರಿಂದ? ಕಬ್ಬಿನ ಕಬ್ಬು ಹಿಂಡಿ ಮೊದಲು ಶಕ್ತಿ ಬೇಕು. ಕಬ್ಬಿಂಡ ಕ್ಯಾರಿ ಶಕ್ತಿ ಇದೆ ಈಗ, ಪಾಪ ಏನಿಲ್ಲ, ಕೀ ತೆಗಲಕ್ಕೆ ಬಂದರೆ ಪುಣ್ಯ ಆಗುತ್ತೆ. ಬಹುಸೊತ್ತರ ಶಕ್ತಿ ಇದೆ ಅಷ್ಟೇ ಹೊರತು, ಬರ್ತಾ ಬರ್ತಾ ಇಷ್ಟಕ್ಕೆ ಕೈ ಬರೋದು, ಬರ್ತಾ ಬರ್ತದೆ ಸೊಚ್ಚಿಸಾದ್ಮೇಲೆ ಇಷ್ಟೇ ಆಡೋದು, ಕೈ ಬೇರೆ ಬರೋದೇ ಇಲ್ಲ. ಲೋಟ ಎತ್ತಕ್ಕೂ ಬರೋದಿಲ್ಲ, ಯಾಕೆ ಅಷ್ಟು ಉಪಯೋಗಿಸಿ ಉಪಯೋಗಿಸಿ ಕೆಟ್ಟೋಗಿರ್ತಾವೆ ಆಗಲೇ, ಇಷ್ಟೇ ಕೈ ಇರೋದು. ಅದೇ ರೀತಿ ಅದು ಮದ್ವೆಕು, ಅದು ಹಿಂಡಬೇಕು, ಸಾಧ್ಯರ ಬರಿ ಕೈಲಾಗತ್ತಾ? ಹಿಂಡಿದ ಮೇಲೆ ಕೂಡ ಸಕ್ಕರೆ ಅಲ್ಲ, ಅದು ಸಿಹಿ ಇದೆ, ಆದರೆ ಸಕ್ಕರೆ ಬರೋದಿಲ್ಲ. ಅದರಿಂದ ಅದನ್ನ ಕಾಯಿಸಬೇಕು, ನೀವು ಪ್ರೋಸೆಸ್ ಮಾಡಬೇಕು, ಕೊನೆಗೆ ಅದು ಬೆಲ್ಲ ಸಕ್ಕರೆ ಬರೋದು. ಆದರೆ ತಮಾಷೆ ಗೊತ್ತಾ, ಅದಿರೋದೆಲ್ಲಿ? ಕಬ್ಬಿನಲ್ಲೇ ಕೊಟ್ಟಿರೋ ಕಬ್ಬಿನ ಕೋಲಲ್ಲೇ ಅದಿರೋದು. ಕಬ್ಬಿನ ಕೋಲಲ್ಲಿರೋ ಸಕ್ಕರೆ ಹೊರಗೆ ಬರಬೇಕಾದ್ರೆ ಎಷ್ಟು ಕಷ್ಟ ಗೊತ್ತಾ? ಉಳಿದೆಲ್ಲ ಶಾಸ್ತ್ರಗಳು ಕಬ್ಬಿನ ರಾಶಿ, ಭಾಗವತ ಪುರಾಣ ಡೈರೆಕ್ಟ್ ಸಕ್ಕರೆ ಅಂತ ಹೇಳ್ತಾರೆ. ಆ ಬೈ ಭಾಗವತ ಡೈರೆಕ್ಟ್ ಸಕ್ಕರೆ ಇದ್ದಾಗ ಭಾಗವತ ಇದನ್ನ ಕೊಟ್ಟವರು ಯಾರು? ಪ್ರೋಸೆಸ್ ಮಾಡೋದು ವೇದವ್ಯಾಸದೇವರು ಮಾಡಿದ್ದಾರೆ, ವೇದವ್ಯಾಸದೇವರಿಂದ ತಯಾರಾದದ್ದು. ಮತ್ತು ತುಪ್ಪ ತರಲಿಕ್ಕೆ ಎಷ್ಟು ಕಷ್ಟನೋ, ತಂದುಕೊಟ್ಟವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೇವಲ್ಲ, ಅದೇ ರೀತಿಯೇ ಇವತ್ತು ಸಕ್ಕರೆ ತರೋದು ಎಷ್ಟು ಕಷ್ಟ, ತಂದುಕೊಟ್ಟವ್ರಿಗೆ ಎಷ್ಟು ಕೃತಜ್ಞರಾಗಿರ್ತೇವಲ್ಲ, ವೇದವ್ಯಾಸರು ಹಾಗೆ ಮಾಡಿದ್ದಾರೆ. ಈ ದೃಷ್ಟಾಂತದಲ್ಲಿ ಶಾಸ್ತ್ರ ಪ್ರಪಂಚ ವಿಮರ್ಶೆ ಹೇಗೆ ಮಾಡಬೇಕು ತೋರಿಸ್ತಾರೆ. ಯಾವುದೋ ಗ್ರಂಥ ಹೇಳ್ತಾ ಇರ್ತದೆ ದೊಡ್ಡದು ಅಂತ ಹೇಳಿಬಿಡ್ತೇವೆ, ದೊಡ್ಡದು ಅಂತ ಹೇಳಿದ ತಕ್ಷಣ ಹೇಗೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಈ ದೃಷ್ಟಾಂತ ಗೊತ್ತಾ, ಕಷ್ಟ ಆಗೋದೇ ಇಲ್ಲ, ಸುಲಭವಾಗಿ ತಿಳಿಯಿರಿ. ಇವತ್ತು ಊಟ ಕೂತಿರ್ತಾರೆ, ತುಪ್ಪ ಬೇಕಾಗಿರ್ತದೆ, ಅದು ಹಾಲು ತಂದು ತುಪ್ಪ ಮಾಡ್ಕೊಂಡು ಕುಡೀರಿ ಅಂದ್ರೆ ಗತಿಯಾಗಬೇಕು. ಮತ್ತೆ ಹಾಕಿ ತುಪ್ಪ ತಿನ್ನೋದಕ್ಕೆ ಇವ್ರಿ ಟೈಮ್ ಇರೋದಿಲ್ಲ, ತುಪ್ಪ ಯಾವಾಗ ಮಾಡ್ಕೊತಾನ ಅವನೀಗ? ಹಾಕಿ ತಂದುಕೊಟ್ರೆ ನಮ್ಮ ಕಲಿಯುಗ ಮಂದಾಹ ಸುಮಂದಮತಯ ಮಂದಭಾಗ್ಯಾಹಿ ಉಪದ್ರುತ ಇದ್ದ ಜನ ನಾವು, ಅರ್ಜೆಂಟ್ ಮೋಕ್ಷಕ್ಕೆ ಹೋಗ್ಬೇಕು, ಹೇಗೆ ಸಾಧ್ಯ ಇದೆ? ಅದಕ್ಕೆ ಭಾಗವತ ಪುರಾಣ ಬರೆದಿದ್ದಾರೆ ವೇದವ್ಯಾಸ ದೇವರು. ಯೋಚನೆ ಮಾಡಬೇಡಿ, ಇದೆಲ್ಲ ಇದೆ ತಮಾಷೆ. ಇಷ್ಟು ಹಾಲು, ದೊಡ್ಡ ಹಾಲಿದೆಯಲ್ಲ, ಇಷ್ಟು ತುಪ್ಪದಲ್ಲಿ ಸಾರ ಎಲ್ಲ ಬಂದುಬಿಟ್ಟಿದೆ. ತುಪ್ಪ ಇರೋದಿಷ್ಟೇ, ಹಾಲಿರೋದಿಷ್ಟು, ತುಪ್ಪ ಇಷ್ಟು ತುಪ್ಪ ಬರಬೇಕಾದ್ರೆ ಅಷ್ಟು ಹಾಲಿಂದ ಬಂದಿರತಕ್ಕಂಥ ತುಪ್ಪ ಅಂತ. ನಾವು ಹಾಲೂ ಬಿಡಾಗಿಲ್ಲ, ತುಪ್ಪನೂ ಬಿಡಾಗಿಲ್ಲ. ಕಾಫಿ ತುಪ್ಪ ಹಾಕೊಳಗಿಲ್ವಲ್ಲ, ಹಾಲೇ ಬೇಕಾಗ, ಕಾಫಿಗೆ ಹಾಲೇ ಬೇಕು, ಇದಕ್ಕೆ ಇದೇ ಬೇಕು. ಒಂದೊಂದು ವೆರೈಟಿ ವೆರೈಟಿ ಚೇಂಜ್ ಆಗ್ತಾ ಹೋಗ್ತದೆ. ಅದು ಮೂಲ ಗ್ರಂಥನೂ ಬಿಡಾಗಿಲ್ಲ, ಭಾಷ್ಯ ಅನು ಟೀಕಾ ಟಿಪ್ಪಣಿ ಯಾವುದೂ ಬಿಡಾಗಿಲ್ಲ. ನಾವೀಗ ಪ್ರತಿಯೊಂದು ನಮಗೆ ಬೇಕು, ಇಲ್ಲವರು ಹಿಂದೆ ಇರಲ್ಲ, ಇನ್ವ್ಯಾಲಿಡ್ ಆಗ್ತಾ ಇತ್ತು. ಎಲ್ಲ ತುಪ್ಪ ಸಿಗ್ತಾ ಅಂತ ಡೈರಿ ಕ್ಲೋಸ್ ಮಾಡಿದ್ರೆ ಗತಿ ಏನಾಗ್ತಿತ್ತು ಯೋಚನೆ ಮಾಡಿ? ಸಾಧ್ಯ ಇಲ್ಲ, ಎಲ್ಲ ಸ್ಟೆಪ್ನಲ್ಲೂ ಬರಬೇಕು. ಆ ಅರ್ಥದಲ್ಲಿ ಭಾರಿ ಶ್ರೇಷ್ಠವಾದದ್ದು ಭಾಗವತ ಪುರಾಣ ಅಂತ ವರ್ಣನೆ ಮಾಡಿ ಅದ್ರ ಮಹಿಮೆ ಹೇಳುತ್ತೆ ಕೇಳಿ ಅಂತ ತುಂಬ ಹೇಳ್ತಾರೆ. ಇನ್ನೂ ಅವರು 12 ಸ್ಕಂದಕ್ಕೆ ಹೇಳಬೇಕು, ಇಡೀ ಭಾಗವತಕ್ಕೂ ಹೇಳಬೇಕು. ಆದ್ದರಿಂದ ಭಾಗವತ ಮಹತ್ವ ವಾರ ಆಗಷ್ಟು ಇದೆಯಾ ಅಂತ ಕೇಳಿದರೆ ಒಂದು ವಾರ ಸಾಕಾಗುತ್ತಾ ಅಂತ ಆಮೇಲೆ ಗೊತ್ತಾಗುತ್ತೆ. ಭಾಗವತ ಮಹಿಮೆ ಹೇಳೋದಕ್ಕೆ ಒಂದು ವಾರ, ಭಾಗವತ ಹೇಳೋಕ್ಕೆ ಎಷ್ಟು ಟೈಮ್ ಬೇಕೋ, ಭಾಗವತ ಮಹತ್ವ ಹೇಳಬೇಕಾದ್ರೆ ಅದಕ್ಕಿಂತ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದಕ್ಕೆ ದೃಷ್ಟಾಂತ ಅಂದರೆ ಭಗವದ್ಗೀತೆಯ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಬರೆದಿದ್ದು 700 ಶ್ಲೋಕದೊಳಗೆ, 700 ಶ್ಲೋಕದಲ್ಲಿ ಅದರ ಮಹಿಮೆಯನ್ನು ಪದ್ಮಪುರಾಣದಲ್ಲಿ ಹೇಳಿದ್ದು 1,500 ಶ್ಲೋಕದೊಳಗೆ. ಡಿಫರೆನ್ಸ್ ಗೊತ್ತಾಯಿದೆ, ಡಬಲ್ ಅದಕ್ಕೆ ಹೇಳಿದ್ದು. ಅಂದಮೇಲೆ ಇದಕ್ಕಿಂತ ಮಹಿಮೆ ಜಾಸ್ತಿ. ರಾಘವೇಂದ್ರ ಸ್ತೋತ್ರ ಎಷ್ಟಿದೆ, ಫಲಶ್ರುತಿ ಎಷ್ಟಿದೆ ನೋಡಿದ್ರ? ಫಲಶ್ರುತಿ ಹೇಳಬೇಕಾದ್ರೆ ಎಷ್ಟು ಆಕ್ಟಿವ್ ಆಗ್ತಾರೆ ಮನುಷ್ಯ. ಒಳ್ಳೆ ಆನಂದನೆ ಸಂಸಾರ ಇಟ್ಕೊಂಡೆಲ್ಲ ಹೇಳ್ತಿರ್ತಾರೆ, ಅದು ಬಂದಷ್ಟು ಖುಷಿಯಾಗ್ಬಿಡುತ್ತೆ. ಫಲಶ್ರುತಿ ಹೇಗೆ ಅದಲ್ಲಿದೆಯೋ ಹಾಗೆ ಫಲಶ್ರುತಿ ಕಥನ ಇದು. ಇದನ್ನು ಕೇಳಿದ ಮೇಲೆ ಭಾಗವತ ಕೇಳೋದಕ್ಕೆ ಭಾರಿ ಇಂಟ್ರೆಸ್ಟ್ ಬರುತ್ತೆ. ತುಂಬ ಅನೇಕ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಅದನ್ನು. ಅದೆಲ್ಲ ನಾಳೆಯಿಂದ ಸರಿಯಾಗಿ, ಇವತ್ತು ಶುರುವಾಗ ತಡ ಆಗಿದೆ, ಸರಿಯಾಗಿ 6:30 to 8:00 ಒಂದು ಕಾಲು ಗಂಟೆ ಪ್ರತಿನಿತ್ಯದಲ್ಲೂ ಕೂಡ ಭಾಗವತದ ಮಹಿಮೆ ನಾಳೆಯಿಂದ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೀನಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.